ಕರ್ನಾಟಕ ಲಿಪಿಕೆ ಅಂತ ಸಹೋದರ ಸಹೋದರಿಯರೇ, ಕಳೆದ ವಾರ ನಾವೊಂದು ಮುಖ್ಯವಾಗಿರೋಂಥ ಪಾಠ ನೋಡಿದ್ರಿ. ಸೊ ಮೂರು ಮಾರ್ಗಗಳು ಅದರ ಅದನ್ನು ನೋಡ್ಬೇಕ್ರೆ, ನಮ್ಮ ಸತ್ಯವೇದ ನೋಡ್ಬೇಕ್ರೆ, ಯೇಸು ಕ್ರಿಸ್ತು ಏನು ಮಾಡ್ತಾರೆ, ಇಕ್ಕಟ್ಟಾದ ಮಾರ್ಗದ ಬಗ್ಗೆ ಒಂದು ಹೇಳ್ತಾರೆ, ವಿಶಾಲವಾದ ಮಾರ್ಗದ ಬಗ್ಗೆ ಒಂದು ಹೇಳ್ತಾರೆ. ಅರೆ ಬರೀ ಎರಡೇ ಮಾರ್ಗ ಇರೋದಾ ಅಂತ ನೋಡ್ಬೇಕ್ರೆ, ಇಲ್ಲ ರೀ, ಇನ್ನೊಂದು ಮಾರ್ಗ ಕೂಡ ಏನಾಗಿದೆ ಇದೆ, ರಾಜ್ಯ ಮಾರ್ಗ ಅಂತ ಮುಟ್ಟ ನೋಡಿದ್ರೆ. ಸೊ ಅದ್ರ ಬಗ್ಗೆ ಸಾಕಷ್ಟು ನಾವು ಕಳೆದ ವಾರ ಏನು ಮಾಡಿದಿರಿ, ನಾವು ಸ್ಟಡಿ ಮಾಡಿದಿರಿ ಅದರ ಅದನ್ನು ನೋಡ್ಬೇಕ್ರೆ, ಇವತ್ತು ಒಂದು ಮುಖ್ಯವಾಗಿರೋಂಥ ಒಂದು ಪಾಠಕ್ಕೆ ನಾವೇನಾಗೋಣ, ಹೋಗೋಣ ಅದರ. ಸೊ ಇವತ್ತು ಒಂದು ಮುಖ್ಯವಾಗಿರೋಂಥ ಪಾಠ ಏನಪ್ಪ ನೋಡ್ಬೇಕ್ರೆ, ಐಗುಪ್ತ. ಐಗುಪ್ತ ಅಂತ ಹೇಳಿದ ತಕ್ಷಣ ಅಥವಾ ಈಜಿಪ್ಟ್ ಅಂತ ಹೇಳಿದ ತಕ್ಷಣ ನಮಗೆ ಮನಸ್ಸಿಗೆ ಬರೋದು ಏನಪ್ಪ ಅಂತಂದರೆ, ಅಲ್ಲಿರೋಂಥ ಫೇರೋಗಳ ಬಗ್ಗೆ. ಅದರ ಫೇರೋಗಳಿದ್ದರು, ಏನು ಮಾಡ್ತಾಯಿದ್ರು, ಅಲ್ಲಿ ಆಳ್ವಿಕೆ ಮಾಡ್ತಾಯಿದ್ರು ಅಂತಂದ್ಬಿಟ್ಟು ನಮಗೇನ ಜ್ಞಾಪಕ ಬರ್ತಾರೆ. ಅದೇ ರೀತಿ ಆ ಒಂದು ಐಗುಪ್ತ ದೇಶದಲ್ಲಿ ಇರುವಂಥ ಏನ್ರಿ ಅದ್ಭುತ ಅಂತ ವಿಚಾರಗಳು ಅಲ್ವರ, ಇಸ್ರೇಲ್ ಜನಗಳು ಇರ್ಬೇಕಾರೆ ದೇವರು ಮೋಸೆ ಮುಖಾಂತರ ಯಾವ ಥರ ಬಿಡುಗಡೆ ಮಾಡಿದ್ರು, ಯಾವ ಥರ ಅದ್ಭುತ ಕೆಲಸಗಳು ನಡೀತು. ಆಮೇಲೆ ಅಲ್ಲಿರೋಂಥ ಒಂದು ದೊಡ್ಡ ದೊಡ್ಡ ಪಿರಮಿಡ್ಗಳು ನಮ್ಗೆ ಏನಾಗ್ತಾರೆ, ನಮ್ಮ ಕಣ್ಣು ದೃಷ್ಟಿಗೆ ಏನಾಗ್ತಾರೆ, ಫಸ್ಟು ನಮಗೆ ಬರ್ತಾರೆ ಅಲ್ವರ. ಅದರಿಂದ ಈ ಒನ್ ಆಫ್ ದ ಏನ್ಷಿಯಂಟ್ ವಂಡರ್ಸ್ ಆಫ್ ದ ವರ್ಲ್ಡ್ ಇನ್ನ ಇದೆ ಅಂತಂದರೆ, ಅದರಲ್ಲಿರೋದು ಉಳಿದಿರೋದು ಒಂದೇ ಒಂದು, ಅದ್ಯಾವ್ದಪ್ಪ ಅಂತಂದರೆ ದ ಪಿರಮಿಡ್ ಅದರ, ಅದು ಪಿರಮಿಡ್ ಆಫ್ ಗೀಝಾ ಅಂತಂದ್ರ. ಸೊ ಎಷ್ಟೋ ಪಿರಮಿಡ್ಗಳೇನಾಗಿದೆ ಇದೆ, ಎಷ್ಟೋ ಅದ್ಭುತಗಳಿದೆ, ಏಳು ಹಳೆ ಅದ್ಭುತಗಳಲ್ಲಿ. ಆ ಏಳು ಹಳೆ ಅದ್ಭುತಗಳಲ್ಲಿ ಉಳಿದಿರೋಂಥದ್ದು ಒಂದೇ ಒಂದು ರೀ, ಕೊನೆಯದಾಗಿ ಯಾವುದಪ್ಪ ಅಂದರೆ ಆ ಪಿರಮಿಡ್ಗಳು. ಇದರಿಂದ ಎಲ್ಲ ಅದ್ಭುತಗಳು ಏನಾಗಿದೆ ಅಲ್ಲ ಎಲ್ಲ ನಾಶ ಆಗಿದೆ, ಅದರಲ್ಲಿ ಉಳಿದಿರೋಂಥದ್ದು ಒಂದೇ ಒಂದು ಅಂತ ನಾವೇನು ಮಾಡ್ತೀವಿ ನೋಡ್ತೀರಿ ಅದರ. ಅದಕ್ಕೆ ಈ ಪಿರಮಿಡ್ಡು ವೈಶಿಷ್ಟ್ಯತೆ ಏನಪ್ಪಾ ಅಂತ ನೋಡ್ಬೇಕಾರೆ, ಏನ್ರಿ ಎಷ್ಟೋ ಪಿರಮಿಡ್ಗಳೇನಾಗಿದೆ ಇದೆ, ಆದರೆ ಇವತ್ತು ನಾವು ಓದೋದು ಒಂದು ಸ್ಪೆಷಲ್ ಆಗಿರೋಂಥ ಏನ್ರಿ ಒಂದು ಪಿರಮಿಡ್ ಅದರ, ದ ಪಿರಮಿಡ್ ಆಫ್ ಗೀಝಾ ಅಂತ ಹೇಳ್ತಾರೆ. ಅದಕ್ಕೆ ನಮಗೆ ಬರೀ ಐಗುಪ್ತ ದೇಶದಲ್ಲಿ ಮಾತ್ರ ಪಿರಮಿಡ್ ಇದೆ ಅಂತ ತಿಳ್ಕೊಂಡಿರ್ಬೋದು, ಐಗುಪ್ತ ದೇಶ ಮಾತ್ರ ಅಲ್ಲ, ಇಡೀ ಲೋಕದಲ್ಲಿ ಎಷ್ಟೋ ಜಾಗದಲ್ಲಿ ಏನಾಗಿದೆ ಪಿರಮಿಡ್ಗಳು ಇದೆ, ಆದರೆ ಐಗುಪ್ತ ದೇಶದಲ್ಲೇ ಸುಮಾರು 118 ಪಿರಮಿಡ್ಗಳೇನಾಗಿದೆ ಇರೋದು ನಾವೇನು ಮಾಡೋದು ಅಲ್ಲಿ ನೋಡ್ಬೋದು ಅಲ್ಲರ. ಸೊ ಈ ಒಂದು ಪಿರಮಿಡ್ ಆಫ್ ಗೀಝಾ ಎಷ್ಟು ದೊಡ್ಡದಾಗಿದೆ, ಎಷ್ಟು ಗಾತ್ರ, ಎಷ್ಟು ವಿಶಾಲವಾಗಿದೆ ಅಂತ ನೋಡಿದೆ ಅಂತಂದರೆ, ಅದರದ ಒಂದು ಏನ್ರಿ ಬೇಸ್ ಅವರ 764 ಫೀಟ್ ಏನಾಗಿದೆ ಇದೆ, ಅದರಿಂದ ಹೈಟು 486 ಫೀಟ್ ಏನಾಗಿದೆ ಇದೆ ಅಲ್ವರ. ಸೊ ಟೋಟಲಾಗಿ ಆ ಪಿರಮಿಡ್ಡು ಅದು ಏನಂತೆ ಅದನ್ನು ಕಟ್ಟೋದಕ್ಕೆ ಬೇಕಾಗಿರೋಂಥ ಸ್ಥಳ ಎಷ್ಟಪ್ಪ ನೋಡ್ತೀರಿ, 13 ಸ್ಕ್ವೇರ್ ಏಕರ್ಸ್ ಅಂತ ನಾವೇನು ಮಾಡ್ತೀರಿ ನೋಡ್ತೀರಿ, 13 ಸ್ಕ್ವೇರ್ ಏಕರ್ ಸ್ಥಳ ಏನಾಗಿದೆ ಅಂದರೆ ಆ ಪಿರಮಿಡ್ನ ಬಳಕೆಗೆ ಏನು ಮಾಡಿದರೆ ಅಲ್ಲಿ ಯೂಸ್ ಮಾಡಿದರೆ ಅದರ. ಏನಪ್ಪ ಇದು 13 ಏಕರ್ ಅಂತಂದರೆ ನಿಮಗೆ ಅರ್ಥ ಆಗೋ ಥರ ಹೇಳಬೇಕು ಅಂದರೆ, ಫುಟ್ಬಾಲ್ ಗ್ರೌಂಡ್ ಯಾರು ನೋಡಿದ್ದೀರಾ ಏನ್ರಿ, ಆ ಫುಟ್ಬಾಲ್ ಗ್ರೌಂಡ್ ಅದು 10 ಫುಟ್ಬಾಲ್ ಗ್ರೌಂಡ್ ಸೇರಿಸಿದ್ರೆ ಎಷ್ಟು ದೊಡ್ಡದಾಗ್ತದೋ ಅಷ್ಟು ದೊಡ್ಡದಾಗಿರೋಂಥ ಒಂದು ಸ್ಥಳದಲ್ಲಿ ಏನು ಮಾಡೋದು ಪಿರಮಿಡ್ ಏನು ಮಾಡಿದ್ದೋ ಅದನ್ನು ಕಟ್ಟಿರೋದು. ಅದಕ್ಕೆ ನೋಡ್ಬೇಕಾದ್ರೆ ಏನ್ರಿ 19th century ವರೆಗೂ ದ ಟಾಲೆಸ್ಟ್ ಹ್ಯೂಮನ್ ಬಿಲ್ಟ್ ಸ್ಟ್ರಕ್ಚರ್ ಅಂತಂದರೆ ಯಾವುದಪ್ಪ ಇತ್ತು ಅಂತ ನೋಡ್ತೀರಿ ಲೋಕದಲ್ಲಿ ಅಂತಂದರೆ ಏನ್ರಿ ಪಿರಮಿಡ್ ಇತ್ತು. ಆದರೆ ಏನ್ರಿ ಇವಾಗ ಇತ್ತೀಚೆಗೆ ಬುರ್ಜ್ ಖಲೀಫಾ ಏನು ಮಾಡಿದ್ದಾರೆ ಅಲ್ಲಿ ಕಟ್ಟಿದ್ದಾರೆ ಅದರ, ಆ ಬುರ್ಜ್ ಖಲೀಫಾ ಕಟ್ಟಿರೋದ್ರಿಂದ ಇದು ಪಿರಮಿಡ್ಗಿಂತ ಏನ್ರಿ ಟಾಲೆಸ್ಟ್ ಆಗಿರೋಂಥ ಒಂದು ಬಿಲ್ಡಿಂಗ್ ಅಂತ ನಾವೇನು ಮಾಡ್ತೀರಿ ಅಲ್ಲಿ ನೋಡ್ತೀರಿ ಅಲ್ವರ. ಸದ್ಯದಿಂದ ನೋಡ್ಬೇಕ್ರೆ ಇವಾಗ ದ ಸೆಕೆಂಡ್ ಟಾಲೆಸ್ಟ್ ಬಿಲ್ಡಿಂಗ್ ಇನ್ ದ ವರ್ಲ್ಡ್ ಅಂತ ನೋಡ್ಬೇಕ್ರೆ ಯಾವುದಪ್ಪ ಅಂದರೆ ಪಿರಮಿಡ್ ಅಂತ ಏನು ಮಾಡ್ತೀರಿ ನೋಡ್ತೀರಿ ಅದರ. ಸೊ ಈ ಪಿರಮಿಡಲ್ಲಿ ಹೆಚ್ಚು ಕಮ್ಮಿ ಏನ್ರಿ 23 ಲಕ್ಷಕ್ಕಿಂತ ಮೇಲ್ಪಟ್ಟಂಥ ಕಲ್ಲುಗಳು ಏನು ಮಾಡಿದ್ದಾರೆ, ದೊಡ್ಡ 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 ಬಂಡೆಗಳು ಗ್ರನೈಟ್ ಬ್ಲಾಕ್ಸ್ ಏನು ಮಾಡಿದ್ದಾರೆ ಅಲ್ಲಿ ಯೂಸ್ ಮಾಡಿ ನೋಡ್ತೀರಿ ಅಲ್ವರ. ಏನ್ರಿ ನೋಡ್ಬೋದು ಅಂತಂದರೆ ಈ ಒಂದು ಒಟ್ಟಾರೆ ಈ ಪಿರಮಿಡ್ದು ತೂಕ ಎಷ್ಟಪ್ಪ ಇದೆ ಅಂದರೆ 60 ಲಕ್ಷ ಟನ್ಕ್ಕಿಂತ ಅಧಿಕವಾಗಿರೋ ತೂಕ ಏನಾಗಿದೆ ಇದೆ. ಈ ಪಿರಮಿಡಲ್ಲಿ ಯೂಸ್ ಮಾಡಿರೋಂಥ ಒಂದು ಕಲ್ಲುಗಳ ಒಂದು ಆವ್ರೇಜ್ ತೂಕ ಕನಿಷ್ಠ ತೂಕ ಎಷ್ಟಪ್ಪ ಇದೆ ಅಂತಂದರೆ ಏನ್ರಿ 16 ಟನ್ ಏನಾಗಿದೆ ಇದೆ ಅದರ. ಕೆಲವೊಂದು ಕಲ್ಲುಗಳಂತೂ 800 ಟನ್ಕ್ಕಿಂತ ಏನಾಗಿದೆ ಜಾಸ್ತಿ ಇರೋದು ನಾವೇನಪ್ಪ ಅಂದ್ಬಿಟ್ಟು ನೋಡ್ಬೋದು ಅದರ. ಸೊ ಅದರಿಂದ ಈ ಒಂದು ಗ್ರನೈಟ್ ಬ್ಲಾಕ್ಸ್ಗಳು ನೋಡಿ ಎಲ್ಲಿಂದ ತೆಗೆದಿದ್ದಾರೆ ಅಂತಂದರೆ ಅಲ್ಲಿ ಐಗುಪ್ ದೇಶದಲ್ಲಿರುವಂಥ ಗಣಿಗಳಿಂದ ಏನು ಮಾಡಿದ್ದಾರೆ ನಾವು ತೆಗೆದಿರೋದು ನೋಡ್ಬೋದು. ನೋಡ್ರಿ ಆ ಕಾಲದಲ್ಲಿ ಸುಮಾರು 4000 ವರ್ಷ ಮುಂಚೆ ಯಾವುದೇ ರೀತಿ ಮಾಡರ್ನ್ ಎಕ್ವಿಪ್ಮೆಂಟ್ ಇಲ್ದಿರ ನೋಡಿ, ಈ ಥರ ದೊಡ್ಡ ದೊಡ್ಡ ಗ್ರಾನೈಟ್ ಬ್ಲಾಕ್ಗಳನ್ನ ಏನು ರೀ ಮಾಡಿದಾರೆ ಅಂದರೆ ಗಣಿಗಳಿಂದ ಏನು ಮಾಡಿದಾರೆ, ತೆಗ್ದು ಏನು ಮಾಡಿದಾರೆ ತಂದಿರ ನೋಡ್ಬೋದು. ಇಲ್ಲಿ ನೋಡ್ಬೋದು ನೋಡಿರಿ, ಒಬ್ಬ ಮನುಷ್ಯ ಏನ್ರಿ 6 ಅಡಿ ಇದ್ದಾನೆ, ಆದರೆ ಆ ಗ್ರಾನೈಟ್ ಕಲ್ಲು ಅವನಕಿಂತೇನಾಗಿ ಎತ್ತರವಾಗಿದೆ. ಅಂದರೆ ಇದರಲ್ಲಿ ಏನಪ್ಪ ಗೊತ್ತಾಗ್ತದೆ ಅಂದರೆ, ಒಂದೊಂದು ಗ್ರಾನೈಟ್ ಬ್ಲಾಕ್ಗಳ ಸೈಜು ಏನ್ರಿ ಕಮ್ಮಿ ಅಂತಂದ್ರೂ 12 ಅಡಿ ಏನಾಗಿದೆ ಅಲ್ಲಿ ಎತ್ತರವಾಗಿದೆ, ಉದ್ದ ಕೂಡ ಏನಾಗಿದೆ ಸಾಕಷ್ಟು ಉದ್ದ ಏನಾಗಿದೆ ಅಲ್ಲಿದೆ. ಸೊ ಇಷ್ಟೊಂದು ದೊಡ್ಡ ದೊಡ್ಡ ಏನ್ರಿ ಕಲ್ಲುಗಳನ್ನ ಆ ಒಂದು ಗಣಿಯಿಂದ ಹೇಗೆ ಕೆತ್ತಿದ್ರು, ಆ ಕಾಲದಲ್ಲಿ ಯಾವುದೇ ರೀತಿ ಮಾಡರ್ನ್ ಎಕ್ವಿಪ್ಮೆಂಟ್ಸ್ ಇಲ್ಲ, ಮಿಷಿನರಿಗಳಿಲ್ಲ, ಆದರೂ ಕೂಡ ನೋಡ್ಬೇಕಾದ್ರೆ ಅಷ್ಟು ಶಾರ್ಪಾಗಿ ಅಷ್ಟು ಪ್ರಿಸೈಸಾಗಿ ಕಟ್ ಮಾಡಿ ಅಲ್ಲಿಂದ ತಗೊಂಡು ಏನ್ರಿ ಆ ಐಗುಪ್ತ ದೇಶದಲ್ಲಿ ಇರೋಂಥ ಪಿರಮಿಡ್ನ ಕಟ್ಟಿರೋದು ನಿಜವಾಗ್ಲು ನೋಡ್ಬೇಕಾದ್ರೆ ಏನ್ರಿ ಒಂದು ಗ್ರೇಟ್ ವಂಡರ್. ಆಮೇಲೆ ಇನ್ನೊಂದು ಏನಪ್ಪ ಸ್ಪೆಷಾಲಿಟಿ ಅಂದರೆ, ಈ ಪಿರಮಿಡ್ನ ಕಟ್ಟಬೇಕಾದ್ರೆ ಒಂದು ಕಲ್ಲಿಗೂ ಇನ್ನೊಂದು ಕಲ್ಲುಗಳ ಮೇಲೆ ಏನ್ರಿ ಕಟ್ಟಬೇಕಾದ್ರೆ ಆ ಸೆಂಟ್ರಲ್ ಯಾವುದೇ ರೀತಿ ಸಿಮೆಂಟ್ ಆಗಲಿ ಯಾವುದೇ ರೀತಿ ಒಂದು ಲೇಪನಗಳನ್ನ ಹಾಕಿ ಅದನ್ನೇ ಮಾಡಲಿಲ್ಲ, ಒಂದು ಕಲ್ಲ ಮೇಲೆ ಒಂದು ಕಲ್ಲನ್ನ ಇಟ್ಟಿಲ್ಲ ರೀ, ಆ ಜಸ್ಟ್ ಆ ಕಲ್ಲನ್ನ ಅದ್ರ ಮೇಲೆ ಹಂಗೆ ಏನು ಮಾಡಿದ್ದಾರೆ ಇಟ್ಟಿದ್ದಾರೆ. ಆದರೂ ಕೂಡ ಎಷ್ಟು ಪ್ರಿಸೈಸಾಗಿ ಕಟ್ ಮಾಡಿದ್ದಾರೆ ಅಂತಂದರೆ, ಇವನ್ ಒಂದು ಚಿಕ್ಕದಾಗಿರೋಂಥ ಬ್ಲೇಡ್ನ ಕೂಡ ಏನು ಮಾಡೋಕ್ಕಾಗಲ್ಲ, ಸೆಂಟ್ರಲ್ ನಾವು ಸೇರ್ಸೋದಿಕ್ಕಾಗಲ್ಲ, ಅಂಥ ಗ್ಯಾಪ್ ಇಲ್ದಿರ ಏನ್ರಿ ಆ ಪಿರಮಿಡ್ನ ಕಟ್ಟಿರೋದು ನೋಡ್ತೀರಿ. ಹಾಗಾದ್ರೆ ಈ ಪಿರಮಿಡ್ಗೆ ಬಳಕೆ ಮಾಡಿದಂಥ ಕಲ್ಲುಗಳನ್ನ ಎಲ್ಲಿಂದಪ್ಪ ತಂದರು ಅಂತ ನೋಡೋದಂತಂದರೆ, ಏನ್ರಿ ಇದು ಐಗುಪ್ತ ದೇಶದಲ್ಲಿ ಆ ಸಿನಾಯಿ ಏನ್ರಿ ಅರಣ್ಯ ಅಂತ ಗೊತ್ತಾ, ಆ ಸಿನಾಯಿ ಅಂತ ಮತ್ತು ಅರಣ್ಯದಿಂದನೇ ಏನು ಮಾಡಿರೋದಪ್ಪ ಅಂದರೆ ಈ ಕಲ್ಲುಗಳನ್ನ ಏನು ಮಾಡಿರೋದು ತಂದಿರೋದು ನಾವು ಏನು ಮಾಡ್ಬೋದು ನೋಡೋದ್ರಲ್ಲಿ ಗಮನಿಸ್ಬೋದು ಅಲ್ವರ. ಯೋಚನೆ ಮಾಡಿರ್ತೀನಿ, ಸಿನಾಯಿ ಪರ್ವತ ಮೌಸಸ್ ಹೋದ್ನಲ್ಲ ಸಿನಾಯಿ ಪರ್ವತಕ್ಕೆ ಅಲ್ವರ, ಏನ್ರಿ ಅದು ಏನ್ರಿ 70,000 ಅಡಿ ಎತ್ತರವಾಗಿರೋಂಥ ಒಂದು ಸಿನಾಯಿ ಪರ್ವತ ಅಂತೆ. ಆ ಪರ್ವತಕ್ಕೆ ಅಲ್ಲಿರೋಂಥ ಅಕ್ಕಪಕ್ಕ ಪರ್ವತಗಳಲ್ಲಿ ಏನು ಮಾಡಿದ್ದಾರೆ ಈ ಕಲ್ಲುಗಳನ್ನ ತಗೊಂಬಂದು ಏನು ಮಾಡಿದ್ದಾರೆ ಅಲ್ಲಿ ಅಲ್ಲಿ ಕೆತ್ತಿ ಈ ಪಿರಮಿಡ್ನ ಕಟ್ಟಿರೋದು. ಸೊ ಅದರಿಂದ ಆ ಕಾಲದಲ್ಲೇ ಯಾವುದೇ ರೀತಿ ಒಂದು ಮಿಷಿನರಿ ಇಲ್ಲ, ಯಾವುದೇ ರೀತಿ ಸಾಗಾಣಿಕೆ ಮಾಡೋಕ್ಕೆ ಯಂತ್ರಗಳಿಲ್ಲ, ಗಾಡಿಗಳಿಲ್ಲ, ಆದರೂ ಕೂಡ ಇಷ್ಟು ದೊಡ್ಡ ಗಾತ್ರಗಳಿಂದ ಕಲ್ಲುಗಳನ್ನ ಅಷ್ಟು ಕ್ಲೀನಾಗಿ ಏನ್ರಿ ಗಣಿಯಲ್ಲೇ ಕಟ್ ಮಾಡಿಕೊಂಡು ಹೇಗೆ ತಂದರು, ಇದನ್ನು ಅಷ್ಟು ಎತ್ತರವಾಗಿರೋ ಸ್ಥಳಕ್ಕೆ ಹೇಗೆ ಸಾಗಾಣಿಕೆ ಮಾಡಿದ್ರು, ಇದನ್ನು ಹೇಗೆ ಕಟ್ಟಿರ್ಬೋದು ಅಂತ ನೋಡ್ಬೇಕಾದ್ರೆ ಇವತ್ತು ಕೂಡ ಏನಾಗಿದೆ ಅಂದರೆ ದ ಗ್ರೇಟ್ ಮಾರ್ವಲ್ ಅಲ್ವರ ಅಂತ ನಾವೇನು ಮಾಡ್ತೀವಿ ಆರ್ಕಿಟೆಕ್ಟ್ ಫೀಲ್ಡ್ ನೋಡ್ಬೇಕಾದ್ರೆ ಆರ್ಕಿಟೆಕ್ಟ್ ಇಂಜಿನಿಯರಿಂಗ್ಲೇ ದಿಸ್ ದ ಗ್ರೇಟೆಸ್ಟ್ ಮಾರ್ವಲ್ ಅದರ. ಇವತ್ತು ಕೂಡ ಜನಗಳು ಏನು ಮಾಡ್ತಾರೆ ಆಶ್ಚರ್ಯ ಪಡ್ತಾರೆ, ಇದೇನು ಕಟ್ಟಕ್ಕೆ ಶುರು ಆಯಿತು, ಹೆಂಗೆ ಕಟ್ಟಿದ್ರು ಅಂತ ಅಂತಂದ್ರೆ, ಒರಿಜಿನಲ್ ಆಗಿ ನೋಡಬೇಕ್ರೆ ಈ ಪಿರಮಿಡ್ ಮೇಲೆ ಅಂದರೆ ಕವರ್ ಮಾಡೋದಕ್ಕೆ ಈ ಕೇಸಿಂಗ್ ಸ್ಟೋನ್ ಅಂತ ಏನಾಗಿತ್ತು ಇತ್ತು ಅದರ ನೋಡಿ, ಈ ಥರ ನೋಡ್ಬೋದು ಕೇಸಿಂಗ್ ಸ್ಟೋನ್ ಅದರ ವೈಟ್ ಕಲರ್ ಇದೆಲ್ಲ ಅದು ಕೇಸಿಂಗ್ ಸ್ಟೋನ್. ಈ ಕೇಸಿಂಗ್ ಸ್ಟೋನ್ ಇವಾಗ ಏನಾಗಿಲ್ಲ ಇಲ್ಲ, ಈ ಕೇಸಿಂಗ್ ಸ್ಟೋನು ಏನ್ರಿ ಒಳ್ಳೆ ಬಿಳಿ ಮಾರ್ಬಲ್ ಅದರ ಅದರಲ್ಲಿ ಏನು ಮಾಡಿದ್ದ ಅಲ್ಲಿ ಅದನ್ನು ಏನು ಮಾಡಿದ್ದು ಕಟ್ಟಿದ್ದು ಅದರ. ಆದರೆ ಏನ್ರಿ ಇದನ್ನು ಇವಾಗ ಅಲ್ಲಿ ಕಾಣಿಸೋದಿಲ್ಲ, ನೀವು ಐಗುಪ್ತ ದೇಶಕ್ಕೆ ಹೋದರೆ ಪಿರಮಿಡ್ ನೋಡಕ್ಕೆ ಹೋದರೆ ಅಲ್ಲೇನಾಗಲ್ಲ ಅದು ಅದು ಕಾಣಿಸೋದಿಲ್ಲ ಅಲ್ವರ. ಹಳೆ ಕಾಲದಲ್ಲಿ ಇದು ವೈಟ್ ಮಾರ್ಬಲಿಂದ ಮಾಡಿರೋದನ್ನ ದೂರದಲ್ಲಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು ಅಂದರೆ, ಸೂರ್ಯನ ಬೆಳಕು ಬಿದ್ದರೆ ಏನ್ರಿ ಅವನು ಪ್ರಕಾಶವಾಗಿ ಏನ್ರಿ ಐಗುಪ್ತ ದೇಶ ಎಲ್ಲಿದೆ ಅಂತಂತ ಹೇಳ್ಬೇಕ್ರೆ ಅಲ್ಲಿ ಬೆಳಕು ಕಾಣಿಸ್ತೀವಿ ನೋಡ್ರಿ, ಅದೇ ಐಗುಪ್ತ ದೇಶ ಅಂತ ಕ್ಲೀನಾಗಿ ಕಂಡುಹಿಡಿಬೋದು ರೀ, ಅಷ್ಟು ಬ್ರೈಟಾಗಿ ಏನು ಮಾಡ್ತಿತ್ತು ಅಂದರೆ ಅದು ಕಾಣಿಸ್ತೈತಂತೆ. ಆಮೇಲೆ ಆ ಪಿರಮಿಡ್ ತುದಿಯಲ್ಲಿ ಏನ್ರಿ ಫುಲ್ ಟಾಪಲ್ಲಿ ಪ್ಯೂರ್ ಗೋಲ್ಡಿಂದ ಏನು ಮಾಡಿದ್ರು ಒಂದು ಕ್ಯಾಪಿಂಗ್ ಸ್ಟೋನ್ ಅಂತ ಹಾಕ್ಬಿಟ್ಟು ಏನು ಮಾಡಿದಂತೆ ಅದನ್ನ ಇಟ್ಟಿದ್ರಂತೆ ಅಲ್ವರ. ಸತಿ ನೋಡ್ಬೇಕಾದ್ರೆ ಆ ಚಿನ್ನ ಇರೋದ್ರಿಂದ ಏನು ಪ್ರಕಾಶವಾಗಿ ಏನಾಗೋದಂತೆ ಕಾಣಿಸಂತೆ ಅದರ. ಅದಕ್ಕೆ ಅದಕ್ಕೆ ಇಕೆತ್ ಅಂತ ಐಗುಪ್ತ ದೇಶದ ಕರೀತಾ ಇರೋದು. ಇಕೆತ್ ಅಂದ್ರೆ ಏನಪ್ಪ ಅಂದರೆ ದ ಗ್ಲೋರಿಯಸ್ ಲೈಟ್ ಅಂತಂದ್ಬಿಟ್ಟು, ಯಾಕಂದರೆ ಒಂದು ಒಳ್ಳೆ ವಜ್ರದ ಥರ ಏನಾಗೋದು ಅದು, ಅದು ಭಯಂಕರವಾಗಿ ಆ ಒಂದು ಅರಣ್ಯದಲ್ಲಿ ಬರಡು ಭೂಮಿಲಿ ಏನಾಗೋದು ಅದು ಅದು ಶೈನ್ ಆಗೋದು ಅಂತ ನೋಡ್ತೀರಿ. ಸೊ ಇವತ್ತು ಆ ಕೇಸಿಂಗ್ ಸ್ಟೋನ್ಗಳ ಇಲ್ಲ. ಏನಪ್ಪ ಮಾಡಿದಾರೆ ಅಂದರೆ ಅರಬ್ಬಲ್ಲಿರೋಂಥ ಖಲೀಫ್ಗಳು ಅವರೆಲ್ಲ ಏನು ಮಾಡಿದ್ರೆ ಡಕಾಯ್ತಾರಲ್ಲ ಆ ಮೇಲಿರೋಂಥ ಕೇಸಿಂಗ್ ಸ್ಟೋನೆಲ್ಲ ಕದ್ಕೊಂಡೋಗಿ ಇವತ್ತು ಅವ್ರ ದೇಶಗಳಲ್ಲಿ ಅನೇಕ ಒಂದು ಏನ್ರಿ ಮಸೀದಿ ಗೋರಿಗಳನ್ನೇ ಮಾಡಿದಾರ ಅದು ಕಟ್ಕೊಂಡು ಅದೇನು ಮಾಡ್ತೀವಿ ನಾವು ಅಲ್ಲಿ ನೋಡ್ತೀರಿ ಅದರ. ಅದರಿಂದ ಈ ಒಂದು ಪಿರಮಿಡ್ ಏನಪ್ಪ ಅಂತಂದರೆ ನಾವು ಚಂದ್ರಮಂಡಲಕ್ಕೆ ಕೂಡ ಹೋದರೂ ಸರಿ ಆ ಚಂದ್ರಮಂಡಲನ ಕಾಣಿಸೋಂಥ ಒಂದೇ ಒಂದು ಮನುಷ್ಯ ಕಟ್ಟಿರೋಂಥ ಸ್ಟ್ರಕ್ಚರ್ ಕಾಣಿಸ್ತದೆ. ಅದ್ಯಾವುದಪ್ಪ ಅಂದರೆ ದ ಗ್ರೇಟ್ ಪಿರಮಿಡ್ ಆಫ್ ಗೀಝಾ ಅಲ್ದರ. ಅದನ್ನ ಚಂದ್ರಮಂಡಲದಲ್ಲಿ ಕಾಣಿಸೋಂಥ ಒಂದೇ ಒಂದು ಮನುಷ್ಯನ ಕಟ್ಟಿದಂಥ ವಸ್ತು ಯಾವುದಪ್ಪ ಅಂದರೆ ಗ್ರೇಟ್ ಪಿರಮಿಡ್. ಅಷ್ಟು ಒಂದು ದೊಡ್ಡದಾಗಿ ಏನಂತ ಇದೆ ಇದು, ಇದು ಪಿರಮಿಡ್ ಇದೆ ಅಂತೆ. ಆಮೇಲೆ ಪಿರಮಿಡಲ್ಲಿ ಎಷ್ಟಪ್ಪ ಕಲ್ಲಿದೆ ಅಂತ ನೋಡಿದ್ರೆ, ಅದನ್ನು ಆ ಕಲ್ಲುಗಳನ್ನ ಉಪಯೋಗಿಸಿದ್ರೆ ಇಡೀ ಭೂಮಿ ಸುತ್ತಲೂ ಏನ್ರಿ ಏನ್ರಿ ಎರಡು ಹಂತದಲ್ಲಿ ನಾವು ಏನು ಮಾಡೋದು, ಒಂದು ಗೋಡೆ ಏನು ಮಾಡ್ಬೋದಂತೆ, ಇಡೀ ಭೂಮಿ ಸುತ್ತಲೂ ಕಟ್ಬೋದಂತೆ. ಅಷ್ಟೊಂದು ಕಲ್ಲೇನಾಗಿದೆ ಅಂತೆ ಈ ಪಿರಮಿಡಲ್ಲಿದೆ ಅಂತ ನಾವು ಏನು ಮಾಡ್ತೀವಿ ನೋಡ್ತೀರಿ. ಆಮೇಲೆ ಈ ಪಿರಮಿಡ್ನ ಏನ್ರಿ ನಾಶ ಮಾಡ್ಬೋದಾ ಅಂತಂದರೆ, ಈ ಪಿರಮಿಡ್ನ ನಾಶ ಮಾಡೋಕ್ಕೂ ಆಗಲ್ಲ ರೀ. ಎಷ್ಟೋ ಭೂಕಂಪಗಳು, ಎಷ್ಟೋ ಜಲಪ್ರಳಯಗಳೆಲ್ಲ ಸಹಿಸ್ಕೊಂಡು ಆ ಪಿರಮಿಡ್ ಇವತ್ತು ಕೂಡ ಸ್ಟ್ರಾಂಗ್ ಆಗಿ ಏನಾಗಿದೆ ಅಲ್ಲಿ ಅಲ್ಲಿ ನಿಂತಿರೋದು ನೋಡ್ತೀರಿ. ಈವನ್ ಐಗುಪ್ತ ದೇಶದಲ್ಲಿರೋಂಥ ಗೌರ್ಮೆಂಟು ಇದನ್ನು ಒಡಿಬೇಕು, ಇದನ್ನು ನಾಶ ಮಾಡಬೇಕು ಅಂತಂದರೆ ಅವ್ರ ಹತ್ರ ಸಫಿಷಿಯಂಟ್ ಆಗಿರೋಂಥ ಫಂಡ್ಸ್ ಏನಾಗಿಲ್ವಂತೀರಿ ಇಲ್ವಂತೀರಿ. ಅಷ್ಟೊಂದು ಬಲಶಾಲಿಯಾಗಿ ಈ ಪಿರಮಿಡ್ ಏನು ಮಾಡಿದ್ರು ಕಟ್ಟಿರೋದು ನೋಡ್ತೀರಿ. ಆಮೇಲೆ ಈ ಪಿರಮಿಡಲ್ಲಿ ಇಷ್ಟೊಂದು ಏನ್ರಿ ಸೈಂಟಿಫಿಕ್ ಫ್ಯಾಕ್ಟ್ಸ್ಗಳು ಮಾತ್ರ ಅಲ್ಲ, ಇದರಲ್ಲಿ ಅನೇಕ ಜಿಯೋಗ್ರಫಿಕಲು, ಮ್ಯಾಥಮೆಟಿಕಲ್ಲು, ಆಲ್ಜಿಬ್ರಾ, ಕ್ಯಾಲ್ಕುಲೇಷನ್ಸ್ ಕೂಡ ಏನಾಗಿದೆ ಇಲ್ಲಿ ಇದರಲ್ಲಿ ಇಟ್ಟಿದೆ. ಹೇಗಪ್ಪ ಅಂತಂದರೆ, ನಾವು ಈ ವರ್ಲ್ಡ್ ಈ ಫ್ಲ್ಯಾಟ್ ಸರ್ಫೇಸ್ ಮೇಲೆ ಹಾಕೋದಂದರೆ ನಮ್ಗೇನಪ್ಪ ಸಿಗ್ತಾರೆ ಅಂದರೆ ಏನ್ರಿ ಈ ಒಂದು ಏನ್ರಿ ಜಿಯೋಗ್ರಫಿಕಲ್ ಮ್ಯಾಪ್ ಏನಾಗ್ತದೆ ನಮಗೆ ಸಿಗ್ತಾರೆ ಅಲ್ವರ. ಈ ಒಂದು ಲ್ಯಾಂಡ್ ಸರ್ಫೇಸ್ನ ಒಂದು ಫ್ಲ್ಯಾಟ್ ಆಗಿರೋಂಥ ಒಂದು ಇದ್ರ ಮೇಲೆ ಹಾಕಿದ್ರೆ ಅಲ್ವರ, ಅದು ನೋಡಬೇಕಾದ್ರೆ ಏನ್ರಿ ಇಟ್ ಕ್ಯಾನ್ ಬಿ ಈಕ್ವಲಿ ಡಿವೈಡೆಡ್ ಇಂಟು ಫೋರ್ ಕ್ವಾಡ್ರೆಂಟ್ಸ್, ಅದರ ನಾಲ್ಕು ಒಂದು ಕ್ವಾಡ್ರೆಂಟ್ಸ್ಗಳಿಗೆ ಏನು ಮಾಡ್ಬೋದು ಡಿವೈಡ್ ಮಾಡೋದು. ಅದರ ಅದು ನೋಡ್ಬೇಕಾದ್ರೆ ನಾರ್ತ್ ಈಸ್ಟು, ಅದರ ಸೌತ್ ವೆಸ್ಟು ಅಂತ ನಾವೆಲ್ಲ ಏನು ಮಾಡ್ತೀರಿ ನಾವು ಸ್ಕೂಲಲ್ಲಿ ಓದಿರ್ತೀರಿ ಅಲ್ವರ. ಸೊ ಈ ಒಂದು ಭೂಮಿಯ ಸೆಂಟರ್ ಎಲ್ಲಪ್ಪ ಇದೆ ಅಂತ ನೋಡಿದ್ರೆ, ಈ ಭೂಮಿಗೆ ಇರೋಂಥ ಸೆಂಟರ್ ಪಾಯಿಂಟು ಎಲ್ಲಿ ಪಾಸ್ ಆಗ್ತಾರೆ ಅಂತಂದರೆ ಕರೆಕ್ಟಾಗಿ ಪಿರಮಿಡ್ ಮೇಲೆ ಕ್ಲೀನಾಗಿ ಎಂಟ್ರಿ ಆಗ್ತದೆ ಅದರ ಪಾಸ್ ಆಗ್ತದೆ ಅದರ. ಅದಕ್ಕೆ ನೋಡ್ಬೇಕಾದ್ರೆ ಏನ್ರಿ ಇಟ್ ಈಸ್ ಲೊಕೇಟೆಡ್ ಎಕ್ಸಾಕ್ಟ್ಲಿ ಅಟ್ ದ ಸೆಂಟರ್ ಆಫ್ ದ ಏನ್ರಿ ಲ್ಯಾಂಡ್ ಸರ್ಫೇಸ್ ಆಫ್ ದ ಗ್ಲೋಬ್ ಅಂತ ನೋಡ್ತೀರಿ. ಇಡೀ ಭೂಮಿಯ ಸೆಂಟ್ರಲ್ಲಿ ಏನು ಮಾಡಿದ್ರೆ ಕರೆಕ್ಟಾಗಿ ಅಂತಂದರೆ ಆ ಪಿರಮಿಡ್ನ ಕಟ್ಟಿರೋದು ಏನು ಮಾಡೋದು ನಾವು ನೋಡ್ಬೋದು. ಆದರೆ ಅದಕ್ಕೆ ನೋಡ್ಬೇಕಾದ್ರೆ ಆ ಸ್ಥಳಕ್ಕೆ ಏನಪ್ಪ ಆ ಸ್ಥಳಕ್ಕೆ ಆ ಪಿರಮಿಡ್ ಅಕ್ಕಪಕ್ಕ ಇರೋ ಸ್ಥಳಕ್ಕೆ ಏನಂತ ಹೇಳ್ತಾರೆ ಅಂತಂದರೆ ಮಿಡಿಲ್ ಈಸ್ಟ್ ಅಂತ ಹೇಳೋದನ್ನ ನೀವು ಪದ ಕೇಳಿರ್ತೀರ ಅದರ. ಈ ಮಿಡಿಲ್ ಈಸ್ಟ್ ಅಂತ ಪದ ಹಿಂಗೆ ಏನಾಗಿರುತ್ತ ಬಂದಿರೋದು, ಯಾಕಂದರೆ ಭೂಮಿಗೆ ಏನಾಗಿದೆ ಕರೆಕ್ಟಾಗಿ ಸೆಂಟ್ರ್ ಆಗಿದೆ. ಅಲ್ಲಿಂದ ಭೂಮಿನ ಕರೆಕ್ಟಾಗಿ ಡಿವೈಡ್ ಮಾಡಿದ್ರೆ ನಾಲ್ಕು ಈಕ್ವಲ್ ಆಗಿರೋಂಥ ಕ್ವಾಡ್ರನ್ಸ್ಗಳಾಗಿ ಏನು ಮಾಡ್ತಾರೆ ಕ್ಲೀನಾಗಿ ಅಲ್ಲಿ ಫಾರ್ಮ್ ಆಗ್ತದೆ ಅಂತ ನಾವೇನು ಮಾಡ್ತೀರಿ ಅಲ್ಲಿ ಅಲ್ಲಿ ನೋಡ್ತೀರಿ ಅಲ್ವರ. ಅದರಿಂದ ಏನಂದರೆ ಮಿಡಿಲ್ ಈಸ್ಟ್ ಅಂತ ಏನಾಗಿದೆ ಹೆಸರು ಅಲ್ಲಿ ಬಂದಿರೋದು. ಆಮೇಲೆ ಭೂಮಿಯ ನಾರ್ತ್ ಪೋಲ್ ಮತ್ತು ಸೌತ್ ಪೋಲ್ ಇದೆ ಅಂತ ನನಗೆ ಗೊತ್ತು ಅದರ. ಈ ಒಂದು ಏನ್ರಿ ಲೈನ್ ಕರೆಕ್ಟಾಗೆ ಅದರ ಎಲ್ಲಪ್ಪ ಪಾಸ್ ಆಗ್ತಾರೆ ಅಂದರೆ ಈ ಪಿರಮಿಡ್ ಮೇಲೆ ಎಕ್ಸಾಕ್ಟಾಗಿ ಏನಾಗ್ತಾರೆ ಅಂತಂದ್ರೆ ಅಲ್ಲಿ ಪಾಸ್ ಆಗ್ತಾರೆ. ಜಸ್ಟ್ ಮೈನ್ಯೂಟ್ ಆಫ್ ಎ ಡಿಗ್ರಿ ಸ್ಲೈಟ್ ಡಿವಿಯೇಷನ್ ಅಂತ ಅದೇ ಎಕ್ಸಾಕ್ಟಾಗಿ ಪಿರಮಿಡ್ ಎಂಟ್ರೆನ್ಸ್ ಮೇಲೆ ಕ್ಲೀನಾಗಿ ಪಾಸ್ ಆಗೋದು ಏನು ಮಾಡ್ತೀರಿ ಅಲ್ಲಿ ಅಲ್ಲಿ ನೋಡ್ತೀವಿ ಅದರ. ಸೊ ಅದಕ್ಕೆ ನೋಡ್ಬೇಕ್ರೆ ಇಟ್ ಈಸ್ ಎಕ್ಸಾಕ್ಟ್ಲಿ ಲೊಕೇಟೆಡ್ ಅಟ್ ದ ಸೆಂಟರ್ ಆಫ್ ದ ಗ್ಲೋಬ್ ಅದರ. ಏನೇ ಎಕ್ಸಾಕ್ಟ್ಲಿ ಲೊಕೇಟೆಡ್ ಟು ನಾರ್ತ್ ಆ್ಯಂಡ್ ಸೌತ್ ಆ್ಯಂಡ್ ಸೆಂಟರ್ ಆಫ್ ದ ಗ್ಲೋಬ್ ಅಂತ ನಾವೇನು ಮಾಡೋದು ಅಲ್ಲಿ ನೋಡ್ಬೋದು. ಆಮೇಲೆ ಈ ಒಂದು ಪಿರಮಿಡಲ್ಲಿ ಮ್ಯಾಥಮೆಟಿಕಲ್ ಕ್ಯಾಲ್ಕುಲೇಷನ್ಸ್ ಯಾವ ಥರಪ್ಪ ಇದೆ ಅಂತ ನೋಡ್ದ ಅಂತಂದರೆ, ನಾವು ಸ್ಕೂಲಲ್ಲಿ ಕಲ್ತಿರ್ತೀರಿ ಏನಪ್ಪ ಕಲ್ತಿರ್ತೀರಿ ಅಂತಂದರೆ ಪೈ ಅಂತ ಒಂದು ಫಾರ್ಮುಲಾ ಏನು ಮಾಡಿದ್ವಿ ನಾವು ಕಲ್ತಿದ್ದೀರಿ ಹೇಳಿದ್ರ ಏನಪ್ಪ ಇದು ಪೈ ಅಂದರೆ. ಹಾಂ ಪೈ ಅಂತಂದರೆ ದ ಏನ್ರಿ ಫಾರ್ಮುಲಾ ದಟ್ ಈಸ್ ಯೂಸ್ಡ್ ಟು ಸಿ ದ ರಿಲೇಷನ್ಶಿಪ್ ಬಿಟ್ವೀನ್ ಏನ್ರಿ ಒಂದು ಸರ್ಕಲ್ ಆ್ಯಂಡ್ ಏನ್ರಿ ಪಿರಮಿಡ್ ಅಥವಾ ಟ್ರಯಾಂಗಲ್ ಅಥವಾ ರೆಕ್ಟ್ಯಾಂಗಲ್ ಅಂತ ನೋಡ್ತೀವಿ ಗೊತ್ತಾ. ಅದಕ್ಕೆ ಫಾರ್ಮುಲಾ ಏನಪ್ಪ ಅಂದರೆ ಪೈ ಅದರ. ಪೈ ಅನ್ನೇನು 22/7 ಅಂತ ನೋಡ್ತೀರಿ ಅದರ. ಸೊ ಈ ಒಂದು ಫಾರ್ಮುಲಾ ಕಂಡುಹಿಡಿದಿದೆ ರೀಸೆಂಟಾಗಿ ಸೈಂಟಿಸ್ಟ್ಗಳು ಏನು ಮಾಡಿದ್ದು ಕಂಡುಹಿಡಿದಿದೆ ಅಲ್ವರ ಒಂದು 200-300 ಇಯರ್ಸ್ ಬಿಫೋರ್. ಅಲ್ಲಿವರೆಗೂ ಪೈ ಅಂತ ಫಾರ್ಮುಲಾ ಇಲ್ಲ. ಆದರೆ ಈ ಪೈ ಅಂತ ಫಾರ್ಮುಲಾನ ಆಲ್ರೆಡಿ ಏನು ಮಾಡೋರು ಇದ್ದಲ್ಲಿ ಈ ಒಂದು ಪಿರಮಿಡಲ್ಲಿ ಬಳಕೆ ಏನು ಮಾಡೋರೆ ಅಲ್ಲಿ ಯೂಸ್ ಮಾಡೋರೆ ಅದರ. ಅದೇ ನೋಡ್ಬೇಕಾರೆ ಸರ್ ಐಸಾಕ್ ನ್ಯೂಟನ್ ಏನು ಮಾಡಿದ್ರು ಗ್ರಾವಿಟೇಷನ್ ಅಂತ ಫಾರ್ಮುಲಾ ಕಂಡುಹಿಡಿದ್ರಲ್ವ, ಅವಾಗ ಏನು ಮಾಡಿದ್ದು ಈ ಪೈ ಪೈ ಆರ್ ಸ್ಕ್ವೇರು ಆಮೇಲೆ ಡಿಫ್ರೆಂಟ್ ಟೈಪ್ಸ್ ಆಫ್ ಮೆಜರಿಂಗ್ ಸಿಸ್ಟಮ್ ಅಂತ ಏನು ಮಾಡಿದ್ದು ಅವಾಗೆಲ್ಲ ಕಂಡುಹಿಡಿದಿದ್ದು ಅಲ್ದರ. ನೋಡ್ರಿ ಇವಾಗ ವರ್ಲ್ಡಲ್ಲಿ ಎಷ್ಟೋ ವರ್ಷಗಳ ಮುಂಚೆ ಹೋದ ಅಂತ ಹೆಂಗಿರ್ತಾಯಿತ್ತು ಅಂದರೆ ಒಂದೊಂದು ದೇಶದಲ್ಲಿ ಒಂದೊಂದು ಮೆಜರಿಂಗ್ ಸಿಸ್ಟಮ್ ಇತ್ತು. ಇವಾಗ ಇಂಡಿಯಾ ಹೆಂಗಪ್ಪ ಇದೆ ಅಂತಂದರೆ ಏನ್ರಿ ಎಸ್ ಐ ಸಿಸ್ಟಮ್ ಅಥವಾ ಮೀಟರ್ ಕಿಲೋಗ್ರಾಮ್ ಸೆಕೆಂಡ್ ಸಿಸ್ಟಮ್ ಅಂತ ಇತ್ತು. ಇವಾಗ ಇಂಡಿಯಾ ನಮ್ಮ ಅದೇ ಇರೋದಲ್ಲ, ನಾವು ಈ ದೂರ ಡಿಸ್ಟೆನ್ಸ್ನ ಅಳತೆ ಮಾಡ್ಬೇಕು ಹೆಂಗೆ ಮಾಡ್ತೀರಿ? ಕಿಲೋಮೀಟರ್, ಮೀಟರ್, ಮೀಟರ್ ಗಟ್ಟಲೆ ಬಟ್ಟೆ ತೊಗೊಬೇಕಾದ್ರೆ ಏನು ಮಾಡ್ತೀರಿ? ಎಷ್ಟು ಮೀಟರ್ ಬೇಕು? ಒಂದು ಒಂದು ಕಾಲು ಮೀಟ್ರು, ಆ ಮೀಟ್ರು ಅಲ್ದರ ತೂಕ ತೊಗೊಬೇಕಾದ್ರೆ ಎಷ್ಟು ಕೆ ಜಿ ಬೇಕು, ಎಷ್ಟು ಗ್ರಾಮ್ ಬೇಕು ಅಲ್ದರ ಟೈಮ್ನ ಲೆಕ್ಕ ಹಾಕ್ಬೇಕಾದ್ರೆ ಏನ್ರಿ ಎಷ್ಟು ನಿಮಿಷಗಳು ಇದನ್ನ ಲೆಕ್ಕ ಹಾಕ್ತಾರೆ. ಆದ್ರೆ ಇದೇ ನೀವು ಅಮೆರಿಕಕ್ಕೆ ಹೋಗ್ಬಿಟ್ಟು ಅಂದರೆ ಏನ್ರಿ ಇದನ್ನ ಹೆಂಗಪ್ಪ ಲೆಕ್ಕ ಹಾಕೋರು ಅಂತಂದರೆ, ಒಂದು ಕಾಲದಲ್ಲಿ ಏನ್ರಿ ದೂರ ಡಿಸ್ಟೆನ್ಸ್ ಹೆಂಗೆ ಲೆಕ್ಕ ಹಾಕೋರು ಅವರು, ಅವರು ಏನ್ರಿ ಅವರು ಫುಟ್ ಲೆಕ್ಕ ಹಾಕೋರು, ಎಷ್ಟು ಫುಟ್ ಇದೆ ಅಂತ ಅಲ್ದರ. ಆಮೇಲೆ ತೂಕ ಹೆಂಗಪ್ಪ ಲೆಕ್ಕ ಹಾಕೋರು ಅಂದರೆ ಪೌಂಡ್, ಎಷ್ಟು ಪೌಂಡ್ ಇದೆ ಅದರ 10 ಪೌಂಡ 20 ಪೌಂಡ ಅಂತ ಅಂದ್ಬಿಟ್ಟು ಟೈಮ್ನ ಸೆಕೆಂಡ್ಸಲ್ಲಿ ಮಾಡೋರ ಲೆಕ್ಕ ಹಾಕೋರು. ಇವಾಗ ಈ ಬೇರೆ ಬೇರೆ ದೇಶದಲ್ಲಿ ಬೇರೆ ಬೇರೆ ಥರ ಕ್ಯಾಲ್ಕುಲೇಷನ್ಸ್ ಮಾಡಿದ್ರೆ ಏನ್ರಿ ಅಲ್ಲಿ ಸೈಂಟಿಸ್ಟ್ಗಳೆಲ್ಲ ಒಟ್ಟಾಗಿ ಸೇರಿಬಿಟ್ಟು ಕೆಲವೊಂದು ಕಂಕ್ಲೂಷನ್ಗೆ ಬರಬೇಕಾದ್ರೆ ತುಂಬ ಏನಾಗೋದು, ಕಷ್ಟ ಆಗೋದು. ಅದಕ್ಕೆ ಏನು ಮಾಡೋದು ಅಂದರೆ ಲೋಕದಲ್ಲಿರೋಂಥ ಎಲ್ಲ ಸೈಂಟಿಸ್ಟ್ಗಳೆಲ್ಲ ಸೇರಿಬಿಟ್ಟು ಇನ್ಮೇಲೆ ಈ ಕನ್ಫ್ಯೂಷನ್ ಬೇಡ, ನಾವೇನು ಮಾಡೋಣ ಅಂತಂದರೆ ಎಲ್ಲ ಸೇರಿಬಿಟ್ಟು ಒಂದು ಕಾಮನ್ ಆಗಿರೋಂಥ ಏನ್ರಿ ಮೆಜರಿಂಗ್ ಸಿಸ್ಟಮ್ ನಾವೇನು ಮಾಡೋಣ, ನಾವು ನೋಡೋಣ ಅಂತೇನು ಮಾಡೋರು ಅಲ್ಲಿ ಅಲ್ಲಿ ಮಾಡಿದ್ರು. ಏನಪ್ಪಾ ಕಾಮನ್ ಆಗಿರೋಂಥ ಒಂದು ಮೆಜರಿಂಗ್ ಸಿಸ್ಟಮ್ ಮಾಡಿದ್ರು ಅಂತಂದರೆ ಅದಕ್ಕೆ ಎಸ್ ಐ ಸಿಸ್ಟಮ್ ಅಂತ ಮಾಡಿಬಿಟ್ರು. ನಿಮ್ಮೇನಿಂದ ಫುಟ್ ಪೌಂಡ್ ಸೆಕೆಂಡ್ಸ್ ಎಲ್ಲ ಬೇಡ, ಎಲ್ಲ ಲೋಕದಲ್ಲಿ ಎಲ್ಲ ಕಡೆ ಮೀಟರ್ಗಳಲ್ಲಿ ನಾವು ಡಿಸ್ಟೆನ್ಸ್ನ ಲೆಕ್ಕ ಹಾಕೋಣ, ತೂಕನ ಕಿಲೋಗ್ರಾಮಲ್ಲಿ ಲೆಕ್ಕ ಹಾಕೋಣ, ಟೈಮ್ನ ಮಿನಿಟ್ಸ್ ಸೆಕೆಂಡ್ಸಲ್ಲಿ ಲೆಕ್ಕ ಹಾಕೋಣ ಅಂತ ಮಾಡೋದು ಶುರು ಮಾಡಬೇಕು ಅಲ್ಲರ. ಈ ಸಿಸ್ಟಮ್ ಬಂದಿದ್ದು ಇತ್ತೀಚೆಗೆ, ಆದರೆ ಈ ಸಿಸ್ಟಮ್ನ ಆಲ್ರೆಡಿ ಸತ್ಯವೇದಲ್ಲಿರೋಂಥ ಏನ್ರಿ ಪಿರಮಿಡಲ್ಲಿ ಬಳಕೆ ಮಾಡಿದ್ದಾರೆ. ಇದೇ ಮೆಷರ್ಮೆಂಟ್ಸ್ನ ನೋವಾ ಕಟ್ಟಿದಂಥ ಆರ್ಕಲ್ ಕೂಡ ಏನು ಮಾಡಿದ್ದಾರೆ ಇಂಪ್ಲಿಮೆಂಟ್ ಮಾಡಿದರೆ. ಅಲ್ಲಿ ಮೋಸೆಸ್ ಕಟ್ಟಿದಂಥ ದೇವದಾಸ್ನ ಗುಡಾರದಲ್ಲಿ ಏನಾಗಿದೆ ಇಂಪ್ಲಿಮೆಂಟ್ ಆಗಿದೆ. ಸೋಲೋಮೋನ್ ಕಟ್ಟಿದಂಥ ಏನ್ರಿ ಆ ಭವ್ಯವಾದಂಥ ಒಂದು ದೇವಾಲಯದಲ್ಲಿ ಕೂಡ ಏನಾಗಿದೆ ಇದೇ ಒಂದು ಏನು ಫಾರ್ಮುಲಾಗಳನ್ನ ಯೂಸ್ ಮಾಡಿದ್ರೆ ನಾವೇನು ಮಾಡ್ತೀರಿ ಅಲ್ಲಿ ನೋಡ್ತೀರಿ. ಆಮೇಲೆ ಈ ಒಂದು ಸೂರ್ಯನಿಗೂ ಭೂಮಿಗೆ ಎಷ್ಟಪ್ಪ ಡಿಸ್ಟೆನ್ಸ್ ಇದೆ ಅಂತಂದರೆ ಸೈಂಟಿಸ್ಟ್ ಏನು ಮಾಡಿದ್ವಿ ಕಂಡುಹಿಡಿದ್ರೆ ಎಲ್ಲರ 9,184 ಮಿಲಿಯನ್ ಮೈಲ್ಸ್ ಇದೆ ಅಂತ. ಇದನ್ನು ಆಲ್ರೆಡಿ ಪಿರಮಿಡಲ್ಲಿ ದ ರಿಲೇಷನ್ಶಿಪ್ ಬಿಟ್ವೀನ್ ದ ಬೇಸ್ ಆ್ಯಂಡ್ ದ ಆ್ಯಂಗಲ್ ಅದರಲ್ಲಿ ಏನು ಮಾಡಿದ್ದಾರೆ ಅಲ್ಲಿ ನೋಡಿಸಿದ್ದಾರೆ ಅಲ್ಲರ ದಟ್ ಆ ಡಿಸ್ಟೆನ್ಸ್ ಎಕ್ಸಾಕ್ಟಾಗೆ ಸೂರ್ಯನಿಗೂ ಭೂಮಿಗಿರೋಂಥ ಡಿಸ್ಟೆನ್ಸ್ ಕರೆಕ್ಟಾಗಿ ಏನು ಮಾಡ್ತಾರೆ ಅಲ್ಲಿ ಅಲ್ಲಿ ನೋಡ್ತಾರೆ. ಈ ಥರ ಅಸ್ಟ್ರಾನಾಮಿಕಲ್ ಏನ್ರಿ ಒಂದು ವಿಚಾರಗಳನ್ನ ಕೂಡ ಪಿರಮಿಡಲ್ಲಿ ಮಾಡಿದ್ದಾರೆ ಬಳಕೆ ಮಾಡಿದರೆ. ಆಮೇಲೆ ಪಿರಮಿಡಲ್ಲಿ ಏರ್ ಪ್ಯಾಸೇಜ್ಗಳಿದೆ, ಆ ಏರ್ ಪ್ಯಾಸೇಜ್ಗಳು ಕರೆಕ್ಟಾಗಿ ಏನಪ್ಪ ಆಗ್ತಾರೆ ಅಂತಂದರೆ ಈ ನಕ್ಷತ್ರ ಮಂಡಲಗಳಲ್ಲಿ ಇರುವಂಥ ಎರಡು ವಿಶೇಷವಾಗಿರುವಂಥ ನಕ್ಷತ್ರಕ್ಕೆ ಕರೆಕ್ಟಾಗಿ ಏನಾಗ್ತಾರಂತೆ ಅಲ್ಲಿ ಅಲ್ಲಿ ಮೀಟ್ ಆಗ್ತಾರಂತೆ. ಅದರ ಇವು ಯಾವಪ್ಪ ನಕ್ಷತ್ರಗಳು ಅಂತಂದರೆ ಯೋಬನ ಪುಸ್ತಕದಲ್ಲಿ ಬರ್ತಲ್ಲ ಆ ನಕ್ಷತ್ರಗಳಂತೆ ಅದರ. ಸೊ ಇದು ಇಷ್ಟೊಂದು ಸೈಂಟಿಫಿಕ್ ಆಗಿರೋಂಥ ವಿಚಾರಗಳನ್ನ ಬೈಬಲ್ಗೆ ರಿಲೇಟೆಡ್ ಆಗಿ ಹೆಂಗೆ ಕಟ್ಟಿದ್ರು ಅಂತ ನೋಡ್ಬೇಕ್ರೆ ಇವತ್ತು ಕೂಡ ಅತಿಶಯ ರೀ ನೋಡ್ರಿ. ಆಮೇಲೆ ಆ ಪಿರಮಿಡಿಂದ ಎಂಟ್ರೆನ್ಸ್ ಇದೆ ಗೊತ್ತಾ, ಆ ಎಂಟ್ರೆನ್ಸಿಂದ ಒಂದು ಸ್ಟ್ರೈಟ್ ಲೈನ್. ಏನು ಸ್ಟ್ರೈಟ್ ಲೈನ್ ಅಂತಂದರೆ ಆ ಎಂಟ್ರೆನ್ಸ್ ಪಿರಮಿಡ್ ಎಂಟ್ರೆನ್ಸ್ಗೂ ಡಿಸೆಂಡಿಂಗ್ ಒಂದು ಪ್ಯಾಸೇಜ್ ಇದೆ, ಅದು ನೋಡ್ತೀನಿ ಅತಿ ಶೀಘ್ರದಲ್ಲಿ ನಿಮಗೆ. ಅದನ್ನು ಹಂಗೆ ಲೈನ್ ಹಂಗೆ ಕಂಟಿನ್ಯೂ ಮಾಡ್ಕೊಂಡೋದ್ರೆ ಕರೆಕ್ಟಾಗಿ ಎಲ್ಲಿಗೆ ಬರ್ತಾರಪ್ಪ ಅಂತಂದರೆ ಯೆರೂಸಲೇಮಲ್ಲಿ ಯೇಸು ಕ್ರಿಸ್ತು ಹುಟ್ಟಿದ್ರು ಗೊತ್ತಾ, ಸ್ಥಳ ಬೆತ್ಲೆಹೇಮ್ ಅಂದ್ರೆ ಆ ಬೆತ್ಲೆಹೇಮಲ್ಲಿ ಎಲ್ಲಿ ಹುಟ್ಟಿದ್ರು ಅದೇ ಸ್ಥಳಕ್ಕೆ ಕರೆಕ್ಟಾಗಿ ಎಂಟ್ರಿ ಆಗ್ತದಂತೆ. ಅಲ್ಲಿ ಬಂದು ಅಲ್ಲಿ ಕರೆಕ್ಟಾಗಿ ಆ ಲೊಕೇಶನ್ಗೆ ಬರ್ತಾರಂತೆ ರೀ. ಅಂದರೆ ಕರ್ತನಲ್ಲಿ ಪ್ರೀತಿ ಅಂತ ಸರೋಸರುಗಳೇ ಇದನ್ನು ಯಾರೋ ಅಷ್ಟು ಈಸಿಯಾಗಿ ಕಟ್ಟೋದಕ್ಕೆ ಸಾಧ್ಯ ಇಲ್ಲ ರೀ. ಯೇಸು ಕ್ರಿಸ್ತು ಹುಟ್ಟೋದಕ್ಕಿಂತ ಎಷ್ಟೋ 1,000 ವರ್ಷ ಮುಂಚೆನೇ ಎಕ್ಸಾಕ್ಟಾಗಿ ಏನು ಮಾಡೋರು ಅದನ್ನು ಕಟ್ಟಾರ ನೋಡಿರ್ತೀನಿ ಅದರ. ಆಮೇಲೆ ನಮಗೆಲ್ಲ ಚೆನ್ನಾಗಿ ಗೊತ್ತು ಇಂಟರ್ನ್ಯಾಷನಲ್ ಟೈಮ್ ಝೋನ್ ಅಂತಿದೆ ಅದರ, GMT, ಗ್ರೀನ್ವಿಚ್ ಮೀನ್ ಟೈಮ್ ಅದರ. ನಾವಿಲ್ಲ ಅಮೆರಿಕಕ್ಕೆ ಹೋದ್ರೆ ಏನಾಗ್ತದೆ ಟೈಮ್ ಏನಾಗ್ತದೆ ಟೈಮ್ ಝೋನು ಚೇಂಜ್ ಆಗ್ತದೆ ಅದರ, ಅದಕ್ಕೆ ಗ್ರೀನ್ವಿಚ್ ಮೀನ್ ಟೈಮ್ ಅಂತ ಮಾಡಿಬಿಟ್ಟು ಆ ಆ ಟೈಮ್ ಝೋನ್ ದಾಟೋದವಾಗ ನಮಗೇನಾಗ್ತದೆ ಕಾಲಗಳು ಬದಲಾವಣೆಗೆ ಆಗ್ತದೆ. ಆದರೆ ಏನೇ ಕೆಲವೊಂದು ಸೈಂಟಿಫಿಕ್ ಆಗಿ ನೋಡ್ಬೇಕಾದ್ರೆ ಇದೇ ಟೈಮ್ ಝೋನ್ನ ಗ್ರೀನ್ವಿಚ್ ಮೀನ್ ಟೈಮ್ ಕಡೆಯಿಂದ ಪಾಸ್ ಮಾಡಿದಿರಾ ಪಿರಮಿಡ್ ಮೇಲಿಂದ ಪಾಸ್ ಮಾಡಿದ್ರೆ ಇಡೀ ಲೋಕಕ್ಕೆಲ್ಲ ಒಂದು ಕಾಮನ್ ಆಗಿರೋ ಟೈಮ್ ಇರ್ಬೋದು ಅಂತ ಏನು ಮಾಡ್ತಾರೆ ಅದನ್ನು ಕೂಡ ಹೇಳ್ತಾರೆ. ಆಮೇಲೆ ಈ ಪಿರಮಿಡ್ ಬೇಸ್ ಲೆಂತ್ ಅಂತೇನಿದೆಯೋ ಅದಕ್ಕೆ ಪಿರಮಿಡ್ ಇಂಚಸ್ ಅಂತ ಇದೆ ರೀ. ಪಿರಮಿಡ್ನ ಅಳತೆ ಮಾಡೋದಕ್ಕೆ ಸಪ್ರೇಟಾಗಿ ಒಂದು ಮೆಜರಿಂಗ್ ಸಿಸ್ಟಮ್ ಅಂತಿದೆ. ಇದು ಪಿರಮಿಡ್ನ ಆರ್ಕಿಟೆಕ್ಚರ್ಗಳು ಏನ್ರಿ ಇಂಜಿನಿಯರ್ಸ್ಗಳೆಲ್ಲ ಸೇರಿ ಅದನ್ನ ಗುರುತು ಮಾಡಿದ್ದಾರೆ. ಆ ಬೇಸಲ್ಲಿರೋಂತ ಪಿರಮಿಡ್ ಇಂಚಸ್ ಎಷ್ಟಪ್ಪ ಅಂತ ನೋಡಿದ್ರೆ ಕರೆಕ್ಟಾಗಿ 365 ಅಂದರೆ ಕ್ವಾರ್ಟರ್ ಅಂತ ನೋಡಿದ್ರೆ ಏನಪ್ಪ 365 ಅಂದರೆ ಕ್ವಾರ್ಟರ್ ಅಂತ ನೋಡಿದ್ರೆ ನಮ್ಮ ಕ್ಯಾಲೆಂಡರ್ಲ್ಲಿ ಇದೆ ಗೊತ್ತಾ, ಏನಿದೆ ಒಂದು ವರ್ಷಕ್ಕೆ ಎಷ್ಟು ದಿವಸ ಇದೆ? ಕರೆಕ್ಟಾಗಿ 365 ಅಂದರೆ ಕ್ವಾರ್ಟರ್ ಡೇ. ನೋಡ್ರ ನಮ್ಮ ಇರೋಂಥ ಒಂದು ಸೋಲಾರ್ ಕ್ಯಾಲೆಂಡರ್ ಏನಿದೆಯೋ ಇದನ್ನ ಕರೆಕ್ಟಾಗಿ ಆ ಪಿರಮಿಡ್ ಬೇಸ್ಲೆ ಅಂತಲ್ಲಿ ಮಾಡೋದು ನಾವು ಇದೆ ಅಂತ ನೋಡ್ಬೋದು. ಅದರ ಅನ್ನ ಕರ್ತನಲ್ಲಿ ಪ್ರೀತಿ ಅಂತ ಸರ್ಗಳೇ ಈ ಥರ ಒಂದು ಪಿರಮಿಡ್ನ ಏನ್ರಿ ಯಾರು ಕಟ್ಟಿದ್ರು, ಯಾತಕ್ಕೆ ಕಟ್ಟಿದ್ರು, ಯಾವಾಗ ಕಟ್ಟಿದ್ರು, ಇದ್ರ ಬಗ್ಗೆ ಒಂದು ದೊಡ್ಡ ಪ್ರಶ್ನೆ. ಇದೇ ಥರ ಪಿರಮಿಡ್ನ ಎಷ್ಟೋ ಜನಗಳು ತಿರ್ಗಾ ಕಟ್ಟೋದಕ್ಕೆ ಪ್ರಯತ್ನ ಮಾಡಿದರೆ ಮಾಡರ್ನ್ ಎಕ್ವಿಪ್ಮೆಂಟ್ಸ್ನ ಉಪಯೋಗಿಸ್ಕೊಂಡು ಆದರೆ ಕಟ್ಟೋದಕ್ಕೆ ಆಗಲಿಲ್ಲ. ಅದರಿಂದ ಇದ್ರ ಬಗ್ಗೆ ಏನಪ್ಪ ಒಂದು ಅಭಿಪ್ರಾಯಗಳಿದೆ ಅಂದರೆ ಎಷ್ಟೋ ಜನ ಹೇಳ್ತಾರೆ ಅಂದರೆ ಇದು ಕೂಫು ಅಂತ ಒಬ್ರಿದ್ರು ಅವರೊಂದು ಸಮಾಧಿ ಅಂತ ಏನು ಮಾಡ್ತಾರೆ ಹೇಳ್ತಾರೆ. ಅದರ ಸರಿ ಇದು ಒಂದು ಸಮಾಧಿ ಯಾಕಂದರೆ ಹಳೆ ಕಾಲದಲ್ಲಿ ಏನು ಮಾಡೋರಂತೆ ಐಗುಪ್ತ ದೇಶದಲ್ಲಿ ಎಲ್ಲ ಶವಗಳನ್ನೆಲ್ಲ ಮಮ್ಮಿಗಳ ಥರ ಮಾಡಿಬಿಟ್ಟು ಅದೇ ಮಾಡೋರು ಅವ್ರು ಯೂಸ್ ಮಾಡಿರೋಂಥ ದ್ರವ್ಯಗಳು ಚಿನ್ನ ಬೆಳ್ಳಿಗಳನ್ನ ರತ್ನಗಳೆಲ್ಲ ಜೊತೆಗೆ ಇಟ್ಬಿಟ್ಟು ಸಮಾಧಿ ಮಾಡಿಬಿಡೋರು. ಸೊ ಅದೇ ಥರ ಇದೇನಾಗಿರ್ಬೇಕು ಒಂದು ಕೂಫು ಅಂತ ಒಬ್ಬ ಇದ್ದ ಅವನ ಒಬ್ಬ ಸಮಾಧಿ ಅಂತ ಎಷ್ಟೋ ಜನ ಹೇಳೋದುಂಟು. ಅದರ ಆದರೆ ಇದು ಸರಿ ಬೀಳ್ತದ ಇದು ದಾಖಲಾತಿಗಳ ಪ್ರಕಾರ ಕರೆಕ್ಟಾಗಿದೆಯಾ ಅಂತ ನೋಡೋದಂದ್ರೆ ನೀವು ಪಿರಮಿಡ್ ಒಳಗಡೆ ಹೋದರೆ ಯಾವುದೇ ಕೆತ್ತನೆ ಇಲ್ಲ ರೀ. ಬೇರೆ ಪಿರಮಿಡ್ಗಳು ಅಂದರೆ ಐಗುಪ್ತ ದೇಶದಲ್ಲಿ ಪಿರಮಿಡ್ ಆಫ್ ಗೀಜಾ ಬಿಟ್ಟು ಬೇರೆ ಎಲ್ಲ ಪಿರಮಿಡ್ಗಳಲ್ಲಿ ಏನಿದೆ ಕೆತ್ತನೆಗಳಿದೆ. ಆದರೆ ಈ ಪಿರಮಿಡ್ ಒಳಗಡೆ ಯಾವ ಕೆತ್ತನೆಯೂ ಕೂಡ ಏನಾಗಿಲ್ಲ, ಇಲ್ಲ ಯಾವ ಶವನೂ ಇಲ್ಲ, ಯಾವ ದ್ರವ್ಯಗಳು ಕೂಡ ಏನಾಗಿಲ್ಲ ಅಲ್ಲಿ ಇಲ್ಲ. ಆಮೇಲೆ ಬೇರೆ ಎಲ್ಲ ಪಿರಮಿಡ್ಗಳು ಕಂಪೇರ್ ಮಾಡಿದ್ರೆ ಈ ಪಿರಮಿಡ್ ಒಂದರಲ್ಲೇ ಏನಿರೋದು ಕೋಣೆಗಳಿರೋದು ಏನ್ರಿ ನೆಲಮಟ್ಟಕ್ಕಿಂತ ಮೇಲೆ ಈ ಪಿರಮಿಡ್ ಒಂದರಲ್ಲೇ ಕೋಣೆಗಳಿರೋದು. ಬೇರೆ ಎಲ್ಲ ಪಿರಮಿಡ್ಗಳಲ್ಲಿ ನೆಲಮಟ್ಟಕ್ಕಿಂತ ಕೆಳಗಡೆನೇ ಏನಾಗಿದೆ ಕೋಣೆಗಳು ಇರೋದು ನಾವು ಏನು ಮಾಡ್ತೀವಿ ನೋಡ್ತೀರಿ. ಸಂಗಿರ್ಬೇಕಾದ್ರೆ ಏನಕ್ಕೆ ಇಷ್ಟೊಂದು ಸೈಂಟಿಫಿಕ್ಕು ಎಲ್ಲ ಜಾಗ್ರಫಿಕಲ್ಲು ಮ್ಯಾಥಮೆಟಿಕಲ್ಲು ಇವೆಲ್ಲ ಕ್ಯಾಲ್ಕುಲೇಷನ್ಸ್ ಉಪಯೋಗಿಸ್ಬಿಟ್ಟು ಯಾಕೆ ಈ ಪಿರಮಿಡ್ನ ಕಟ್ಟಿದ್ರು, ಯಾರು ಕಟ್ಟಿದ್ರು? ಕರ್ತನಲ್ಲಿ ಪ್ರೀತಿ ಅಂತ ಸಹೋದರ ಸಹೋದರಿಗಳೇ, ಇದಕ್ಕೆ ಕೆಲವು ಜನ ಕೆಲವೊಂದು ಅಭಿಪ್ರಾಯಗಳು ಹೇಳ್ತಾರೆ. ಏನಪ್ಪ ಅಂದರೆ ಇದನ್ನ ಏನ್ರಿ ಗ್ರಹ ಮಂಡಲಗಳನ್ನ ಸ್ಟಡಿ ಮಾಡೋದಕ್ಕೆ ಇಟ್ಟಂಥ ಸ್ಪೇಸ್ ಅಬ್ಸರ್ವೇಟರಿ ಆ ಕಾಲದಲ್ಲಿ ಮಾಡಲು ಕಟ್ಟಿದ್ರು ಅಂತ. ಇನ್ನು ಕೆಲವು ಜನ ಹೇಳ್ತಾರೆ ಇದು ಏಲಿಯನ್ ಲಾಂಚ್ ಪ್ಯಾಡು, ಏಲಿಯನ್ಸ್ ಬಿಟ್ಬಿಟ್ಟು ಹೋಗ್ಬಿಟ್ರು ಭೂಲೋಕದಲ್ಲಿ. ಇನ್ನು ಕೆಲವು ಜನ ಹೇಳ್ತಾರೆ ದೊಡ್ಡ ಭಯಂಕರವಾಗಿರೋಂಥ ಒಂದು ಸೀಕ್ರೆಟ್ ವಾಲ್ಟು, ತುಂಬ ಸಂಪತ್ತನ್ನ ಇಡಬೇಕು ಅಂತ ಮಟ್ಟ ಏನು ಮಾಡಿದ್ರು ಇದನ್ನು ಮಾಡಿದ್ರು ಅಂತ. ಆದರೆ ಏನ್ರಿ ಇದನ್ನೆಲ್ಲ ಕಟ್ಟಬೇಕಾದ್ರೆ ಇಷ್ಟೊಂದು ಸೈಂಟಿಫಿಕ್ಕಾಗಿ ಇಷ್ಟೊಂದು ಜಾಗ್ರಫಿಕಲ್ಗೆ ಮ್ಯಾಥಮೆಟಿಕಲಾಗಿ ಇವೆಲ್ಲ ನೋಡಿ ಕಟ್ಟಬೇಕಾ? ಯೋಚನೆ ಮಾಡಿ ಯಾರು ಕಟ್ತಾರೆ ಆ ಥರ ಇವತ್ತು ಇವೆಲ್ಲ ಕಟ್ಟಬೇಕಾದ್ರೆ? ಇಲ್ಲ ರೀ, ಮತ್ತು ಇಷ್ಟೆಲ್ಲ ಗಾತ್ರದಲ್ಲಿ ಇಷ್ಟೆಲ್ಲ ಇಂಪಾರ್ಟೆನ್ಸ್ ಕೊಟ್ಟವ್ರೆ ಅಂತಂದರೆ ಇದನ್ನು ಖಂಡಿತವಾಗೂ ದೇವ್ರು ಏನು ಮಾಡಿರ್ಬೇಕು, ಕಟ್ಟಿರಬೇಕು ಅಲ್ವಾ? ಹಂಗಾರೆ ದೇವ್ರು ಕೊಟ್ಟಾರಂದರೆ ದೇವರು ಕಟ್ಟಿದ್ದಾರೆ ಅಂತಂದರೆ ಯಾರ ಮುಖಾಂತರ ಕಟ್ಟಿದ್ರು ಅಂತಂದರೆ ಇದಕ್ಕೆ ಸಜೆಷನ್ಸ್ ಇದೆ. ಯಾಕಂದರೆ ಬೈಬಲಲ್ಲಿ ದಾಖಲಾತಿ ಇಲ್ಲ, ಆದರೆ ಸಜೆಷನ್ಸ್ ಏನಪ್ಪ ಇದೆ ಅಂದರೆ ಯೋಬ್ ಏನು ಮಾಡಿರ್ಬೋದು ಅದನ್ನು ಕಟ್ಟಿರ್ಬೋದು. ಯಾಕಂದರೆ ಬೈಬಲ್ ಓದ್ತೀರಿ ಮಿಡಿಲ್ ಈಸ್ಟಲ್ಲಿ ದೊಡ್ಡ ಅತಿ ದೊಡ್ಡ ಶ್ರೀಮಂತ ಆ ಕಾಲದಲ್ಲಿ ಯಾರಪ್ಪ ಅಂದರೆ ಯೋಬು. ಸೊ ದೇವರು ಯೋಬು ಮುಖಾಂತರ ಮಾಡಿರ್ಬೋದು ಕಟ್ಟಿರ್ಬೋದು. ಅಥವಾ ಮೆಲ್ಕಿ ಸಡಕ್ ಅಂತ ನೋಡ್ತೀರಿ ಅಬ್ರಹಾಮ್ ಕಾಲದಲ್ಲಿ ಏನ್ರಿ ಅಲ್ಲಿ ಯುದ್ಧಕ್ಕೆ ಆಗಬೇಕಾದ್ರೆ ಏನು ಮಾಡ್ತಾರೆ ಅಲ್ಲಿ ಯುದ್ಧ ಮುಗಿಸಿ ಬಂದಿದ ಮೇಲೆ ಸೋನೋ ಬಂದು ಗೊಮರ ಜನಗಳನ್ನ ಕಾಪಾಡ್ಬೇಕಾರೆ ಅಬ್ರಹಾಮು ಯಾರನ್ನ ಭೇಟಿ ಆಗ್ತಾರೆ? ಮೆಲ್ಕಿ ಸಿಡಕ್ನ ಭೇಟಿ ಆಗ್ತಾರೆ. ಅವರು ದೇವರ ಮಹಾಜಕನಾಗಿದ್ದ ಅಂತ, ಸೇಲಂ ದೇಶದ ಒಂದು ರಾಜನಾಗಿದ್ದ ಮಹಾಜಕನಾಗಿದ್ದ ಅಂತ. ಇವ್ರೇನು ಮಾಡ್ತಾರೆ ಮೆಲ್ಕಿ ಸಿಡಕ್ಗೆ ಹತ್ರಲ್ಲಿ ಒಂದು ಮಗನ ಕಾಣಿಕೆ ಹಾಕಿ ಕೊಡ್ತಾರೆ. ಸೊ ಮೋಸ್ಟ್ಲಿ ದೇವರು ಇದೇ ಥರ ಮೆಲ್ಕಿ ಸಿಡಕ್ನ ಕೂಡ ಏನು ಮಾಡಿರ್ಬೋದು ಯೂಸ್ ಮಾಡಿರ್ಬೋದು ಅಂತ ಅಭಿಪ್ರಾಯ ಹೇಳ್ತಾರೆ. ಅದರ ಆದರೆ ಇದಕ್ಕೆ ಬೈಬಲಲ್ಲಿ ಏನು ನಮಗೆ ರೆಫರೆನ್ಸೋ ಇಲ್ಲ. ಸೊ ಹಾಗಿರ್ಬೇಕಾದ್ರೆ ಇದು ದೇವರು ಕಟ್ಟಿದ್ದಾರೆ ಅಂತಂದರೆ ಇದಕ್ಕೆ ಬೈಬಲಲ್ಲಿ ಏನೋ ರೆಫರೆನ್ಸ್ ಇದೆಯಾ ಅಂತ ನೋಡ್ಬೇಕ್ರೆ ಕರ್ತನಲ್ಲಿ ಪ್ರೀತಿ ಅಂತ ಸರ್ಗಳೇ ರೆಫರೆನ್ಸ್ ಇದೆ. ಎಲ್ಲಪ್ಪ ಅಂತಂದರೆ ಓದು ನೋಡಿ, ಎಫೆಸ್ಯರಿಗೆ ಬಂದಂಥ ಪತ್ರಿಕೆ 2ನೇ ಅಧ್ಯಾಯ 20ನೇ ವಾಕ್ಯ. ದಯವಿಟ್ಟು ಯಾರು ಓದ್ರಿ, ಎಫಿಷಿಯನ್ಸ್ 2:20 ಯಾರು ಓದ್ತೀರಾ? ಬ್ರದರ್ ಸಿಸ್ಟರ್ಸ್ ಎನಿಬಡಿ?
FSI 2:21
ಹಾಂ, ಎಫೆಸ್ಯರಿಗೆ ಬಂದ ಪತ್ರಿಕೆ 2ನೇ ಅಧ್ಯಾಯ 20ನೇ ವಾಕ್ಯ.
ಅಪೊಲ್ಲಸ್ತರು ಪ್ರವಾದಿಗಳು ಎಂಬ ಅಸ್ತಿವಾರದ ಮೇಲೆ ನೀವು ಮಂದಿರೋಪಾದಿಯಲ್ಲಿ ಕಟ್ಟಲ್ಪಟ್ಟಿದ್ದೀರಿ.
ನೋಡ್ರ ಏನ್ರಿ ಅಪೋಸ್ತಲರು ಪ್ರವಾದಿಗಳು ಎಂಬಂಥ ಅಸ್ತಿವಾರದ ಮೇಲೆ ನೀವು ಕಟ್ಟಲ್ಪಟ್ಟಿದ್ದೀರಾ. ಆಮೇಲೆ ಏನಂತಾರೆ ಯೇಸು ಕ್ರಿಸ್ತನೇ? ಹಾಂ ಓದಿ.
ಯೇಸು ಕ್ರಿಸ್ತನೇ ಮುಖ್ಯವಾದ ಮೂಲೆಗಲ್ಲು
ಬರ್ಲಿ.
ಆತನಲ್ಲಿ ಕಟ್ಟಡದ ಎಲ್ಲಾ ಭಾಗಗಳು ಒಂದಕ್ಕೊಂದು ಹೊಂದಿಕೆಯಾಗಿ ಕಟ್ಟಡವು ವೃದ್ಧಿಯಾಗುತ್ತಾ ಕರ್ತನಲ್ಲಿ ಪರಿಶುದ್ಧ ದೇವಾಲಯವಾಗುತ್ತದೆ.
ನೋಡ್ರ, ಪರಿಶುದ್ಧ ದೇವಾಲಯವಾಗಿದೆ ಯೇಸು ಕ್ರಿಸ್ತನಂತೆ. ಮುಖ್ಯವಾದ ಮೂಲೆ ಗಲ್ಲು ಅಂತಬಿಟ್ರು ಅಲ್ಲರ. ಏನಿದು ಮುಖ್ಯವಾದ ಮೂಲೆಗಲ್ಲು? ಮೂಲೆಗಲ್ಲು ನಮ್ಗೆ ಚೆನ್ನಾಗಿ ಗೊತ್ತು. ಏನಪ್ಪ ಮೂಲೆಗಲ್ಲು ಅಂತಂದ್ರೆ, ಇವ್ ಮನೆ ಕಟ್ಬೇಕಾದ್ರೆ ಏನ್ ಮಾಡ್ತಾರೆ? ಒಂದು ಫೌಂಡೇಶನ್ ಸ್ಟೋನ್ ಹಾಕ್ತಿರ್ ಗೊತ್ತಾ ಏನ್ರಿ? ಅದೇ ಮೂಲೆಗಲ್ಲು ಅಲ್ಲರ. ಸರಿ, ಇವಾಗ ಮುಖ್ಯವಾದ ಮೂಲೆಗಲ್ಲು ಯಾವುದು ಅದರ? ಇವಾಗ ಮನೆ ಕಟ್ಬೇಕಾದ್ರೆ ಎಲ್ಲಾ ಮೂಲೆಗಲ್ಲುಗಳು ಏನ್ರಿ ಇಂಪಾರ್ಟೆಂಟ್ ಅದರ? ಅದು ಮುಖ್ಯವಾದ ಮೂಲೆಗಳು ಹೆಂಗೆ ಅದರ ಅಂದ್ರೆ? ಏನ್ರಿ ನಮ್ಮ ಮನೆ ಕಟ್ಬೇಕಾದ್ರೆ ಯಾವ್ದು ಒಂದೇ ಒಂದು ಕಲ್ಲು ಮುಖ್ಯವಾಗ್ತದ? ಇಲ್ಲ ತಾನೆ, ಎಲ್ಲ ಫೌಂಡೇಶನ್ ಸ್ಟೋನ್ ಏನ್ರಿ ಇಂಪಾರ್ಟೆಂಟ್. ಆ ಫೌಂಡೇಶನ್ ಸ್ಟೋನ್ ಏನಾಗ್ಬಿಟ್ಟು ಅಂದ್ರೆ ಇಡೀ ಬಿಲ್ಡಿಂಗಿನಾಗೆಲ್ಲ ನೆಟ್ಟಿಗೆ ನಿಂತ್ಕೊಳಲ್ಲ. ಆದ್ರೆ ಇಲ್ಲಿ ಹೇಳ್ತಾರೆ ಯೇಸು ಕ್ರಿಸ್ತು ಮುಖ್ಯವಾದ ಮೂಲೆಗಳು ಅಂತ. ಅಂದ್ರೆ ಮುಖ್ಯ, ಅವ್ರು ಮುಖ್ಯವಾದ ಮೂಲೆಗಳು ಅಂದ್ರೆ ಮೂಲೆಗಳಿದೆ, ಅದರಲ್ಲಿ ಕ್ರಿಸ್ತರು ತುಂಬಾ ಮುಖ್ಯವಾದದ್ದು ಅಂತ ಹೇಳ್ತಾರೆ. ಇದು ನಾವು ಎಲ್ಲಪ್ಪ ನೋಡ್ತಾರೆ ಬರೀ ಪಿರಮಿಡಲ್ಲಿ ಮಾತ್ರ ನೋಡ್ತಾರೆ. ನೋಡಿ ಇವಾಗ ಪಿರಮಿಡ್ಗೆ ಎಷ್ಟು ಮೂಲೆ ಇದೆ ನೋಡಿ, ಇಲ್ಲಿ ಇಮೇಜಲ್ಲಿ ನೋಡಿದ್ರೆ ಎಷ್ಟು ಮೂಲೆ ಕಾಣಿಸ್ತದೆ ಪಿರಮಿಡ್ಗೆ? ಎಷ್ಟಿದೆ ಮೂಲೆಗಳು ಯಾರಾದ್ರು ಎಣಿಸ್ತೀರಾ? ಹೇಳ್ತೀರಾ? ಐದು. ಐದು ಇದೆಯಾ ನಾಲ್ಕು ಇದೆಯಾ ಎಷ್ಟಿದೆ?
ಐದು
ನಾಲ್ಕು ಕೆಳಗಡೆ ಮೇಲೆ ಒಂದು.
ಪರವಾಗಿಲ್ಲ ಅಷ್ಟೇ, ವೆರಿ ಗುಡ್. ಐದು ಕರೆಕ್ಟ್. ಕೆಳಗಡೆ ನಾಲ್ಕು ಇದೆ ನೋಡ್ರಿ, ಒಂದು ಎರಡು ಮೂರು ನಾಲ್ಕು. ಮೇಲ್ಗಡೆ ನೋಡಿ ಅದು ಐದು ಅಲ್ವರ, ಅದೇ ಇಂಪಾರ್ಟೆಂಟ್ ರೀ ಅಲ್ವರ. ಕೆಳಗಡೆ ನಾಲ್ಕು ಇದ್ಬಿಟ್ಟು ಮೇಲ್ಗಡೆ ಇಲ್ಲ ಅಂದ್ರೆ ಪಿರಮಿಡ್ ಆಗಿರಲ್ಲ ರೀ ಅಲ್ವರ. ಅದಕ್ಕೆ ನೋಡ್ಬೇಕಾದ್ರೆ ಭೂಲೋಕದಲ್ಲಿ ಒಂದು ಪರ್ಫೆಕ್ಟ್ ಸ್ಟ್ರಕ್ಚರ್ ಯಾವ್ದಪ್ಪ ಅಂದ್ರೆ ಪಿರಮಿಡ್. ಈ ಪಿರಮಿಡ್ನ ಯಾವ ಥರ ಬೇಕಾದ್ರೂ ತಿರುಸಿ, ಯಾವ ಥರ ಬೇಕಾದ್ರೂ ಪಲ್ಟಿ ಓಡಿಸಿ, ಯಾವ ಥರ ಬೇಕಾದ್ರೂ ಉಲ್ಟಾ ಪಲ್ಟಾ ಮಾಡಿ, ಪಿರಮಿಡ್ ಪಿರಮಿಡ್ ಆಗಿ ಇರ್ತಾರೆ ಹೊರತು ಅದು ತನ್ನ ದಿಕ್ಕನ್ನ ಚೇಂಜ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಅದರಿಂದ ಇದು ಈ ಒಂದೇ ಸ್ಟ್ರಕ್ಚರ್ಗೆ ಮಾತ್ರ ಅಪ್ಲೈ ಆಗೋದು ಹೊರತು ಬೇರೆ ಯಾವ ಸ್ಟ್ರಕ್ಚರ್ಗೆ ಅಪ್ಲೈ ಆಗಿದ್ದಾರೆ. ಅದಕ್ಕೆ ಹೇಳೋದು ಪಿರಮಿಡ್ ಈಸ್ ಎ ಪರ್ಫೆಕ್ಟ್ ಸ್ಟ್ರಕ್ಚರ್ ಅಂತ ನಾವೇನು ಮಾಡ್ತೀರಿ ನೋಡ್ತೀರಿ. ಹಂಗಿರ್ಬೇಕಾದ್ರೆ ಇದಕ್ಕೆ ಇದೆಲ್ಲ ಇಂಡೈರೆಕ್ಟ್ ರೆಫರೆನ್ಸ್ಗಳು ಅಂದರೆ ಡೈರೆಕ್ಟ್ ಆಗಿಲ್ಲ ರೆಫರೆನ್ಸ್ ಇದೆ ಬೈಬಲಲ್ಲಿ ಪಿರಮಿಡ್ ಬಗ್ಗೆ. ಬೈಬಲಲ್ಲಿ ಎಸ್ ಬೈಬಲಲ್ಲಿ ಪಿರಮಿಡ್ ಬಗ್ಗೆ ಕೊಟ್ಟಿದ್ದಾರೆ. ಎಲ್ಲಿ ಕೊಟ್ಟಿದ್ದಾರೆ? ಯೆಶಾಯನ ಪ್ರವಾದನ ಗ್ರಂಥ 19ನೇ ಅಧ್ಯಾಯ 19 ಮತ್ತು 20ನೇ ವಾಕ್ಯದಲ್ಲಿ ಕೊಟ್ಟಿದ್ದಾರೆ. ಓದಿ ಐ ಯೆಶಾಯ. ಓದಿ ಧನಲಕ್ಷ್ಮಿ ಸ್ಟಾರ್.
ಆ ದಿನದಲ್ಲಿ ಐಗುಪ್ತ ದೇಶದ ಮಧ್ಯೆ ಯಹೋವನಿಗೆ ಒಂದು ಯಜ್ಞಪೀಠವು, ದೇಶದ ಎಲ್ಲೆಲ್ಲಿ ಯಹೋವನಿಗೆ ಒಂದು ಸ್ತಂಭವು ಇರುವವು. ಅವು ಐಗುಪ್ತ ದೇಶದಲ್ಲಿ ಸೇನಾಧೀಶ್ವರನಾದ ಯಹೋವನ ಗುರುತಾಗಿಯೂ ಸಾಕ್ಷಿಯಾಗಿಯೂ ಇರುವವು. ಹಿಂಸಕರ ದೆಸೆಯಿಂದ ಯಹೋವನನ್ನು ಕೂಗಿಕೊಳ್ಳಲು ಆತನು ಅವರಿಗಾಗಿ ಹೋರಾಡುವ ಶೂರನಾದ ರಕ್ಷಕನನ್ನು ಕಳುಹಿಸಿ ಅವನನ್ನು ಉದ್ಧರಿಸುವನು.
ನೋಡ್ರ ಹೆಂಗ್ ಹೇಳ್ತೀನಿ ನೋಡ್ತೀನಿ. ಆ ದಿನದಲ್ಲಿ ಐಗುಪ್ತ ದೇಶದ ಮಧ್ಯದಲ್ಲಿ ಮತ್ತೆ ಎಲ್ಲೆಯಲ್ಲಿ ಯಹೋವನ್ ಏನಾಗಿತ್ತು ಸ್ತಂಭವು ಬಲಿಪೀಠ ಇರ್ತಾರೆ ಅಲ್ರ. ಇದು ಕರ್ತನಾಗಿರೋಂಥ ಯಹೋವನಿಗೆ ಸಾಕ್ಷಿಯಾಗಿರ್ತದೆ, ಗುರುತು ಮತ್ತೆ ಸಾಕ್ಷಿಯಾಗಿರ್ತದೆ ಅಂತಾರೆ. ಆಮೇಲೆ ಇದು ಯಾವಾಗ ಅಂತಂದ್ರೆ ಹಿಂಸಕರ ದೆಸೆಯಿಂದ ಜನಗಳು ದೇವತೆ ಕುಕ್ಕಬೇಕಾದ್ರೆ ದೇವರು ಒಬ್ಬರು ರಕ್ಷಕನ ಕಳಿಸ್ತಾರೆ ಅಂತ ನೋಡಿರ್ತೀನಿ. ಇದು ಕರೆಕ್ಟಾಗಿ ಇದು ಐಗುಪ್ ದೇಶದಲ್ಲಿ ಅಂತ ಈ ಪಿರಮಿಡ್ಗೆನೆ ಅಪ್ಲೈ ಆಗಿದ್ರಿ. ಯಾಕಂದ್ರೆ ಏನು ಹೇಳ್ತಾರೆ, ಐಗುಪ್ ದೇಶದ ಮಧ್ಯದಲ್ಲೂ ಇರಬೇಕಂತೆ, ಐಗುಪ್ ದೇಶದ ಎಲ್ಲೆಯಲ್ಲಿ ಕೂಡ ಇರಬೇಕಂತೆ. ಎಲ್ಲೆ ಅಂತ ಏನಂದ್ರೆ ಬಾರ್ಡರ್. ಅಂದ್ರೆ ಇವಾಗ ಯೋಚನೆ ಮಾಡಿ ನೀವೇ ಅಂತಿರ್ತೀನಿ ಏನ್ರಿ ಕರ್ತನಲ್ಲಿ ಪ್ರೀತಿ ಅನಿಸ್ಕೊಳ್ಳೆ, ಒಂದು ವಸ್ತು ಇದ್ರೆ ಮಧ್ಯದಲ್ಲಿ ಇರಬೇಕು, ಇಲ್ಲ ಅಂದ್ರೆ ಬಾರ್ಡರ್ಲ್ಲಿ ಇರಬೇಕು ಅಂದ್ರೆ. ಇವಾಗ ಮೊಬೈಲ್ ಫೋನ್ನ ಟೇಬಲ್ ಸೆಂಟ್ರಲ್ ಇಡಬೇಕು, ಇಲ್ಲ ಟೇಬಲ್ ಸೈಡಲ್ಲಿ ಇರಬೇಕು ಎಡ್ಜಲ್ಲಿ, ಎರಡೂ ಅಟ್ ಎ ಟೈಮ್ ಹಿಂಗೆ ಇರೋಕ್ಕೆ ಸಾಧ್ಯ? ಆಗೋದಕ್ಕೆ ಸಾಧ್ಯ ಅಲ್ಲ. ಇದ್ರೆ ಸೆಂಟ್ರಲ್ ಇರಬೇಕು ಇಲ್ಲ ಬಾರ್ಡರ್ಲ್ಲಿ ಇರಬೇಕು ಅದರ. ಮಾತ್ರ ಈ ಪಿರಮಿಡ್ಡು ಹೇಗೆ ಕರೆಕ್ಟಾಗಿ ಸೆಂಟ್ರಲ್ಲೂ ಇದೆ, ಹೇಗೆ ಬಾರ್ಡರ್ಲ್ಲಿ ಇದೆ ಅಂತಂದರೆ ಇದು ಪಿರಮಿಡ್ಗೆ ಮಾತ್ರ ಅಪ್ಲೈ ಆಗಿದ್ರೆ. ಇದೇ ಆ ಥರ ಹೇಗೆ ಅಂತಂದರೆ ಏನ್ರಿ, ಇಡೀ ಐಗುಪ್ ದೇಶ ಎರಡು ಭಾಗವಾಗಿ ಡಿವೈಡ್ ಆಗಿದೆ. ಇದು ಯಾರು ನಾವ್ಯಾರು ಮಾಡಿಲ್ಲ ರೀ, ಇದು ಗೌರ್ಮೆಂಟ್ ಆಫ್ ಈಜಿಪ್ಟೇ ಡಿವೈಡ್ ಮಾಡಿದ್ದಾರೆ. ಯಾರು ಈಜಿಪ್ಟ್ಗೆ ಹೋಗಿದ್ರೆ ಗೊತ್ತಿರ್ತದೆ, ಈಜಿಪ್ಟಲ್ಲಿ ಎರಡು ಇದೆ, ಒಂದು ಅಪ್ಪರ್ ಈಜಿಪ್ಟ್ ಇನ್ನೊಂದು ಲೋವರ್ ಈಜಿಪ್ಟ್ ಅಂತ ಅಲ್ರ. ಈ ಪಿರಮಿಡ್ ಎಕ್ಸಾಕ್ಟಾಗಿ ಆ ಒಂದು ಅಪ್ಪರ್ ಮತ್ತು ಲೋವರ್ ಈಜಿಪ್ಟ್ ಬಾರ್ಡ್ರಲ್ಲಿ ಇದೆ ರೀ ಅಲ್ವರ. ಮತ್ತು ಓಲ್ಡ್ ಕಂಪ್ಲೀಟ್ ಈಜಿಪ್ಟ್ ತಗೊಂಡ ಅಂತಂದರೆ ಆ ಪಿರಮಿಡ್ಡು ಸೆಂಟ್ರಲ್ ಏನಾಗಿದೆ ಎಕ್ಸಾಕ್ಟಾಗಿದೆ. ಅದಕ್ಕೆ ಇದೀಗ ಪಿರಮಿಡ್ಗೆ ಏನಪ್ಪ ಹೆಸರು ಅಂದರೆ ಪಿರಮಿಡ್ ಆಫ್ ಗೀಝಾ ಅಂತ ಹೇಳ್ತಾರೆ. ಗೀಝಾ ಅಂದರೆ ಆ ಪದದ ಅರ್ಥ ಏನಪ್ಪ ಅಂದರೆ ಐಗುಪ್ತ ದೇಶದಲ್ಲಿ ಐಗುಪ್ತ ಭಾಷೆಯಲ್ಲಿ ಬಾರ್ಡರ್ ಅಥವಾ ಎಲ್ಲೆ ಅಂತಂದ್ಬಿಟ್ಟು ಅಂದ್ರೆ ಅಂದರೆ ಪಿರಮಿಡೇ ಐಗುಪ್ತ ದೇಶದೇನ್ರಿ ಬಾರ್ಡರ್ ಅದರ. ಮತ್ತೆ ಅಂದರೆ ಇದು ದೇವರಿಗೆ ಸಾಕ್ಷಿ ಕೊಡ್ತದ ಅಂತಂದ್ರೆ ಎಸ್, ದೇವ್ರ ಯೋಜನೆಗೆ ಏನು ಮಾಡ್ತಾರೆ ಇದು ಸಾಕ್ಷಿ ಕೊಡ್ತಾರೆ. ಹೇಗೆ ಸಾಕ್ಷಿ ಕೊಡ್ತಾರೆ ಇವಾಗ ನಾನು ನೋಡೋಣ. ಪಿರಮಿಡ್ಗೂ ಸತ್ಯವೇದಕ್ಕೂ ಏನು ಸಂಬಂಧ? ಇದು ಸತ್ಯವೇದದಲ್ಲಿ ಹೆಂಗೆ ದೇವರ ಬಗ್ಗೆ ಸಾಕ್ಷಿ ಕೊಡ್ತಾರೆ ಅಂತ ನಾವೇನು ಮಾಡೋಣ, ನೋಡೋಣ ಅಲ್ವರ? ಸೊ ಅದೇ ನೋಡ್ಬೇಕ್ರೆ ಹೇಗಪ್ಪ ಅಂತಂದರೆ, ನೋಡಿ ಈ ಪಿರಮಿಡ್ಡಲ್ಲಿ ನಾವು ಏನಪ್ಪ ನೋಡೋದು ಅಂದರೆ, ಇಲ್ಲಿ ಕೋಣೆಗಳು ನೋಡ್ಬೋದು ಅಲ್ರ, ತುಂಬ ಎತ್ತರವಾಗಿರೋಂಥ ಕೋಣೆ ರಾಜನ ಕೋಣೆ ಅಂತ ಹೇಳ್ತಾರೆ, ಕಿಂಗ್ಸ್ ಚೇಂಬರ್ ಅಂತ ಹೇಳ್ತಾರೆ. ಅದ್ರ ಕೆಳಗಡೆ ಕ್ವೀನ್ಸ್ ಚೇಂಬರ್ ಏನಾಗಿದೆ ಇದೆ, ಅದಕ್ಕಿಂತ ಕೆಳಗಡೆ ಇರೋದು ಏನಪ್ಪ ಅಂದರೆ ಒಂದು ಪಿಟ್ ಅಥವಾ ಗುಂಡಿ ಅಂತ ಏನು ಮಾಡ್ತೀವಿ ನೋಡ್ತೀರಿ. ಈ ಮೂರು ಚೇಂಬರ್ಗಳಿಗೆ ಹೋಗೋದಕ್ಕೆ ಏನಪ್ಪ ಇದೆ ಅಂದರೆ ಮೂರು ಪ್ಯಾಸೇಜ್ಗಳೇನಾಗಿದೆ ಅಲ್ಲಿ ಇದೆ ಅಲ್ರ, ಕಿಂಗ್ಸ್ ಚೇಂಬರ್ಗೆ ಒಂದು ಪ್ಯಾಸೇಜು, ಕ್ವೀನ್ಸ್ ಚೇಂಬರ್ಗೆ ಒಂದು ಪ್ಯಾಸೇಜು, ಪಿಟ್ಟಕ್ಕೆ ಹೋಗೋದಕ್ಕೆ ಏನ್ರಿ ಒಂದು ಪ್ಯಾಸೇಜ್ ಏನಾಗಿದೆ ಅಲ್ಲಿ ಇರೋದು ಏನು ಮಾಡ್ತೀರಿ ನೋಡ್ತೀರಿ ಅಲ್ವರ. ಸೊ ಇದಕ್ಕೆ ಒಂದು ಎಂಟ್ರೆನ್ಸ್ ಕೂಡ ಏನಾಗಿದೆ ಇದೆ ಅಲ್ವರ. ಏನ್ರಿ ಎಲ್ಲಪ್ಪ ಇದೆ ಅಂದರೆ 17ನೇ ಹಂತದಲ್ಲಿ 17th ಫ್ಲೋರಲ್ಲಿ ಏನ್ರಿ ಒಂದು ಎಂಟ್ರೆನ್ಸ್ ಏನಾಗಿದೆ ಅಲ್ಲಿದೆ ಅಲ್ವರ. ಆ್ಯಕ್ಚುಲಾಗಿ ಈ ಒರಿಜಿನಲ್ ಎಂಟ್ರೆನ್ಸ್ನ ಕನ್ನಡಕ್ಕಿಂತ ಮುಂಚೆನೇ ಒಬ್ಬ ಏನ್ರೆ ಡಕಾಯ್ತ ಇರ್ತಾನೆ ಅಲ್ವರ, ಅವನು ಏನು ಮಾಡ್ತಾನೆ ಅಂತಂದರೆ ಈ ಪಿರಮಿಡ್ ದೊಡ್ಡದಾಗಿದೆ, ಸಿಕ್ಕಾಪಟ್ಟೆ ರೋಡೆ ಸಂಪತ್ತು ಇರ್ತಾರೆ ಅಂದ್ಬಿಟ್ಟು ಈ ಪಿರಮಿಡ್ನ ಒಡೆದ್ಬಿಟ್ಟು ಏನು ಮಾಡ್ತಾರೆ ಹೊರಡೆ ಹೋಗೋದಕ್ಕೆ ಪ್ರಯತ್ನ ಮಾಡ್ತಾರೆ. ಅದನ್ನು ಒಡೆದ್ಬಿಟ್ಟು ಹೋಗೋದಕ್ಕೆ ಅವನು ಕಲ್ಲನ್ನ ತೋಡ್ಬೇಕಾದ್ರೆ 10ನೇ ಹಂತದಲ್ಲಿ ಏನು ಮಾಡ್ದಾರ ಒಂದು ಹಳ್ಳನ ಏನು ಮಾಡ್ದ ತೋಡೋಕ್ಕೆ ಶುರು ಮಾಡ್ದ. ಅದರಿಂದ ಏನಾಯ್ತು ಅಂದರೆ ಈ ಪಿರಮಿಡ್ ಒಳಗಡೆ ಹೋಗ್ಬಿಟ್ಟು ಹುಡುಕ್ದ, ಕೊನೆಗೆ ಏನಾಗಿಲ್ಲ ಅವನ ಕೈಗೆ ಏನೋ ಸಿಕ್ಕಲಿಲ್ಲ ಅಲ್ವರ. ಸರಿ, ಏನಿವೆ ಈ ಪಿರಮಿಡ್ ಒಳಗಡೆ ಇರೋದಿಷ್ಟೇ ರೀ, ಮೂರು ಪ್ಯಾಸೇಜು ಮೂರು ಕೋಣೆಗಳು. ಇದ್ರಲ್ಲಿ ನಮಗೇನು ಪಾಠ ನೋಡೋಣ ನೋಡಿದ್ದೀನಿ, ಇದಕ್ಕೂ ಸತ್ಯವೇದಕ್ಕೆ ಏನು ಸಂಬಂಧ, ಇದು ದೇವ್ರ ಯೋಜನೆ ಹೆಂಗೆ ನೋಡಿಸ್ತದೆ ಅಂತ ನೋಡಿದ್ರೆ, ಒಬ್ಬ ಮನುಷ್ಯ ಪಿರಮಿಡ್ ಒಳಗಡೆ ಎಂಟ್ರಿ ಆಗಿದ ತಕ್ಷಣ ಅವನು ಮುಂದೆ ಕಂಡು ಬರೋದೇ ಏನಪ್ಪ ಅಂದರೆ ಒಂದು ಏನ್ರಿ ಡಿಸೆಂಡಿಂಗ್ ಪ್ಯಾಸೇಜ್ ಅಂತ ಹೇಳ್ತಾರೆ, ಅಂದ್ರೆ ಏನೋ ಕೆಳಗಡೆ ಹೋಗೋಂಥ ಒಂದು ಏನ್ರಿ ಒಂದು ಪ್ಯಾಸೇಜ್ ಅಂತ ಏನು ಮಾಡ್ತೀವಿ ಕಾಣಿಸ್ತಾರೆ ಅಲ್ಲರ. ನೋಡಿ ಈ ಡಿಸೆಂಡಿಂಗ್ ಪ್ಯಾಸೇಜ್ ಎಷ್ಟಪ್ಪ ಇದೆ, ಹೇಗಿದೆ, ಮತ್ತು ಎಲ್ಲಿಗೆ ಹೋಗ್ತಾರೆ ಅಂತಂದರೆ ಕರೆಕ್ಟಾಗಿ ಗುಂಡಿಗೆ ಏನು ಮಾಡ್ತಾರೆ ಅಲ್ಲಿ ಹೋಗ್ತಾರೆ ಅಂದರೆ ಪಿಟ್ಟಿರೋಂಥ ಸ್ಥಳಕ್ಕೆ ಏನು ಮಾಡ್ತಾರೆ ಅಲ್ಲಿ ಹೋಗ್ತಾರೆ. ಸಿ ಈ ಡಿಸೆಂಡಿಂಗ್ ಪ್ಯಾಸೇಜ್ ಹೈಟ್ ಎಷ್ಟಪ್ಪ ಇದೆ ಅಂದರೆ ಬರೀ 4 ಅಡಿ ರೀ, ಏನ್ರಿ ಅದು ತುಂಬ ಹೈಟೆಲ್ಲ ಇಲ್ಲ, ಬರೀ 4 ಅಡಿನೇ ಇರೋದು ಅಲ್ವರ. ಅದರಿಂದ ಯಾರೋ ಒಬ್ಬ ವ್ಯಕ್ತಿ ಈ ಡಿಸೆಂಡಿಂಗ್ ಪ್ಯಾಸೇಜಲ್ಲಿ ನಡೀಬೇಕು ಅಂತಂದರೆ ಬೊಕ್ಕುಂಡೆ ಮಾಡಬೇಕು, ಅವನು ನಡಿಬೇಕು ಅಂದ್ರ ಬೊಕ್ಕುಂಡು ನಡ್ಕೊಂಡು ಬಂದ್ಬಿಟ್ಟು ಆಮೇಲೇ ಪಿಟ್ಟಿಗೆ ಸೇರಕ್ಕೇನ್ರಿ ಸಾಧ್ಯ ಇಲ್ಲ. ನೋಡಿ ನೋಡಿ ರಿಯಲ್ ಫೋಟೋ ನೋಡಿ, ರಿಯಲ್ಲಾಗೆ ಪಿರಮಿಡ್ಗಳು ಕೊಡೋದ್ರೆ ಹಿಂಗೆ ನಡಿಬೇಕ್ರಿ, ಕರೆಕ್ಟಾಗಿ ನಿಂತ್ಕೊಂಡು ಏನ್ರಿ ಚೆನ್ನಾಗಿ ನಡೀತಿ ಅಂದ್ರೆಲ್ಲ ಆಗೋದಲ್ಲ ರೀ, ಹಿಂಗೆ ಬೊಕ್ಕುಂಡು ಏನು ಮಾಡಬೇಕು ನಡಿಬೇಕು ಅಲ್ವರ. ಇದು ಏನ್ರಿ ರಿಯಲ್ಲಾಗಿರೋಂಥದ್ದು ಅಲ್ವರ, ರಿಯಲ್ ಹೊರಗಡೆ ನೋಡಿದ್ರೆ ಪಿರಮಿಡ್ ನೀರು ನೋಡಿದ್ರೆ ಹಿಂಗೆ ಫಿನಿಷಿಂಗ್ ಎಲ್ಲ ಅಲ್ವರ. ನೋಡ್ರಿ ಈ ಥರ ಇದೆ, ಇದು ಡಿಸೆಂಡಿಂಗ್ ಪ್ಯಾಸೇಜ್ ರೀ. ಆಮೇಲೆ ಡಿಸೆಂಡಿಂಗ್ ಪ್ಯಾಸೇಜ್ ಎಷ್ಟು ಇಳಿಜಾರಿದೆ ಅಂತಂದರೆ ಒಬ್ಬ ವ್ಯಕ್ತಿ ಒಳಗಡೆ ಬಂದಿದ ತಕ್ಷಣ ಅವನೇನೂ ಮಾಡೋಕ್ಕೆ ಸಾಧ್ಯ ಇಲ್ಲ, ಏನ್ರಿ ಜಾರ್ಕೊಂಡು ಸೀದಾ ಎಲ್ಲಿಗೆ ಬಂದ್ಬಿಡ್ತಾನೆ ಅಂತಂದರೆ ಏನ್ರಿ ಆ ಒಂದು ಗುಂಡಿಗೆ ಏನು ಮಾಡ್ತಾನೆ ಬಂದ್ಬಿಡ್ತಾನೆ. ಅವನ ಎಲ್ಲೇ ತಪ್ಪಿಸ್ಕೊಬೇಕು ಬೇರೆ ದಾರಿಗೆ ಹೋಗ್ಬೇಕು ಅಂದ್ರೆ ಆಗಲ್ಲ ರೀ, ಯಾಕೆಂದ್ರೆ ಇಳಿಜಾರ ಏನಾಗಿದೆ ಅದು ಹಂಗಿದೆ ಅಲ್ವರ. ಸೊ ಇದು ಏನು ಸೂಚನೆ ಮಾಡ್ತದೆ ಅದರ ಕಳೆದ ಬರ ನೋಡೋದಿಲ್ಲ ಪಾಠ ಅರ್ಥ ಆಯ್ತಾ, ಆ ಪಾಠಕ್ಕೆ ಸರಿ ಅನುಗುಣವಾಗಿ ಏನಾಗಿದೆ ಇದು ಇದೇ ನೋಡ್ರಿ ಇದ್ರಿ ಅದರ ದೇವರು ಮನುಷ್ಯನ ಏನು ಮಾಡಿದ್ರು ಪರಿಪೂರ್ಣವಾಗಿ ಪರಿಶುದ್ಧಗೆ ತನ್ನ ಸ್ವರೂಪದಲ್ಲಿ ಸೃಷ್ಟಿ ಮಾಡಿದ್ರು, ಆದರೆ ದೇವರ ಆಜ್ಞಾನ ಮೀರಿ ಅವನು ಪಾಪ ಮಾಡೋವಾಗ ಏನು ಮಾಡ್ದ ಅವನು, ಅವನು ದೇವರ ಸನ್ನಿಧಾನದಿಂದ ದೇವರ ಮಹಿಮೆನ ಕಳ್ಕೊಂಡು ಕೆಳಗಡೆ ಬಿದ್ದು ಹೋಗ್ಬಿಟ್ಟ ಪಾಪದ ಹಂತದಲ್ಲಿ ಅಲ್ವರ. ಏನು ಮಾಡ್ದ ವಿಶಾಲವಾದ ಮಾರ್ಗದಲ್ಲಿ ಇಲ್ಲಿ ಹೋಗ್ತಾವನು ಮನುಷ್ಯ, ಅವತ್ತು ಫಾಸ್ಟ್ ಆಗಿ ವೇಗವಾಗಿ ಜಾರ ಬಂಡೆ ಥರ ಹೋಯ್ತಾನೆ ನೋಡ್ತೀವಿ, ಜಾರ ಬಂಡೆ ಕೂತ್ಕೊಂಡು ಹೇಳ್ತಾರೆ ಮೇಲೆ ಬರೋಕ್ಕಾಯ್ತದ ಹಂಗೆ ಜಾರ್ಕೊಂಡು ಗೆಡ ಹೊಟ್ಟೆ ಹೋಗ್ಬಿಡ್ತೀರಿ. ಆ ಥರ ಏನ್ರಿ ಇಳಿಜಾರಿನ ಪಾತ ಅಲ್ರ, ಇಳಿಜಾರಿನ ಮಾರ್ಗ, ಮನುಷ್ಯನ ಎಲ್ಲಿ ಕೊಂಡೋಗ್ತಾರೆ ಗುಂಡಿ ಅಂದ್ರಿ ಅಲ್ರ, ಪಾಪದ ಸಂಬಳ ಮರಣ. ಮನುಷ್ಯ ಇವತ್ತು ವಿಶಾಲವಾದ ಮಾರ್ಗದಲ್ಲಿ ನಡ್ಕೊಂಬಿಟ್ಟು ಎಲ್ಲಿ ಹೋಗ್ತಾ ಇದ್ದಾರೆ, ನಾಶನಕ್ಕೆ ಹೋಗ್ತಾ ಇದ್ದಾರೆ. ನೋಡಿ ಓದೋಣ ವಾಕ್ಯ, ಮತ್ತೆ 7ನೇ ಅಧ್ಯಾಯ 13 ಮತ್ತು 14ನೇ ವಾಕ್ಯ, Matthew 7:13-14.
ಇಕ್ಕಟ್ಟಾದ ಬಾಗಿಲಿನಿಂದ ಒಳಕ್ಕೆ ಹೋಗಿರಿ, ನಾಶಕ್ಕೆ ಹೋಗುವ ಬಾಗಿಲು ದೊಡ್ಡದು, ದಾರಿ ಅಗಲವು, ಅದರಲ್ಲಿ ಹೋಗುವವರು ಬಹುಜನ. ನಿತ್ಯ ಜೀವಕ್ಕೆ ಹೋಗುವ ಬಾಗಿಲು ಇಕ್ಕಟ್ಟು, ದಾರಿ ಬಿಕ್ಕಟ್ಟು, ಅದನ್ನು ಕಂಡುಹಿಡಿಯುವವರು ಸ್ವಲ್ಪ ಜನ.
ನೋಡ್ರ ವಿಶಾಲವಾದ ಮಾರ್ಗದಲ್ಲಿ ಮಾಡ್ತಾ ಇದ್ದಾರೆ, ಹಾ ಅನೇಕ ಜನ ನಡ್ಕೊಂಡು ಹೋಗ್ತಾವ್ರೆ, ಮಾರ್ಗ ವಿಶಾಲವಾಗಿದೆ ಏನ್ರಿ, ಎಲ್ಲರೂ ನಡ್ಕೊಂಡು ಹೋಗ್ತಾ ಇದ್ದಾರೆ, ಎಲ್ಗೆ ಹೋಗ್ತಾರದ ನಾಶನ, ಎಲ್ಗೆ ಹೋಗ್ತಾರಂತೆ ನಾಶನಕ್ಕೆ ಹೋಗ್ತಾರಂತೆ ಅಲ್ದರ. ಸೊ ಅಂದರೆ ನಾಶನ ಅಂದರೆ ಒಬ್ಬ ಮನುಷ್ಯನ ಜೀವನದ ಅಂತ್ಯದಲ್ಲಿ ಬರೋಂಥ ನಾಶನ ಯಾವುದಪ್ಪ ಅಂದರೆ ಮರಣ ಅಲ್ದರ. ಅದಕ್ಕೆ ಈ ಒಂದು ಏನ್ರಿ ಇಳಿಜಾರಿನ ಒಂದು ಮಾರ್ಗದಲ್ಲಿ ಅಂದರೆ ಡಿಸೆಂಡಿಂಗ್ ಪ್ಯಾಸೇಜಲ್ಲಿ ಯಾರು ನೆಟ್ಟಿಗೆ ನಿಂತ್ಕೊಳಕ್ಕಾಗ್ತಾರಲ್ಲ ರೀ, ಎಲ್ಲ ಬಕ್ಕೊಂಡು ಹೋಗ್ಬೇಕು. ಅಂದರೆ ಏನಪ್ಪ ಅರ್ಥ ಅಂದರೆ ಯಾವಾಗ ಮನುಷ್ಯ ಪಾಪ ಮಾಡಿದ್ನೋ ದೇವರ ಸನ್ನಿಧಾನದಲ್ಲಿ ಏನ್ ಮಾಡಕ್ಕಾಗಲ್ಲ ಅವನು? ಆ ಪರಿಶುದ್ಧವಾಗಿ, ಪರಿಪೂರ್ಣವಾಗಿ, ಎತ್ತರವಾಗಿ ನಿಂತ್ಕೊಳಕ್ಕೆ ಸಾಧ್ಯನೇ ಆಗಿಲ್ಲ ರೀ ಅದರ. ಅದಕ್ಕೆ ನೋಡಿ ಅಂತ ಬೈಬಲ್ ಹೇಳ್ತಾರೆ, ಎಲ್ಲಾರು ಪಾಪಿಗಳು, ನೀತಿವಂತರು ಒಬ್ರು ಇಲ್ಲ ಅಂತ ಹೇಳ್ತಾರೆ. ನೋಡಿ ಓದೋಣ ರೋಮಾಪುರದಲ್ಲಿ 3:23 ಓದ್ರಿ ಯಾರಾದ್ರು. ರೋಮಾಪುರದಲ್ಲಿ 3:23 ಓದಿ ಜೋಲ್ ಬದರ್.
ಎಲ್ಲರೂ ಪಾಪ ಮಾಡಿ ದೇವರ ಮಹಿಮೆಯನ್ನು ಹೊಂದದೆ ಹೋಗಿದ್ದಾರೆ.
ವೆರಿ ಗುಡ್. ನೋಡ್ರ, ಎಲ್ಲಾರು ಪಾಪ ಮಾಡಿ ದೇವರ ಮಹಿಮೆಯನ್ನು ಹೊಂದದೇ ಹೋಗಿದ್ದಾರೆ. ನೋಡ್ರ ಎಷ್ಟು ಕ್ಲೀನಾಗಿ ಹೇಳ್ತಾರೆ, ಎಲ್ಲರೂ ಪಾಪ ಮಾಡ್ಬಿಟ್ಟಾರೆ, ದೇವರ ಮಹಿಮೆನ ಒಂದದೇ, ದೇವರ ಮಹಿಮೆನ ಕೆಳಗಡೆ ಬಿದ್ದೋಗ್ಬಿಟ್ಟವ್ರೆ, ನೆಟ್ಟಿ ನಿಂತ್ಕೊಳಕ್ಕಾಗಲ್ಲ ಅಲ್ಲಿ ದೇವರ ದೃಷ್ಟಿಯಲ್ಲಿ. ಅದರ ಪರಿಶುದ್ಧವಾಗಿ ಪರಿಪೂರ್ಣವಾಗಿ ನಡ್ಕೊಳಕ್ಕೆ ಸಾಧ್ಯನೇ ಇಲ್ಲ. ಮನುಷ್ಯ ಮನುಷ್ಯ ಮರಣಕ್ಕೆ ಏನು ಮಾಡ್ತಾನೆ? ಇವತ್ತು ಹೋಗ್ತಾನೆ ಈ ಮಾರ್ಗನ ಫಸ್ಟ್ ಇನಾಗ್ರೇಟ್ ಮಾಡಿದವ್ರೆ ನಮ್ಮ ಮೊದಲನೇ ಮನುಷ್ಯ ಅಂತ ಆದಾಮನು. ಆದಾಮ ಮುಖಾಂತರ ಲೋಕದಂಥ ಪ್ರತಿಯೊಬ್ಬ ಮನುಷ್ಯರು ಆದಾಮನಲ್ಲಿ ಏನು ಮಾಡ್ತಾರೆ? ಮರಣಕ್ಕೆ ಇವತ್ತು ಹೋಗ್ತಾರೆ. ಅದು ನೋಡ್ತೀರಿ ನಾವು ಮೊದಲನೇ ಕ್ಲಾಸಲ್ಲಿ ನೋಡಿದಿರಲ್ಲ, ರ್ಯಾನ್ಸಮ್ ಅದರ. ಒಬ್ಬ ಮನುಷ್ಯರ ಲೋಕದಲ್ಲಿ ಪಾಪವು, ಪಾಪದ ಮುಖಾಂತರ ಮರಣವು ಪ್ರವೇಶಿಸಿತು. ಹೀಗೆ ಎಲ್ಲರೂ ಏನು ಮಾಡ್ತಿದ್ದಾರೆ? ಪಾಪಕ್ಕೆ ಹೋಗ್ತಾ ಇದ್ದಾರೆ ಅಂತ ನಾವು ಸತ್ಯವೇದದಲ್ಲಿ ನೋಡ್ತಿರಲ್ವಾ? ಹಾಂ ಓದಿ ನೋಡೋಣ, ರೋಮಾಪುರದಲ್ಲಿ 5:12 ಓದಿ. Romans 5:12 ಗೋಪಾಲ್ ಬರ್ದಾರ ಓದ್ತೀರಾ?
ಈ ವಿಷಯ ಹೇಗೆಂದರೆ, ಒಬ್ಬ ಮನುಷ್ಯನಿಂದಲೇ ಪಾಪವು, ಪಾಪದಿಂದ ಮರಣವು ಲೋಕದೊಳಗೆ ಸೇರಿದವು. ಎಲ್ಲರೂ ಪಾಪ ಮಾಡಿದ್ರಿಂದ ಮರಣವು ಹೀಗೆ ಎಲ್ಲರಲ್ಲಿ ವ್ಯಾಪಿಸಿತು.
ನೋಡ್ರ, ಒಬ್ಬ ಮನುಷ್ಯಿಂದಲೇ ಲೋಕದಲ್ಲಿ ಅದರ ಪಾಪವು, ಪಾಪದ ಮುಖದ ಮರಣವು ಏನಂತ, ಒಬ್ಬ ಮನುಷ್ಯ ರೀ ಅದರ, ಅವನು ನಡೆದ ಅವನ ಮೇಲಿರೋಂಥ ದಂಡನೆ ದೇವ್ರಿಗೆ ಮಾಡಿದ್ರು, ಮಕ್ಕಳ ಮೇಲೆ ಎಲ್ಲ ವಿಧಿಸ್ಬಿಟ್ರಿ. ಆದಾಮ 930 ವರ್ಷ ತಗೊಂಡ ರೀ ಆ ಒಂದು ಪಾಪ ಮಾಡಿ ಮರಣ ಸೇರೋದಕ್ಕೆ. ಇವತ್ತು ಮನುಷ್ಯ ಎಷ್ಟು ಫಾಸ್ಟಾಗಿ ಹೋಯ್ತಾನೆ? 50 ವರ್ಷ, 60 ವರ್ಷ, 30 ವರ್ಷಕ್ಕೆ ಫಾಸ್ಟಾಗಿ ಹೊರಟೋಗ್ಬಿಡ್ತಾರೆ. ಯಾಕಂದ್ರೆ ಇಳಿಜಾರು ಹಿಂಗಿನಿಂದ ಡಿಸೆಂಡಿಂಗ್ ಪ್ಯಾಸೇಜ್ ಅಲ್ಲರ, ಜಾರ್ಕೊಂಡು ಕೀಳೆ ಸೀ ಎಲ್ಲ ಹೋಗ್ತಾರೆ ಸೀದ ಅಂದರೆ ಮರಣಕ್ಕೆ ಹೋಗ್ತದೆ ಅದರ. ಅದಕ್ಕೆ ಮನುಷ್ಯನ ದೃಷ್ಟಿಯಲ್ಲಿ ಒಂದು ಮಾರ್ಗ ಏನಾಗಿದೆ? ಹಾಂ ಚೆನ್ನಾಗಿದೆ ನೋಡೋದಕ್ಕೆ, ಆದರೆ ಅಂತ್ಯ ಏನ್ರಿ ಕಟ್ಟಕಡೆ ಏನ್ರಿ? ಮರಣ ಮಾರ್ಗವೇ ಅದರ. Jnanokti 14:12, Jnanokti 14:12 ವಾಕ್ಯ. ರಮ್ಯಾ ಸಿಸ್ಟರ್ ಓದ್ತೀರಾ? Jnanokti 14:12.
ಓಕೆ. ಮನುಷ್ಯ ದೃಷ್ಟಿಗೆ ಸರಳವಾಗಿ ತೋರುವ ಒಂದು ದಾರಿ ಉಂಟು, ಅದು ಕಟ್ಟ ಕಡೆಗೆ ಮರಣ ಮಾರ್ಗವೇ.
ನೋಡ್ರ, ಮನುಷ್ಯ ದೃಷ್ಟಿಯಲ್ಲಿ ನೋಡೋದಕ್ಕೆ ಒಂದು ಮಾರ್ಗ ಉಂಟಂತೆ, ಸರಳ ಮಾರ್ಗ ಚೆನ್ನಾಗಿದೆ, ಅದ ಕಟ್ಟ ಕಡೆ ಮರಣ ಮಾರ್ಗವೇ. ಅದೆಲ್ಲಿಗೆ ಒಪ್ಪ ಹೋಗ್ತಾರೆ ಅಂದರೆ ಒಂದು ಗುಂಡಿಗೆ ಹೋಗ್ತಾರಂತೆ ಅಲ್ಲರ, ಪಿಟ್ ಅಂತ ಹೇಳ್ತಾರೆ. ಸರಿ ಬ್ರದರ್, ಅದೇನು ತೊಟ್ಟಿ ಥರ ಇದೆಯಾ, ಬಾವಿ ಇದೆಯಾ, ನೀರಿದೆಯಾ? ಒಂದು ಗುಂಡಿ ಅಲ್ವಾ ಅಂತಂದರೆ ಇದರಲ್ಲಿ ನೀರೇ ಇಲ್ಲ ರೀ ಅಲ್ಲರ. ನೀರಿಲ್ದಿರಂಥ ಒಂದು ಸ್ಥಳ ಇದೇನಪ್ಪ, ನೀರಿಲ್ದಿರ ಬಾವಿ ಐತಾ? ಬೈಬಲ್ನ ಕೊಟ್ಟಿದ್ದೀರಾ? ಎಸ್ ಕೊಟ್ಟಿದ್ದಾರೆ ಅಂತೀರಿ. ಜಕರಿಯಾ 9:11 ವಾಕ್ಯದಲ್ಲಿ ಕೊಟ್ಟಿದ್ದಾರೆ. ಪವಿತ್ರ ಅಲಿಪುರ್ ಸಿಸ್ಟರ್ ಓದ್ತೀರಾ? ಸಿಕೇರಿ 9:11 ಪವಿತ್ರ ಸಿಸ್ಟರ್. ಓದ್ಬೋದಾ? ಓಕೆ ಭಾರತಿ ಸಿಸ್ಟರ್ ಓದ್ತೀರಾ? ಓಕೆ ಶಿಲ್ಪಾ ಸಿಸ್ಟರ್ ಲೈನ್ ಇದ್ದೀರಾ? ಹಾಂ
ನನ್ನ
ವರುಣ್ ಓದಿ.
ಕರವೇ, ನೀನು ಒಡಂಬಡಿಕೆ ಮಾಡಿಕೊಂಡಾಗ ಸುರಿಸಿದ ರಕ್ತವನ್ನು ನಾನು ಸ್ಮರಿಸಿ ಸೆರೆಯಾಗಿರುವ ನಿನ್ನವರನ್ನು ನೀರಿಲ್ಲದ ಬಾವಿಯೊಳಗಿಂದ ಬರಮಾಡುವೆನು.
ನೋಡ್ರ, ಸರಿಯಾಗಿರೋಂಥ ನಿನ್ನವರನ್ನು ನೀರಿಲ್ದಿರ ಬಾವಿನ ಏನು ಮಾಡ್ತೀನಿ? ನೀರೇ ನಿರೀಕ್ಷಣೆ ಇಲ್ದಿರಂಥ ಬಾವಿ, ಸಮಾಧಿಯಲ್ಲಿ ನಿರೀಕ್ಷಣೆ ಇಲ್ಲ ಮನುಷ್ಯನಿಗೆ. ಅದರಿಂದ ದೇವ್ರು ಮಾಡ್ತಾರೆ, ಬಿಡುಗಡೆ ಮಾಡ್ತಾರೆ ಕ್ರಿಸ್ತನ ಮುಖಾಂತರ. ನೋಡ್ರ ಅದು ಹೇಗೆ ಅಂತ ನೋಡೋಣ ಅದರ. ಅದರಿಂದ ಕರ್ತನಲ್ಲಿ ಪ್ರೀತಿ, ಇದು ಡಿಸೆಂಡಿಂಗ್ ಪ್ಯಾಸೇಜ್ ರೀ ಅದರ. ಹಂಗಾದ್ರೆ ಏನಪ್ಪ ಮೇಲ್ಗಡೆ ಓದಕ್ಕೆ ಮಾರ್ಗನೇ ಇಲ್ವಾ ಅಂತಂದರೆ ಒಂದು ಮಾರ್ಗ ಐತೆ ರೀ. ಅದೇನಪ್ಪ ಅಂದರೆ ಅಸೆಂಡಿಂಗ್ ಪ್ಯಾಸೇಜ್. ಸ್ವಲ್ಪ ಇಳೆ ಅಂತಾರೆ, ಡಿಸೆಂಡಿಂಗ್ ಪ್ಯಾಸೇಜ್ ಸ್ವಲ್ಪ ಕೆಳಗೆ ಬಂದ ತಕ್ಷಣ ಒಂದು ಮಾರ್ಗ ಮೇಲ್ಗಡೆ ಕಟ್ ಆಯ್ತದ ರೀ. ಏನಪ್ಪ ಅದು ಅಂದರೆ ಅಸೆಂಡಿಂಗ್ ಪ್ಯಾಸೇಜ್ ಅಂತ ಹೇಳ್ತಾರೆ. ಅದು ತಿರ್ಗಾ ಏನ್ರಿ 4 ಅಡಿ ಎತ್ತರನೇ. ಈ ಮಾರ್ಗದಿಂದ ಹೋದರೆ ಏನು ಕಿಂಗ್ಸ್ ಚೇಂಬರ್ ಮತ್ತು ಕ್ವೀನ್ಸ್ ಚೇಂಬರ್ಗೆ ಏನು ಮಾಡ್ಬೋದು ನಾವು? ಹಾಂ ಹೋಗ್ಬೋದು ಅಂದ್ರ ಏನ್ರಿ ಕಿಂಗ್ಸ್ ಚೇಂಬರ್, ಕ್ವೀನ್ ಚೇಂಬರ್ಗೆ ಮಾಡೋದಾ? ಹೋಗ್ಬೋದು. ಅರೆ ಹೋಗಕ್ ಆಯ್ತದಾ ಅಂತಂದರೆ ಹೋಗಕ್ಕಾಗಲ್ಲ ರೀ. ಯಾಕಪ್ಪ ಹೋಗಕ್ಕಾಗಲ್ಲ ಅಂದರೆ ಏನು ಬದಲಾಗಿದೆ ಅಂತಂದರೆ ಆ ಮಾರ್ಗ ಬ್ಲಾಕ್ ಆಗಿಬಿಟ್ಟಿದೆ. ಹೆಂಗೆ ಬ್ಲಾಕ್ ಆಗಿಬಿಟ್ಟಿದೆ ಅಂತಂದರೆ ಆ ಮಾರ್ಗದ ಎಂಟ್ರೆನ್ಸಲ್ಲಿ ಒಂದು 50 ಟನ್ ತೂಕದ್ದು ಒಂದು ಗ್ರನೇಡ್ ಕಲ್ಲು ಹಾಕ್ಬಿಟ್ಟವ್ರಿ, ಹಾಕ್ಬಿಟ್ಟು ಅದನ್ನು ಲಾಕ್ ಮಾಡಿಬಿಟ್ಟವ್ರೆ. ಯಾರೊಬ್ಬ ಮನುಷ್ಯ ಇದರಲ್ಲಿ ಹೋಗೋದಕ್ಕೆ ಪ್ರಯತ್ನ ಮಾಡಿದ್ರು ಸರಿ ಅವನೇನು ಮಾಡೋಕ್ಕಾಗಲ್ಲ, ಹೋಗೋದಕ್ಕೆ ಆಗಲ್ಲ. ಇಲ್ಲಿ ನೋಡಿರಿ ನೋಡಿರಿ, ಇಲ್ಲಿ ಡಿಸೆಂಡಿಂಗ್ ಪ್ಯಾಸೇಜ್ ಇದೆ, ಆ ಡಿಸೆಂಡಿಂಗ್ ಪ್ಯಾಸೇಜನ್ನು ತಪ್ಪಿಸ್ಕೊಳಕ್ಕೆ ಮೇಲ್ಗಡೆ ಅಸೆಂಡಿಂಗ್ ಪ್ಯಾಸೇಜ್ ಇದೆ ರೀ. ಇದು ಲಾಕ್ ಆಗ್ಬಿಡೈತಿ ರೀ, ಯಾರು ತಪ್ಪಿಸ್ಕೊಳಕ್ ಏನಿಲ್ಲ, ಸಾಧ್ಯನೇ ಇಲ್ಲ ರೀ ಅಲ್ವರ. ಅಂದ್ರೆ ಇದೇನಪ್ಪ ಒಂದು ಮಾರ್ಗ ಇದೆ, ಆ ಮಾರ್ಗದಲ್ಲಿ ಹೋಗಕ್ ಆಗ್ತಾ ಇಲ್ಲ, ತಗ್ಲಾಕೊಂಬಿಟ್ಟಿದೆ ಅಂದ್ರೆ ಏನಪ್ಪ ಅದು ಅರ್ಥ ಅಂತಂದ್ರೆ, ದೇವರು ಮನುಷ್ಯ ಪಾಪ ಮಾಡಿದ ಮೇಲೆ ಮೋಸೆ ಮುಖಾಂತರ ಏನು ಮಾಡಿದ್ರು, ಧರ್ಮಶಾಸ್ತ್ರ ಕೊಟ್ರಿ. ಆ ಧರ್ಮಶಾಸ್ತ್ರ ಕೈಗೊಂಡು ನಡೆದಿದ್ರೆ ಒಬ್ಬ ಮನುಷ್ಯ ನೀತಿವಂತನಾಗಿರೋನು, ಅಂದ್ರೆ ದೇವ ದೃಷ್ಟಿಯಲ್ಲಿ ಬದುಕಿರೋ ಅಂದ್ರೆ ಶಾಶ್ವತವಾಗಿ ಬದುಕಿರೋನು, ಮರಣನೇ ಇಲ್ದಿರ. ಆದರೆ ಯಾರು ಅದನ್ನ ಏನ್ರಿ ನಡೀಲಿಕ್ಕೆ ಆಗಿಲ್ಲ, ನ್ಯಾಯ ಪ್ರಮಾಣ ಫೇಲ್ಯೂರ್ ಆಗಿಬಿಡ್ತು. ನೋಡಿ ಕೆಲವು ವಾಕ್ಯಗಳು ಓದೋಣ. ಒಬ್ಬರು ಯಾಜಕ ಕಾಂಡ 18:5 ಓದ್ರಿ ದಯವಿಟ್ಟು.
ನನ್ನ ಆಜ್ಞಾವಿಧಿಗಳ ಪ್ರಕಾರ ನಡೆದುಕೊಳ್ಳುವವರು ಆ ಆಜ್ಞಾವಿಧಿಗಳ ಮೂಲಕ ಬದುಕುವರು. ಆದ್ದರಿಂದ ನೀವು ಅವುಗಳನ್ನೇ ಅನುಸರಿಸಬೇಕು. ನಾನು ಯೆಹೋವನು.
ವೆರಿ ಗುಡ್. ನೋಡ್ರ, ಆಜ್ಞಾವಿಧಿಗಳನ್ನ ಪ್ರಕಾರ ನಡೆದ್ರೆ ಅದ್ರ ಮುಖಾಂತರ ಬದುಕ್ತಾರೆ ಅಂತ ವಾಕ್ಯ ಹೇಳ್ತಾರೆ. ಆದ್ರೆ ಅಷ್ಟು ಪವರ್ ಏನಾಗಿತ್ತು ರೀ ಅಲ್ಲಿ ಧರ್ಮಶಾಸ್ತ್ರಕ್ಕೇನ್ರಿ ಇತ್ತು ರೀ. ಆದರೆ ಯಾರೂ ಬದುಕೋದಿಕ್ಕೆ ಆಗಿಲ್ಲ ರೀ ಅಲ್ದ್ರ, ಫೇಲ್ಯೂರ್ ಆಗಿಬಿಡ್ತಾರೆ. ನೋಡಿ ರೋಮಾಪುರದಲ್ಲಿ 8:3 ಓದ್ರಿ ಯಾರಾದ್ರೂ. ಇಲ್ಲಿ ಗೋಪಾಲಪ್ಪ ಬದರ್ ಓದಿ, ಜೋಲ್ ಬದ ಓದಿ.
ಧರ್ಮಶಾಸ್ತ್ರವು ನಮ್ಮ ಶರೀರಾಧೀನ ಸ್ವಭಾವವಾದ ನಿಮಿತ್ತ ನಿರ್ಮಲವಾಗಿ ಯಾವ ಕೆಲಸವನ್ನು ಮಾಡಲಾರದೆ ಇತ್ತೋ
ನೋಡ್ರ
ಅದನ್ನು ದೇವರೇ ಮಾಡಿದನು.
ನೋಡ್ರ, ಯಾವ ಕೆಲಸವನ್ನು ಮಾಡಲಾರದೇ ಇತ್ತು ಅಲ್ಲರ. ನ್ಯಾಯ ಪ್ರಮಾಣ ಏನ್ರಿ, ನಮ್ಮ ಶರೀರದ ಏನ್ರಿ ನಿರ್ಬಲಾವಸ್ಥೆಯಿಂದ ಯಾವ ಕೆಲಸನೂ ಮಾಡೋಕ್ಕಾಗಲೇ ಇಲ್ಲ ರೀ. ಸೊ ಧರ್ಮಶಾಸ್ತ್ರ ವಾಸ್ ಎ ಫೇಲಿಯರ್, ಒಂದು ದೊಡ್ಡ ಕಲ್ಲಾಕಿ ಬ್ಲಾಕ್ ಮಾಡ್ದಂಗೆ ಹೋಯ್ತು ರೀ. ಹೋಗೋದಕ್ಕೆ ಮನಸ್ಸು ಆಸೆ ಪಟ್ಟರು ಸರಿ, ಹೋಗಕ್ಕಾಗ್ತಾನೆ ಇರಲಿಲ್ಲ, ಅದು ಬ್ಲಾಕ್ ಆದಂಗೆ ಆಗೋಯ್ತು ಅಲ್ದರ. ಸರಿ, ಮತ್ತು ಹಂಗಾರೆ ಹೆಂಗಪ್ಪ ಹೋಗೋದು ನಾವು ಮೇಲ್ಗಡೆ ಇರೋ ಚೇಂಬರ್ಗಳಿಗೆ? ಮಾರ್ಗನೇ ಇಲ್ವಾ ಅಂದರೆ ಒಂದು ಮಾರ್ಗ ಇದೆ ರೀ. ಏನ್ರಿ ಆ ಡಿಸೆಂಡಿಂಗ್ ಪ್ಯಾಸೇಜಸ್ ಬರ್ತಾ ಇದ್ರೆ ಇನ್ನೇನು ಆ ಗುಂಡಿಗೆ ಹೋಗ್ಬೇಕು, ಪಿಟ್ಟಿಗೆ ಹೋಗ್ಬೇಕು, ಅದಕ್ಕಿಂತ ಸ್ವಲ್ಪ ಮುಂಚೆ ಒಂದು ಮಾರ್ಗ ಮೇಲೆ ಕಟ್ಟಾಗ್ತದೆ, ಅದಕ್ಕೆ ವೆಲ್ ಶಾಫ್ಟ್ ಅಂತ ಹೇಳ್ತಾರೆ. ಆ ವೆಲ್ ಶಾಫ್ಟಿಂದ ಬಂದರೆ ಏನ್ರಿ ಈ ಅಸೆಂಡಿಂಗ್ ಪ್ಯಾಸೇಜಿಂದ ಎಲ್ಲಿ ಎರಡು ಕೋಣೆಗಳಿಗೆ ಹೋದೋಯ್ತೋ ಅದೇ ಥರ ಈ ವೆಲ್ ಶಾಫ್ಟಿಂದ ಎರಡು ಕೋಣೆಗಳಿಗೆ ಏನು ಮಾಡ್ಬೋದು, ಹೋಗ್ಬೋದು ಅಲ್ದರ. ಇದು ಏನಪ್ಪ ಅಂತಂದರೆ ಏನ್ರಿ, ವಿಶಾಲ ಮಾರ್ಗದಿಂದ ನ್ಯಾಯ ಪ್ರಮಾಣದಿಂದ ತಪ್ಪಿಸ್ಕೊಳಕ್ಕೆ ಯಾವಾಗ ಸಾಧ್ಯವಾಗಲಿಲ್ವೋ ದೇವರು ಏನಪ್ಪ ಮಾಡಿದ್ರು ಅಂತ ನೋಡ್ತೀರಿ ಅಂತಂದರೆ ಏನ್ರಿ, ಯೇಸು ಕ್ರಿಸ್ತನ ಒಂದು ಶರೀರ ಎಂಬಂಥ ಒಂದು ಬಲಿಯ ಮುಖಾಂತರ, ತೆರೆ ಮುಖಾಂತರ ಪರಲೋಕಕ್ಕೆ ಹೋಗೋದಕ್ಕೆ ಏನ್ರಿ ಮಾಡಿದ್ರು, ಒಂದು ಮಾರ್ಗನ ಸಿದ್ಧ ಮಾಡಿದ್ರು ಅಲ್ವರ. ಇಕ್ಕಟ್ಟದ ಮಾರ್ಗನ ಏನು ಮಾಡಿದ್ರು ಅವರು ಸಿದ್ಧ ಮಾಡಿದ್ರು. ಓದಿಂತೀನಿ ಇಬ್ರಿಯ ಬರೆದ ಪತ್ರಿಕೆ 10:20 ಗೋಪಾಲಪ್ಪ ಬ್ರದರ್ ಇದೀರ ಲೈನಲ್ಲಿ ಓದ್ಬೋದಾ? ಇಬ್ರಿಯರು 10:20 ಹಾಂ, ಕೆಂಪರಾಜ ಬ್ರದರ್ ಓದಿ. ಹಾಂ,
ಈಗಿರುವಲ್ಲಿ ಸಹೋದರರೇ, ಯೇಸು ನಮಗೋಸ್ಕರ ಪ್ರತಿಷ್ಠಿತ ಜೀವವುಳ್ಳ ಹೊಸ ದಾರಿಯಲ್ಲಿ ಆತನ ರಕ್ತದ ಮೂಲಕ ಆತನ ಶರೀರವೆಂಬ ತೆರೆಯ ಮುಖಾಂತರ ದೇವರ ಸಮಕ್ಷೇಮದಲ್ಲಿ ಪ್ರವೇಶಿಸುವುದಕ್ಕೆ ನಮಗೆ ಧೈರ್ಯ ಉಂಟಾಯಿತು.
ನೋಡ್ರ, ದೇವರ ಸಮಕ್ಷಮದಲ್ಲಿ ಪ್ರವೇಶಿಸಿದ ನಮ್ಗೆ ಏನಾಯ್ತಂತೆ, ಧೈರ್ಯ ಉಂಟೈತೆ ಕ್ರಿಸ್ತ ಯೇಸುವಿನ ಮುಖಾಂತರ. ಅದಕ್ಕೆ ಹೇಳೋದು ಯೇಸು ಕ್ರಿಸ್ತ, ನಾನೇ ಮಾರ್ಗವು, ನಾನೇ ಸತ್ಯವು, ನಾನೇ ಜೀವ. ಐ ಆಮ್ ದ ಏನ್ರಿ ವೇ, ಐ ಆಮ್ ದ ಟ್ರೂತ್, ಐ ಆಮ್ ದ ಲೈಫ್. ಯೇಸು ಕ್ರಿಸ್ತನೇ ಏನ್ರಿ ಮಾರ್ಗ ರೀ ದೇವತ್ವಕ್ಕೆ ಹೋಗೋದಿಕ್ಕೆ. ಅಲ್ಲ, ಅವ್ರು ಬಿಟ್ಟರೆ ಬೇರೆ ಯಾವ ಮಾರ್ಗ ಇಲ್ಲ, ಒಂದೇ ಮಾರ್ಗ ಇರೋದು, ಅವರೇ ಸತ್ಯ ರೀ. ಅವ್ರ ಮುಖಾಂತರ ಹೋದ್ರೇ ಜೀವಕ್ಕೆ ಹೋಗ್ಸೋ, ಕೋಣೆಗಳಿಗೆ ಹೋಗೋದಿಕ್ಕೆ ಸಾಧ್ಯ ಅದರ. ಅದಕ್ಕೆ ಯೇಸು ಕ್ರಿಸ್ತ ನಾಮ ಬಿಟ್ಟರೆ ಬೇರೆ ಯಾರು ನಮ್ಮ ಇದೆಯಾ ಲೋಕದಲ್ಲಿ ರಕ್ಷಣೆ ಹೊಂದೋದಕ್ಕೆ ಇಲ್ವೇ ಇಲ್ಲ ರೀ ಅದರ. ಅದರಿಂದ ಈ ಒಂದು ವೆಲ್ ಶಾಫ್ಟ್ ಏನಪ್ಪ ಸೂಚನೆ ಮಾಡ್ತಾರೆ, ಕ್ರಿಸ್ತ ಯೇಸುವಿನ ಮುಖಾಂತರ ದೇವರು ಓಪನ್ ಮಾಡಿದ ಮಾರ್ಗ ಏನು ಮಾಡ್ತಾರೆ ಸೂಚನೆ ಮಾಡ್ತಾರೆ. ಅದಕ್ಕೆ ಇನ್ನೊಂದು ಹೆಂಗದ ಸ್ಪೆಷಾಲಿಟಿ, ಈ ವೆಲ್ ಶಾಫ್ಟ್ ಮೇಲೆ ಬಂದರೆ ನೋಡಿ, ಇದು ವೆಲ್ ಶಾಫ್ಟ್, ಇದು ರಿಯಲ್ ಫೋಟೋ ಅಲ್ಲರ. ಈ ವೆಲ್ ಶಾಫ್ಟಲ್ಲಿ ಮೇಲೆ ಒಬ್ಬ ಮನುಷ್ಯ ಹತ್ಕೊಂಡು ಬರ್ತಾ ಇದ್ರೆ ಅಲ್ಲಿ ಒಂದು ಕಲ್ಲು ಕಾಣಿಸ್ತಾರೆ ರೀ. ನೋಡಿ ಆ ಕಲ್ಲು ನೋಡಿ ಹೆಂಗಿದೆ ಅಂತೀನಿ, ಇವಾಗ ಇದು ಪಾಯಿದ ಕಲ್ಲು ಥರ ಕಾಣಿಸಲ್ಲ, ಒಂದು ಬಂಡೆ ಕಲ್ಲು ಥರ ಏನಾಗ್ತಲ್ಲ ನಮಗೆ ಅಲ್ಲಿ, ಅಲ್ಲಿ ಅವಾಗ ಪಿರಮಿಡ್ ನೋಡಲ್ಲ, ದೊಡ್ಡ ದೊಡ್ಡ ಕಲ್ಲುಗಳು ಆ ಥರ ಏನಾಗ್ತಲ್ಲ ಇಲ್ಲಿ, ಇಲ್ಲಿ ಕಾಣಿಸ್ತಲ್ಲ. ಇದು ಹೆಂಗಿದೆ ಈ ಈ ಈ ಒಂದು ಕಲ್ಲು ಇದೆ ಗೊತ್ತಾ, ನೋಡೋದಕ್ಕೆ ಹೆಂಗಿದೆ, ಯಾರು ಹೇಳ್ತೀರಾ ನೋಡೋಕೆ ಹೆಂಗೆ ಕಾಣಿಸ್ತಿದೆ, ಯಾವ ಥರ ಈ ಮುಖ ಯಾವ ಥರ ಇದೆ?
ಕ್ರಾಸ್ ಆಗಿದೆ.
ಕ್ರಾಸ್ ಆಗಿದೆ, ಅದನ್ನು ನೋಡೋಕೆ ಹೆಂಗಿದೆ ಮುಖ, ಹಾಂ ನೋಡೋಕೆ ಹೆಂಗಿದೆ ಗೊತ್ತಾ? ನೋಡ್ರಿ ಇದು ಹೆಚ್ಚು ಒಂದೇ ಥರ ಐತೋ ಇಲ್ವಾ? ಹಾಂ, ಕುರಿಮರಿ ನೋಡಿ ಒಂದೇ ಥರ ಇದೆಯಲ್ಲ, ನೋಡೋದಕ್ಕೆ ಕುರಿಮರಿ ಮಕ್ಕದ ಥರ ಇದೆಯಾ ಇಲ್ವಾ? ಇದೆ. ಹಾಂ, ಅಂದರೆ ಏನಪ್ಪಾ ಅರ್ಥ ಅಂದರೆ, ಯೇಸು ಕ್ರಿಸ್ತನ ಮುಖಾಂತರ ತೆರೆದಿರೋಂಥ ಒಂದು ನಿತ್ಯ ಜೀವದ ಮಾರ್ಗ ಅಲ್ರ. ಯಾವಾಗ ಈ ಕಲ್ಲು ಇದಕ್ಕೆ ಸ್ಪೆಷಲ್ ಆಗಿ ಏನು ಮಾಡಿಲ್ಲಂತೆ, ಕಟ್ಬೇಕಾದ್ರೆ ಇದು ಹಾಕಿಲ್ವಂತಾರೆ, ಈ ಫೌಂಡೇಶನ್ ಕಟ್ಬೇಕಾದ್ರೆ ಈ ಕಲ್ಲು ಇತ್ತಂತೆ. ಅಂದರೆ ಅದಕ್ಕೆ ಯೇಸು ಕ್ರಿಸ್ತ ಹೇಳ್ಬೇಕಾದ್ರೆ ಹೇಳ್ತಾರೆ, ಜಗತ್ ಉತ್ಪತ್ತಿಗಿಂತ ಮುಂಚೆನೇ ಕುಯ್ಯಲ್ಪಟ್ಟಂತ ಕುರಿಯಾದತನು. ಅಂದ್ರೆ ಯೇಸು ಕ್ರಿಸ್ತನ ದೇವರು ಯಾವಾಗ ಬಲಿ ಕೊಟ್ಟರು? ಫಸ್ಟೇ ಕೊಟ್ಬಿಟ್ರಿ. ನೋಡಿ ಓದೋಣ ವಾಕ್ಯ, 1 ಪೇತ್ರ 1:19 ಮತ್ತು 20. ಹಾಂ ಗೋಪಾಲ ಬದ್ರ ಓದ್ತೀರಾ? ಒಂದನೇ
ಅವತ್ತಿನ
ಪೇತ್ರ
ಬ್ರದರ್,
1ನೇ ಅಧ್ಯಾಯ
ಅವತ್ತಿನ ಬ್ರದರ್,
19 ಮತ್ತು 20. ಹಾಂ ಓದಿ ಬಿಡ್ತಾರೆ.
ಪೂರ್ಣಾಂಗವಾದ ನಿಷ್ಕಳಂಕ ಯಜ್ಞದ ಕುರಿಯ ರಕ್ತದಿಂದಲೇ ಎಂಬಂತೆ ಕ್ರಿಸ್ತನ ಅಮೂಲ್ಯವಾದ ರಕ್ತದಿಂದಲೇ ಎಂದು ಬಲ್ಲಿರಲ್ಲವೇ?
ನೋಡ್ರ.
ಆತನು ಜಗದುತ್ಪತ್ತಿಗೆ ಮೊದಲೇ ಗೊತ್ತು ಮಾಡಲ್ಪಟ್ಟು ಅಂತ್ಯಕಾಲದಲ್ಲಿ ನಿಮಗಾಗಿ ಪ್ರತ್ಯಕ್ಷನಾದನು.
ನೋಡಿದ್ರ ಜಗದುತ್ಪತ್ತಿಗಿಂತ ಮುಂಚೆನೆ ಕುರಿನ ದೇವ್ರ ಮಾಡಿ ಫಿಕ್ಸ್ ಮಾಡಿದಂತೆ ಅಲ್ರ. ಅದರಿಂದ ಈ ಒಂದು ಮಾರ್ಗದಲ್ಲಿ ಬಂದರೆ ಒಂದು ಓಪನಿಂಗ್ ಬರ್ತಾರೆ, ಅಲ್ಲಿ 3 ಜಂಕ್ಷನ್ ಸಿಗ್ತಾರೆ. ಅದರ ಎಲ್ಲ ಥರ ಮಾರ್ಗಗಳಿಗೆ ಇದೇ ಜಂಕ್ಷನ್, ಕ್ರಿಸ್ತನ ಮುಖಾಂತರನೇ ಎಲ್ಲ ರಕ್ಷಣೆಗಳಿಗೇನ್ರಿ ಮಾರ್ಗ. ಅದರ 2 ತಿಮೊಥಿ 1:10 ಓದ್ರಿ. 2 ತಿಮೊಥಿ 1:10 2 ತಿಮೊಥಿ 1:10 ಸಿಮಿಯೋನ್ ಬ್ರದರ್ ಓದ್ತೀರಾ? ಸಿಮಿಯೋನ್ ಬ್ರದರ್ 2 ತಿಮೊಥಿ 1:10.
ಆದ್ದರಿಂದ ಸಹೋದರರೇ, ದೇವರು ನಿಮ್ಮನ್ನು ಕರೆದದ್ದನ್ನು ಆದುಕೊಂಡದ್ದನ್ನು ದೃಢಪಡಿಸಿಕೊಳ್ಳುವುದಕ್ಕೆ ಮತ್ತಷ್ಟು ಪ್ರಯಾಸ ಪಡಿರಿ. ಹೀಗೆ ನೀವು
ಇಲ್ಲ ಇಲ್ಲ
ಮಾಡಿದರೆ
ಬ್ರದರ್, 2 ತಿಮೋತಿ 1
ಸಾರಿ ಸರ್
ಅಧ್ಯಾಯ 10ನೇ ವಾಕ್ಯ.
ಸಾರಿ ಸರ್ ಓಕೆ ಸರ್.
ಓಕೆ.
ಆತನು ಅನಾದಿ ಕಾಲದಲ್ಲಿ ಆ ಕೃಪೆಯನ್ನು ಯೇಸು ಕ್ರಿಸ್ತುವಿನಲ್ಲಿ ನಮಗೆ ಅನುಗ್ರಹಿಸಿ ಈಗ ನಮ್ಮ ರಕ್ಷಕನಾದ ಕ್ರಿಸ್ತ ಯೇಸುವಿನ
ಸಿಸ್ಟರ್ ಮ್ಯೂಟ್ ಆಗೈತೆ ನೋಡ್ರಿ, ದಯವಿಟ್ಟು ಅನ್ಮ್ಯೂಟ್ ಮಾಡೋದು ಸಿಸ್ಟರ್ ಪ್ಲೀಸ್. 2 ತಿಮೊಥಿ 1:10.
ಆತನು
ಸಾರಿ
ಅನಾದಿ ಕಾಲದಲ್ಲಿ
ಆ ಕೃಪೆಯನ್ನು ಕ್ರಿಸ್ತ ಯೇಸುವಿನಲ್ಲಿ ನಮಗೆ ಅನುಗ್ರಹಿಸಿ ಈಗ ನಮ್ಮ ರಕ್ಷಕನಾದ ಕ್ರಿಸ್ತ ಯೇಸುವಿನ ಪ್ರತ್ಯಕ್ಷತೆಯ ಮೂಲಕ ಅದನ್ನು ಪ್ರಕಾಶಪಡಿಸಿದ್ದಾನೆ. ಈತನ ಮರಣವನ್ನು ನಿವೃತ್ತಿ ಮಾಡಿ ಸುವಾರ್ತೆಯ ಮೂಲಕ ಜೀವವನ್ನು ನಿರ್ಲಯತ್ವವನ್ನು ಪ್ರಕಾಶಗೊಳಿಸಿದನು.
ನೋಡ್ರ ಮರಣವನ್ನು ನಾಶ ಮಾಡಿ ಇದನ್ನು ಪ್ರಕಾಶಕ್ಕೆ ತಂದರು ಅಂತಂದ್ರೆ ಆ ಮಾರ್ಗ ಮುಚ್ಚಲ್ಪಟ್ಟಿತ್ತು. ಆದರೆ ಕ್ರಿಸ್ತ ಯೇಸು ತನ್ನ ಮರಣ ಮುಖತೆ ಮಾಡೋ ಇದನ್ನ ಬೆಳಕಿಗೆ ತಂದವರಂತೆ, ಈ ಮಾರ್ಗಗಳನ್ನ ಬೆಳಕಿಗೆ ತಂದವರೇ ಅಲ್ದ್ರ. ಅದರಿಂದ ಏನ್ರಿ ಈ ಒಂದು ಏನ್ರಿ ಮಾರ್ಗದಲ್ಲಿ ಬಂದರೆ ಏನು ಮಾಡೋದಪ್ಪ ಅಂತಂದ್ರೆ 2 ಕೋಣೆಗಳಿಗೆ ಹೋಗೋದು ಅಲ್ದ್ರ. 2 ಕೋಣೆ ಯಾವುದು? ರಾಜನ ಕೋಣೆ, ರಾಣಿಯ ಕೋಣೆ. ಏನಿದೆ 2 ಅಂತಂದ್ರೆ ಯೇಸು ಕ್ರಿಸ್ತನ ಮುಖಾಂತರ 2 ರಕ್ಷಣೆ ಇದೆ. ಒಂದು ಪರಲೋಕ ರಕ್ಷಣೆ ಇದೆ, ಇನ್ನೊಂದು ಭೂಲೋಕ ರಕ್ಷಣೆ ಇದೆ. ಕರೆಕ್ಟಾ? ಇವಾಗ ಯೇಸು ಕ್ರಿಸ್ತನ ನಂಬಿದ್ರೆ ಪರಲೋಕ ರಕ್ಷಣೆ ಅಪ್ಪ. ಯೇಸು ಕ್ರಿಸ್ತನ ನಂಬಿಲ್ಲ ಅಂತಂದ್ರೆ ಅವ್ರಿಗೇನು ಗತಿ? ಅವ್ರಿಗೇನು ನಾಶ ಆಗ್ಬಿಡ್ತಾರಾ? ದೇವ್ರಿಗೆ ಬರೀ ಶಿಕ್ಷೆ ಕೊಟ್ಬಿಡ್ತಾರಾ? ಅಂದರೆ ಭೂಲೋಕದ ರಕ್ಷಣೆ ಇದೆ ಅವ್ರಿಗೆ. ಕ್ರಿಸ್ತನ ರಾಜ್ಯದಲ್ಲಿ ಕ್ರಿಸ್ತನ 2ನೇ ಅವಧಿಗೆ ಬರಬೇಕು, ಅವ್ರಿಗೆ ಭೂಲೋಕದ ರಕ್ಷಣೆ ಏನಾಗಿದೆ ಇದೆ. ಅದೇ ಈ 2 ಕೋಣೆಗಳ ಮುಖಾಂತರ ಇರೋಂಥ ಸೂಚನೆ. ಒಂದು ಪರಲೋಕ ರಕ್ಷಣೆ ಸೂಚಿಸ್ತದೆ, ಇನ್ನು ಭೂಲೋಕ ರಕ್ಷಣೆ ಏನು ಮಾಡ್ತಾರೆ ಅಲ್ಲಿ ಅಲ್ಲಿ ಸೂಚಿಸ್ತದೆ ಅಲ್ವರ. ಅದಕ್ಕೆ ಹೇಳೋದು ಯೇಸು ಕ್ರಿಸ್ತನ ಮುಖಾಂತರ ಏನ್ರಿ ನಿರ್ಲಯತ್ವಕ್ಕೂ ನಿತ್ಯ ಜೀವಕ್ಕೆ ಏನಾಗಿದೆ ಅಂತ ಅಲ್ಲಿ ಅದರ ನಮಗೆ ಮಾರ್ಗನ ಏನು ಮಾಡ್ತಾರೆ ಅಂತ ನೋಡಿಸಿದ್ದಾರೆ ಅಂತ ಹೇಳ್ತೀರಿ ಅಲ್ವರ. ಅದಕ್ಕೆ 2 ಸ್ಯಾಲ್ವೇಷನ್ಸ್ ಏನಾಗಿದೆ ಅಲ್ಲಿ ಅಲ್ಲಿದೆ ಅಲ್ವರ. ಅದಕ್ಕೆ ಒಂದು ವಾಕ್ಯ ಓದೋಣ, 1 ತಿಮೊಥಿ 4:10 ರೀ.
ಇದಕ್ಕಾಗಿ ನಾವು ಕಷ್ಟಪಡುತ್ತೇವೆ, ಹೋರಾಡುತ್ತೇವೆ, ಯಾಕೆಂದರೆ ಎಲ್ಲಾ ಮನುಷ್ಯರಿಗೂ ವಿಶೇಷವಾಗಿ ನಂಬುವವರಿಗೆ ರಕ್ಷಕನಾಗಿರುವ ಜೀವವುಳ್ಳ ದೇವರ ಮೇಲೆ ನಾವು ನಿರೀಕ್ಷೆಯನ್ನಿಟ್ಟುಕೊಂಡಿದ್ದೇವೆ.
ನೋಡ್ರ ಏನ್ರಿ ನಂಬೋರಿಗೆ ವಿಶೇಷವಾಗಿ ಎಲ್ಲರಿಗೂ ರಕ್ಷಕಪ್ಪ, ವಿಶೇಷವಾಗಿ ಏನ್ರಿ ಇವಾಗ ನಂಬೋರಿಗೆ ಏನ್ರಿ ರಕ್ಷಕ ಅಂತ ಹೇಳ್ತಾರೆ. ನೋಡ್ರ ಹಂಗ್ರೆ ಯೇಸು ಕ್ರಿಸ್ತ ಎಲ್ಲರಿಗೂ ರಕ್ಷಕನ್ರಿ, ಆದ್ರೆ ನಂಬೋರಿಗೆ ವಿಶೇಷವಾಗಿರುವಂತ ಪರಲೋಕ ರಕ್ಷಣೆ ಏನಾಗಿದೆ ಇದೆ ಅಲ್ವರ. ಅದನ್ನ ಕರ್ತನಲ್ಲಿ ಪ್ರೀತಿ ಅನ್ನೋಲ್ಲ, ಇದು ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ಪರಲೋಕ ರಕ್ಷಣೆ ನಂಬಿರೋ ಕ್ರೈಸ್ತವ್ರಿಗೆ ಮಾತ್ರ, ನಂಬಿದವ್ರಿಗೆ ಏನ್ರಿ ನಾಶ ಮಾಡಕ್ ಕೊಡ್ತಾರೆ, ಅವ್ರಿಗೆ ನಿತ್ಯ ಶಿಕ್ಷೆ ಕೊಟ್ಬಿಡ್ತಾರೆ ಅಂತಲ್ಲ ರೀ, ಅವ್ರಿಗೂ ರಕ್ಷಣೆ ಏನಾಗಿದೆ ಇದೆ ಅಲ್ರ. ಸರಿ, ಇವಾಗ ಪರಲೋಕ ರಕ್ಷಣೆ ಹೆಂಗೆ ಅಂತಂದ್ರೆ ಈ ಕೋಣೆಗೆ ಹೋಗ್ಬೇಕಾದ್ರೆ ಹಂಗೆ ಹೋಗಲ್ಲ ರೀ, 3 ಚಿಕ್ಕ ಚಿಕ್ಕ ಕೋಣೆಗಳಿದೆ, ಆ ದಾಟ್ಕೊಂಡು ಹೋದ್ರೇ ನಾವು ಕೊನೆಯ ಒಂದು ಕೋಣೆಗೆ ಹೋಗೋದಕ್ಕೆ ಸಾಧ್ಯ. ಏನಪ್ಪ ಅದು ಅಂದರೆ, ಮೊದಲು ಗ್ರ್ಯಾಂಡ್ ಗ್ಯಾಲರಿ ಅಂತ ಹೇಳ್ತಾರೆ, 2ನೇದು ಆ್ಯಂಟಿ ಚೇಂಬರ್ ಹೇಳ್ತಾರೆ, ಅದಾಗಿದ ನಂತರನೇ ರಾಜನ ಕೋಣೆ ಕಿಂಗ್ಸ್ ಚೇಂಬರ್ಗೆ ಹೋಗೋದಕ್ಕೆ ಸಾಧ್ಯ. ಇದೇನಪ್ಪ 3 ಅಂತ ಅಂತಂದರೆ, ಯೇಸು ಕ್ರಿಸ್ತ ಹೇಳ್ತಾರಲ್ಲ ಕರೆಯಲ್ಪಟ್ಟವರು ಅನೇಕರು, ಆಯಲ್ಪಟ್ಟವರು ಸ್ವಲ್ಪ ಜನ, ನಂಬಿಕಸ್ತರು ಇನ್ನೂ ಸ್ವಲ್ಪ ಅಲ್ರ. ಸುಮ್ಮನೆ ಕರೆದು ಬಿಟ್ಟವ್ರೆ ಯೇಸು ಕ್ರಿಸ್ತ ನಂಬಿಬಿಟ್ಟಿದ್ದೀರಿ ನಾವು ಪರ್ಲ ಕೊಟ್ಟಿದ್ದೀರಿ ಅಂತ ಇಲ್ಲ ರೀ. ಅಂದ್ರೆ ಅದಿದೆ ಕ್ಲಾಸ್ ಅದೆಲ್ಲ ನೋಡೋಣ, ಯೋಚಿಸ್ತಾ ಇದ್ರೆ ಅಲ್ವರ ಯೇಸು ಕ್ರಿಸ್ತ ಮುಖಾಂತರ ರಕ್ಷಣೆ ಹೊಂದೋದು ಹೇಗೆ ಸಾಧ್ಯ ಅಲ್ವರ? ಮತ್ತೆ ಯಾಕೆ ಕರೀಲ್ಪಟ್ಟವರು, ಆಯಲ್ಪಟ್ಟವ್ರು ನಂಬಿಕಸ್ತರು ಅಂತ ಹೇಳ್ಬೇಕು? ಕರೀಲ್ಪಟ್ಟವ್ರು ಎಲ್ಲರೂ ಪರಲೋಕಕ್ಕೆ ಹೋಗೋದಲ್ವಾ, ಯಾಕೆ ನಂಬಿಕಸ್ತು ಅಂತ ಹೇಳಿದ್ರು? ಅದರಲ್ಲಿ ವಿಚಾರಗಳು ಅಡಗಿದೆ, ನಾವು ಏನ್ ಮಾಡೋಣ ಅದನ್ನ ನಾವು ನೋಡೋಣ ಅಂದ್ರ. ಅದಕ್ಕೆ ನೋಡ್ಬೇಕ್ರಿ ಕರ್ತನೇ ಪ್ರೀತಿ ಅಂತ ಸರಸ್ವರುಗಳೇ, ಏನ್ರಿ ಯೇಸು ಕ್ರಿಸ್ತನ ಮುಖಾಂತರ ಏನ್ ಮಾಡ್ಬೇಕು ನಾವು ಹೋಗ್ಬೇಕು ನೋಡಿ. ಇದಕ್ಕಿಂತ ಮುಂಚೆ ಇರೋ ಕೋಣೆಗಳು ಏನ್ ನೋಡಿದ್ರಿ, ನಾಲ್ಕು ಅಡಿ ಅಂತ ನೋಡಿದ್ರಿ. ಅರೆ ಇಲ್ಲಿ ತುಂಬ ಗಮನಿಸಿ, ಇಲ್ಲಿ ಗ್ರ್ಯಾಂಡ್ ಗ್ಯಾಲರಿ ಅಂತಿದ್ರಿ. ಅದು ಎಷ್ಟಪ್ಪ ಎತ್ತರ ಅಂತಂದ್ರೆ ಏನ್ರಿ, ಏನ್ರಿ 7 ಸತಿ ಎತ್ತರ, 7 ಟೈಮ್ಸ್ ಅಂದ್ರೆ ಇದು 4 ಅಡಿ ಎತ್ತರ ಆದ್ರೆ ಅದು 28 ಅಡಿ ರೀ ಎತ್ತರ. ಏನ್ರಿ ಅದು 4 ಅಡಿ ಆಗ್ಲಾರ, ಇದು ಏನ್ರಿ 7 ಅಡಿ ಆಗ್ಲಾ? ಒಬ್ಬ ಮನುಷ್ಯ ಕಷ್ಟಪಟ್ಟು ಏನ್ರಿ ನಡೀತಾರ ಮನುಷ್ಯ, ಇಲ್ಲಿ ಏನ್ ಮಾಡ್ಬೋದು ಧಾರಾಳವಾಗಿ ನಿಂತ್ಕೊಂಡು ನಡಿಬೋದ್ರಿ. ಆಮೇಲೆ ಅವನಿಗೆ ತುಂಬ ಸಪೋರ್ಟ್ ಇದೆ ಅಲ್ಲಿ, ಈ ಡಿಸೆಂಡಿಂಗ್ ಪ್ಯಾಚಸ್ ಅಸೆಂಡಿಂಗ್ ಪ್ಯಾಚಸ್ ನಡೋದಕ್ಕೆ ಏನಿರಲಿಲ್ಲ, ಗ್ರಿಪ್ ಇರಲಿಲ್ಲ ರೀ. ಆದ್ರೆ ಇಲ್ಲಿ ಏನಾಗಿದೆ ಅಂದ್ರೆ ಗ್ರಿಪ್ ಇದೆ ನೋಡ್ರಿ, ಇಲ್ಲಿ ನೋಡ್ತಿರ ಗೊತ್ತಾ ನೋಡಿ, ರಿಯಲ್ ಫೋಟೋ ಹಿಂಗೆ ಆಂಟಿ ಚೇಂಬರ್ ನೋಡಿ ಪಕ್ಕದಲ್ಲಿ ಹಿಂಗಿದೆ ಅದರ, ಅಲ್ಲಿ ಹೋಲ್ಸ್ ಎಲ್ಲ ಇದೆ ನೋಡಿ, ಕಾಣಿಸ್ತಾ ನೋಡಿ ಹಾ ಇಲ್ಲಿ ಕಾಣಿಸ್ತದಾ? ಈ ಹೋಲ್ಸ್ ಇಟ್ಕೊಂಡು ಏನ್ ಮಾಡ್ಬೋದು ಮನುಷ್ಯ, ಆರಾಮಾಗಿ ಹತ್ಕೊಂಡು ಹೋಗ್ಬೋದ್ರು, ಕಷ್ಟ ಪಡಂಗಿಲ್ಲ, ನೆಟ್ಟಿ ನಿಂತ್ಕೊಂಡು ಮಾಡೋದು ನಡ್ಕೊಂಡು ಹೋಗ್ಬೋದು ಅಂದ್ರ. ಇದು ಏನಪ್ಪಾ ಸೂಚನೆ ಮಾಡ್ತಾರೆ ಅಂದ್ರೆ ಏನ್ರಿ, ಇದು ಕ್ರಿಸ್ತ ಯೇಸುವಿನ ಮುಖಾಂತರ ಸುವಾರ್ತೆ ಯಜ್ಞದಲ್ಲಿರೋಂಥ ಕೃಪೆಯೇ. ಕಟ್ಟ ಮೋಸೆ ಧರ್ಮಶಾಸ್ತ್ರದಲ್ಲಿ ಏನಿಲ್ಲ, ಕೃಪೆ ಇರಲಿಲ್ಲ. ಪಾಪ ಮಾಡಿದ್ರೆ ಶಿಕ್ಷೆ ಕೊಡು, ಕಡ್ದಾಕು, ಸಾಯಿಸಾಕು, ಅಷ್ಟೇ ಇದಿದ್ದ ಕತೆ. ಮುಟ್ಬೇಡ, ಮುಟ್ಟರೆ ಸಾಯಿಸಾಕ್ಬಿಡ್ತೀನಿ ಅಂತಂದ್ರು ದೇವರು. ಎಷ್ಟು ಸ್ಟ್ರಿಕ್ಟ್ ಆಗಿದ್ರಲ್ವರ ಧರ್ಮಶಾಸ್ತ್ರ ವಿಚಾರಗಳು, ಯಾವ್ದರ ಕೊಡ್ತಾ ಇದ್ದೀರಿ ಮಾತು ಹತ್ರ ದೇವರು ಮರಣದಂಡನೆ, ಮರಣದಂಡನೆ, ಮರಣ. ಇವಾಗ ಏನಾಯ್ತು, ನಾವು ಏನೇ ತಪ್ಪು ಮಾಡೋದು, ಏನೇ ಪಾಪ ಮಾಡೋದು, ಸರಿ 7 ಸತಿ ಬಿದ್ದರು ಸರಿ, ತಿರ್ಗಾ ನೀತಿವಂತ ಏನು ಮಾಡ್ತಾನೆ, ಇದ್ದು ನಿಂತ್ಕೊಂತಾನೆ. ಕ್ರಿಸ್ತ ಯೇಸುವಿನ ನೀತಿ ವಸ್ತ್ರ ಮುಖಾಂತರ ನಮಗೆಲ್ಲ ಏನು ಮಾಡ್ತಾರೆ, ಕೃಪೆ ಕೊಟ್ಟು ನಮ್ಮನ್ನೆಲ್ಲ ಕ್ಷಮಿಸಿ ತಿರ್ಗೇನೋ ಅವಕಾಶ ಕೊಡ್ತಾರೆ, ತಿರ್ಗೇನೋ ಅವಕಾಶ ಕೊಡ್ತಾರೆ. ಅದೇ ಆ ಒಂದು ಏನ್ರಿ ಹೋಲ್ಸ್ಗಳವ್ರು ನೋಡ್ಸೋದು, ತಿರ್ಗಾ ಕೃಪೆ ಇದೆ, ತಿರ್ಗಾ ಕೃಪೆ ಇದೆ. ಆ ಕೃಪೆಯನ್ನು ಉಪಯೋಗಿಸ್ಕೊಂಡು ಮಾಡೋದು ನಾವು ಮೇಲಕ್ಕೆ ಬರಬೇಕು ರೀ. ಮೇಲಕ್ಕೆ ಬಂದಮೇಲೆ ಸುಮ್ಮನೆ ಹಂಗೆ ಹೋಗ್ಬಿಡಕ್ಕಲ್ಲ, ದಡ ನಡ್ಕೊಂಬಿಟ್ಟು. ಅಲ್ಲಿ ಒಂದು ದೊಡ್ಡ ಸ್ಟೆಪ್ ಇದೆ ನೋಡಿ, ಆ ಸ್ಟೆಪ್ ಫೋಟೋ ನೋಡಿಸಿ ನೋಡಿದ್ದೀನಿ, ಎಲ್ಲ ನೋಡ್ಬೋದು ಎಲ್ಲರ ಇನ್ನು ಸ್ವಲ್ಪದಲ್ಲಿ ನೋಡಿಸ್ತೀನಿ. ಎಷ್ಟು ದೊಡ್ಡ ಸ್ಟೆಪ್ ಅಂತಂದ್ರೆ ನಿಯರ್ಲಿ 4 ಫೀಟ್ ಹೈಟ್ ರೀ, ಒಂದು ಕಾಂಪೌಂಡ್ ದಾಟೋ ರೀತಿಯಲ್ಲಿ ದಾಟ್ಬೇಕು ಅದನ್ನ. ಅಂದರೆ ಏನು, ನಮ್ಮ ಲೈಫಲ್ಲಿ ಒಂದು ದೊಡ್ಡ ಡಿಸಿಷನ್ ತೊಗೊಬೇಕು. ಸುಮ್ಮನೆ ಯೇಸು ಕ್ರಿಸ್ತ ನಂಬಿಟ್ರೆ ಅದರ ನಮ್ಮ ಪರ್ಲೋಕ ಹೊರಟೈತಿ ಅಂತಲ್ಲ ರೀ, ನೆಕ್ಸ್ಟ್ ಏನು ಮಾಡಬೇಕು, ಕ್ರಿಸ್ತ ಯೇಸುವಿಗೆ ನಮ್ಮ ಜೀವನ ಅರ್ಪಣೆ ಮಾಡ್ಬೇಕು ರೀ. ಒಂದು ದೊಡ್ಡ ನಿರ್ಧಾರ ತೊಗೊಬೇಕು. ಈಗೋ ದೇವರೇ ನಿನ್ನ ಚಿತ್ತ ನೆರವೇರಿಸ್ತೀನಿ ಈ ದೇಹದಲ್ಲಿ, ನಿನಗೋಸ್ಕರ ಬಾಳ್ತೀನಿ ದೇವರೇ ಅಂತ ನಮ್ಮ ಜೀವನ ಸಜೀವ ಯಜ್ಞವಾಗಿ ದೇವರಿಗೆ ಅರ್ಪಿಸ್ಬೇಕು. ಅದಾಗಿದ ನಂತರನೇ ಒಂದು ಚಿಕ್ಕ ಕೋಣೆ ಬರ್ತಾರೆ ನೋಡ್ರಿ, ಇಲ್ಲಿ ಕೋಣೆ ನೋಡ್ಬೋದು ಅಲ್ಲರ. ಈ ಕೋಣೆ ಏನ್ರಿ 3 ಸತಿ ಬೊಕ್ಕೊಂಡು ಹೋಗ್ಬೇಕು ರೀ, ಒಂದು ಸತಿ, 2 ಸತಿ, 3 ಸತಿ ಬೊಕ್ಕೊಂಡು ಹೋದ್ರೇ ರಾಜನ ಕೋಣೆಗೆ ಹೋಗೋದಕ್ಕೆ ಸಾಧ್ಯ. ಇದೇನಪ್ಪ ಅಂತಂದ್ರೆ ಯೇಸು ಕ್ರಿಸ್ತ ಹೇಳಿದ್ರು, ಯಾರು ಶಿಷ್ಯನಾಗಬೇಕು ಅವ್ರು ಏನು ಮಾಡ್ಬೇಕು ರೀ, ಸುಮ್ಮನೆ ಹಂಗೆ ಬಂದ್ಬಿಡ್ಬೋದಾ? ಹಾಂ, ಶಿಷ್ಯನಾಗಬೇಕು ಏನು ಮಾಡ್ಬೇಕು? ಹಾಂ, ಕಂಡೀಷನ್ ಐತೆ, ಓದ್ರಿ ನೋಡೋಣ. ಮ್ಯಾಥ್ಯೂ 16:24 ಓದ್ರಿ ನೋಡೋಣ ಯಾರಾದ್ರು. ಹಾಂ,
ಮತ್ತು ಯೇಸು ತನ್ನ ಶಿಷ್ಯರಿಗೆ ಹೇಳಿದ್ದೇನೆಂದರೆ, ಯಾವನಿಗಾದರೂ ನನ್ನ ಹಿಂದೆ ಬರುವುದಕ್ಕೆ ಮನಸ್ಸಿದ್ದರೆ ಅವನು ತನ್ನನ್ನು ನಿರಾಕರಿಸಿ ತನ್ನ ಶಿಲುಬೆಯನ್ನು ಹೊತ್ತುಕೊಂಡು ನನ್ನ ಹಿಂದೆ ಬರಲಿ.
ನೋಡ್ರ, ಯಾರು ಶಿಷ್ಯನಾಗೋದಕ್ಕೆ ಮನಸ್ಸಿದ್ರೆ ಇಷ್ಟಪಟ್ಟರೆ ಮಾಡಲಿ, ತಾನೇ ನಿರಾಕರಿಸಿ ಶೀಲ್ಬೆ ಎತ್ಕೊಂಡು ನೀನೇನು ಮಾಡಲಿ ಬರಲಿ. ಅದೇ 3 ಕಂಡೀಷನ್, ತನ್ನನ್ನು ತಾನೇ ನಿರಾಕರಿಸ್ಬೇಕು ಮೊದಲು, ಕರೆಕ್ಟಾ? ಆಮೇಲೆ ಶಿಲ್ಬೆ ಎತ್ಕೊಂಡು ನನ್ನೇನು ಮಾಡಲಿ ಬರಲಿ, ಎರಡನೇದು ಅಲ್ವರ. ಮೂರನೇದು ಏನ್ರಿ, ಹಾಂ, ನನ್ನ ಹಿಂದೆ ಬರಲಿ, ನನ್ನ ಹಿಂದೆ ಮರಣದವ್ರಿಗೆ ಏನಾಗಿರ್ಬೇಕು, ನಂಬಿಕಸ್ತರಾಗಿರ್ಬೇಕು. ಡಿನೈ ಯೋರ್ ಸೆಲ್ಫ್, ಕ್ಯಾರಿ ದ ಕ್ರಾಸ್, ಫಾಲೋ ಮಿ. ನಿರಾಕರಿಸಿ ಶಿಲ್ಬೆ ಎತ್ಕೊಂಡು ಏನು ಮಾಡಲಿ ನಿಂದೆ ಬರಲಿ, ಈ 3 ಹಂತಗಳನ್ನೇ ಮಾಡಬೇಕು, ಫಾಲೋ ಮಾಡ್ಬೇಕ್ರಿ. ಆವಾಗೇ ರಾಜನ ಕೋಣೆಗೆ ಹೋಗೋದಿಕ್ ಸಾಧ್ಯ. ಸುಮ್ಮನೆ ಹಂಗೇನಾ, ಹಾಂ, ಯೇಸು ಕ್ರಿಸ್ತು ಸ್ವಾಮಿ ಅಂತಂದ್ಬಿಟ್ಟು ಪರಲೋಕ ಕೊಟ್ಟಿರ್ತಾರೆ. ಯೇಸು ಕ್ರಿಸ್ತು ಅಂದ್ರೆ ಸ್ವಾಮಿ ಸ್ವಾಮಿ ಅನ್ನೋರೆಲ್ಲ ಎಲ್ಲಿಗೆ ಹೋಗಲ್ಲ, ಪರಲೋಕ ರಾಜ್ಯಕ್ಕೆ ಹೋಗಲ್ಲ ಹೇಳ್ತಾರಲ್ಲ ವಾಕ್ಯ. ಅದರಿಂದ ಕರ್ತನ ಸೋದರೆ ಆವಾಗ ಮಾಡಿದ್ರೆ ರಾಜನ ಕೋಣೆಗೆ ಬರೋಕ್ಕೆ ಸಾಧ್ಯ. ಈ ರಾಜನ ಕೋಣೆಗೆ ಬಂದರೆ ಒಂದೇ ಒಂದು ಪೆಟ್ಟಿ ಇರೋದ್ರಿ, ಏನು ಸಮಾಧಿ ಅಂತ ತಿಳ್ಕೊಂಬಿಡಿದ್ದು, ಈ ಸಮಾಧಿ ಗಿಮ್ಮದಿ ಇಲ್ಲ ರೀ, ಪೆಟ್ಟಿ ರೀ ಅಷ್ಟೇ. ಇದು ಏನ್ರಿ, ಇದು ಸೈಜ್ ಹೆಂಗಿದೆ ಗೊತ್ತಾ, ಕರೆಕ್ಟಾಗಿ ನಮ್ಮ ಮಂಜುಷ ಪೆಟ್ಟಿ ಇತ್ತು ಗೊತ್ತಾ, ದೇವದರ್ಶನ ಗುಡಾರದಲ್ಲಿ ಸೇಮ್ ಸೈಜ್ ರೀ, ಪಕ್ಕಾ ಡಿಟ್ಟು ಅದೇ ಸೈಜ್ ಇದೆ. ಆ ಮಂಜುಷ ಪೆಟ್ಟಿಗೆ ಮೇಡ ಮುಚ್ಚಳ ಹಾಕಿದ್ರು, ಈ ಮಂಜುಷ ಪೆಟ್ಟಿಗೆ ಇಲ್ಲ ಮುಚ್ಚಳನೇ ಇಲ್ಲ ಇಲ್ಲಿ. ಅದರ ಅದು ಏನಪ್ಪ ಅರ್ಥ ಅಂದರೆ ಏನ್ರಿ, ಪುನರುತ್ಥಾನ. ಅದರ ಪುನರುತ್ಥಾನ ಏನು ಮಾಡ್ತಾ ಇದು ಸೂಚನೆ ಮಾಡ್ತಾ ಇದ್ರ, ನಾವು ದೇವ್ರಿಗೆ ನಂಬಿಕಸ್ತರಾಗಿದ್ದರೆ ಮರಣ ನಮ್ಮ ಮೇಲೆ ಅಧಿಕಾರನೇ ಇರೋದಿಲ್ಲ. ಏನ್ರಿ ಮೊದಲನೇ ಪುನರುತ್ಥಾನದಲ್ಲಿ ಏನು ಮಾಡ್ತಾರೆ, ಕ್ರಿಸ್ತನೊಂದಿಗೆ ಇರ್ತೀರಿ. ನೋಡಿ ಓದೋಣ ಪ್ರಕಟಣೆ 20:6.
ಪ್ರಥಮ ಪುನರುತ್ಥಾನದಲ್ಲಿ ಸೇರುವವನು ಧನ್ಯನು, ಪರಿಶುದ್ಧನು ಆಗಿದ್ದಾನೆ. ಇಂಥವರ ಮೇಲೆ ಎರಡನೆಯ ಮರಣಕ್ಕೆ ಅಧಿಕಾರವಿಲ್ಲ. ಆದರೆ ಅವರು ದೇವರಿಗೂ ಕ್ರಿಸ್ತನಿಗೂ ಯಾಜಕರಾಗಿ ಕ್ರಿಸ್ತನೊಂದಿಗೆ 1,000 ವರ್ಷ ಆಳುವರು.
ನೋಡ್ರ ಎಷ್ಟು ಕ್ಲೀನ್ ಆಗೈತೆ ನೋಡ್ತೀರಿ ಏನ್ರಿ, ಪ್ರಥಮ ಪುನರುತ್ಥಾನದಲ್ಲಿ ಪಾಲ್ಗೊಳ್ಳೋರು ಭಾಗ್ಯವಂತರು, ಅವ್ರಿಗೆ ಎರಡನೇ ಮಾಡೋದು ಅಧಿಕಾರ ಇಲ್ಲ ರೀ. ಕ್ರಿಸ್ತರೊಂದಿಗೆ 1,000 ವರ್ಷ ಏನು ಮಾಡ್ತಾರೆ, ಯಾಜಕರಾಗಿ ರಾಜರಾಗಿದ್ದು ಏನು ಮಾಡ್ತಾರೆ, ಆಳ್ವಿಕೆ ಮಾಡ್ತಾರೆ ಅಂತ ನೋಡ್ರ. ಕರ್ತನಲ್ಲಿ ಪ್ರೀತಿ ಅನ್ಸ್ಕೊಳ್ಳೆ, ಅದನ್ನೇ ಪರಲೋಕದ ರಕ್ಷಣೆ ಅಲ್ವರ. ಅದಕ್ಕೆ ಬರೀ ಪರಲೋಕ ರಕ್ಷಣೆನ ಅಂದರೆ ಇಲ್ಲ, ಯೇಸು ಕ್ರಿಸ್ತ ಮುಖಾಂತರ ಎರಡು ರಕ್ಷಣೆ ಇದೆ, ಭೂಲೋಕ ರಕ್ಷಣೆ ಕೂಡ ಇದೆ. ಅದನ್ನ ಎಲ್ಲಪ್ಪ ನೋಡಿಸಿದ್ದಾರೆ ಅಂತಂದರೆ, ಇದನ್ನ ಪಿರಮಿಡಲ್ಲಿ ನೋಡಿಸಿದ್ರೆ ಎಲ್ಲಪ್ಪ ಅಂದರೆ ಕೆಡೆ ಇನ್ನೊಂದು ಚೇಂಬರ್ ಇದೆ ಅದರ ಏನ್ರಿ, ಗ್ರ್ಯಾಂಡ್ ಗ್ಯಾಲರಿ ಮುಖಾಂತರ ಮೇಲ್ಗಡೆ ಓದಕ್ಕಿಂತ ಇನ್ನು ಸ್ವಲ್ಪ ಕೆಡೆ ಬಂದರೆ ಅಲ್ಲೊಂದು ಚೇಂಬರ್ ಇದೆ, ಅದೇನಪ್ಪ ಅಂದರೆ ಏನ್ರಿ ಕ್ವೀನ್ಸ್ ಚೇಂಬರ್ ಅದರ. ಅದಕ್ಕೆ ಹೋಗ್ಬೇಕಾದ್ರೆ ಹೆಂಗೆ ಹೋಗ್ಬೇಕು ಅಂದರೆ ಹಾರಿಜಾಂಟಲ್ ಪ್ಯಾಸೇಜ್ ಅಂತಿದೆ ಇಲ್ಲಿ ಕೇಳ್ರಿ, ಸೂಪರ್ ಇದು, ಇದು ತುಂಬ ಸ್ಪೆಷಲ್ ಆಗಿದೆ. ಏನಪ್ಪ ಅಂದರೆ ಈ ಹಾರಿಜಾಂಟಲ್ ಪ್ಯಾಸೇಜ್ ಹೈಟು 4 ಅಡಿ, ಹಾಂ 4 ಅಡಿ ಇರೋದು ಅದರ. ಹಾಂ, ಇವಾಗ ಅಲ್ಲಿ ಕೆಳಗಡೆ ಇರೋಂಥ ಪ್ಯಾಸೇಜ್ಗಳಲ್ಲಿ ಮನುಷ್ಯಂಗೆ ನಡಿಬೇಕಾಯ್ತು, ಬೊಕ್ಕು ನಡಿಬೇಕಾಯ್ತು, 4 ಅಡಿಯಲ್ಲಿ ತುಂಬ ಕಷ್ಟಪಟ್ಟು ನಡಿಬೇಕಾಯ್ತು, ಅದೇ ಥರ ಇರೋದು ರೀ. ಅದು ಆ ಥರ 6 ಭಾಗ ಆ ಥರ ಇದೆ ಅಂತೀರಿ, ಆದರೆ ಕೊನೆ 7ನೇ ಭಾಗ ನೋಡಿದ್ರೆ ಹೆಂಗಿದೆ ಗೊತ್ತಾ, ಅದು 7 ಅಡಿ ಇದೆ. ಯಾವ ಮನುಷ್ಯ ಮೊದಲು 6 ಭಾಗದಲ್ಲಿ ಕಷ್ಟಪಟ್ಟು ನಡೀತಾ ಇದ್ನೋ 7ನೇ ಭಾಗದಲ್ಲಿ ಅವನು ಆರಾಮಾಗಿ ಏನು ಮಾಡ್ಬೋದು, ನಡಿಬೋದು ಅಲ್ವರ. ಅಂದ್ರೆ ಏನಪ್ಪ ಅದು ಅಂತಂದರೆ, ಕರ್ತನಲ್ಲಿ ಪ್ರೀತಿ ಅಂತ ಸ್ವರಗಳೇ, ದೇವರ ಲೋಕದಲ್ಲಿ ಏನ್ರಿ 6 ಭಾಗದಲ್ಲಿ ಕೆಟ್ಟದ್ ಬಿಟ್ಟಿದ್ದಾರೆ, 7ನೇ ಭಾಗದಲ್ಲಿ ಕ್ರಿಸ್ತನ ಆಳ್ವಿಕೆ ಏನು ಮಾಡ್ತಾರೆ, ಭೂಲೋಕದಲ್ಲಿ ನಡೀತಾರೆ ಸರ. ಅದಕ್ಕೆ ಕ್ರಿಸ್ತನ 1,000 ವರ್ಷ ಆಳ್ವಿಕೆ ಅಂತ ಹೇಳ್ತಾರೆ. ಈ 6,000 ವರ್ಷದಲ್ಲಿ ಯಾವ ಮನುಷ್ಯ ಪರಿಪೂರ್ಣವಾಗಿ ನಡೀಕೆ ಆಗ್ತಾ ಇರಲಿಲ್ವೋ ಅವನು ಕ್ರಿಸ್ತನ ರಾಜ್ಯದಲ್ಲಿ ಮಾಡೋದು ಪರಿಪೂರ್ಣವಾಗಿ ನಡೀಬೋದು. ನೋಡಿ ಫೋಟೋ ನೋಡ್ರ ನೋಡಿ, ಇನ್ನೂ ಸಿಕ್ಕಿಸಿ ನೋಡಿ, ಹಾಂ 6 ಭಾಗದಲ್ಲಿ ಪರಿಪೂರ್ಣ ನಡೀಕೆ ಆಗ್ತಾ ಇರಲಿಲ್ಲ, ಅದೇ ಕೊನೆ ಭಾಗದಲ್ಲಿ ನಿಂತು ನಡೀಬೋದು. ಅಂದರೆ 6,000 ವರ್ಷ ಲೋಕದಲ್ಲಿ ಪಾಪ ಇರಬೇಕಾದ್ರೆ ಮನುಷ್ಯ ಪರಿಶುದ್ಧವಾಗಿ ನಡೀಕೆ ಸಾಧ್ಯ ಇಲ್ಲ. ನಾವು ಇವಾಗ ಪ್ರಯತ್ನ ಮಾಡ್ತೀವಿ, ನಾವು ಪಾಪ ಮಾಡ್ಬಾರ್ದು, ಕ್ರಿಸ್ತನಿಗೆ ಭಯಭಕ್ತಿಗೆ ಬಾಳ್ಬೇಕು ಅಂತ ಎಷ್ಟೋ ನಾವು ಪ್ರಯತ್ನ ಮಾಡ್ತೀವಿ, ಅದೇ ಸಾಧ್ಯನಾ, ಆಗ್ತದಾ, ಆಗಲ್ಲ ರೀ ಅಲ್ವರ. ಆದರೆ ಕ್ರಿಸ್ತನ 2ನೇ ಬರೀಕಿಯಲ್ಲಿ ಬರಬೇಕಾದ್ರೆ ಭೂಲೋಕದಲ್ಲಿ ಏನು ಮಾಡ್ತಾರೆ ಅವರು, 1,000 ವರ್ಷ ಆಳ್ವಿಕೆ ಮಾಡ್ತಾರೆ. 1,000 ವರ್ಷ ಆಳ್ವಿಕೆ ಮಾಡ್ಬೇಕಾದ್ರೆ ಸೇತಾನ ಇರಲ್ಲ, ಕೆಟ್ಟದಿರಲ್ಲ, ಸೇತಾನ ಕಟ್ಟಾಕಿರ್ತಾರೆ, ಇವೆಲ್ಲ ವಿಚಾರಗಳನ್ನ ಕಳೆದ ವಾರ ಓದಿದ್ರು, ಇನ್ನೂ ಡೀಟೇಲ್ ಆಗಿ ಬರುವಂಥ ವಾರಗಳಲ್ಲಿ ಓದೋಣ ಅಲ್ವರ. ಆವಾಗ ಮನುಷ್ಯ ಪರಿಪೂರ್ಣವಾಗಿ ಏನು ಮಾಡ್ತಾನೆ, ಎದ್ದು ದೇವ್ರ ಮಾರ್ಗದಲ್ಲಿ ನಡೀತಾನೆ ರೀ. ಅವ್ರು ನಡೆದು ದೇವರ ರಕ್ಷಣೆಗೆ ಏನು ಮಾಡ್ತಾನೆ ಬರ್ತಾನೆ. ಅದಕ್ಕೆ ಯೇಸು ಕ್ರಿಸ್ತನ ಮುಖಾಂತರ ಪ್ರತಿಯೊಬ್ಬರಿಗೂ ರಕ್ಷಣೆ ಇದೆ. ಈ ರೀತಿಯೇ ಯೇಸು ಕ್ರಿಸ್ತ ಲೋಕ ರಕ್ಷಕ ಆಗೋದಕ್ಕೆ ಸಾಧ್ಯ ಅದರ. ಅದನ್ನ ಕರ್ತನಲ್ಲಿ ಪ್ರೀತಿ ಅನ್ನಿಸೋಗಳೇ, ಅದಕ್ಕೆ ದೇವರು ಕ್ರಿಸ್ತನಿಗೆ 1,000 ವರ್ಷ ಅಂತ ಮಾಡಿದ್ರು ಕೊಟ್ಟಿದ್ದು ಆಳ್ವಿಕೆ ಮಾಡೋಕ್ಕೆ. ಭೂಲೋಕದಲ್ಲಿ ಯೇಸು ಕ್ರಿಸ್ತ ಎರಡನೇ ಬರೀಕೆ ಮಾಡ್ಕೊಂಡ್ರೆ ಒಂದು ಏನೋ 1 ವರ್ಷ 2 ವರ್ಷ ಅಲ್ಲ, 1,000 ವರ್ಷ ಆಳ್ವಿಕೆ ಮಾಡ್ಬೇಕಾರೆ ಪಾಪದ ಬಿದ್ದಿರಂತ ಎಲ್ಲ ಮನುಷ್ಯರನ್ನು ನಿಧಾನವಾಗಿ ತಗೊಂಡು ಏನು ಮಾಡ್ತಾರೆ, ಪರಿಪೂರ್ಣವಾಗಿರೋ ಪರಿಶುದ್ಧವಾದ ಅಂತಕ್ಕೆ ಏನು ಮಾಡ್ತಾರೆ, ಕರ್ಕೊಂಬರ್ತಾರೆ. ಆವಾಗ ಅವ್ರು ಏನು ಮಾಡ್ತಾರೆ, ರಕ್ಷಣೆ ಹೊಂತಾರೆ. ಈ ಪ್ಲ್ಯಾನ್ನೇ ಏನ್ರಿ, ಯಹೋವನಿಗೆ ಬಲಿಪೀಠವು ಸ್ತಂಭವಾಗಿದೆ, ಯಹೋವನಿಗೆ ಸಾಕ್ಷಿ ಕೊಡ್ತಾ ಅಂದ್ಬಿಟ್ಟು ಈ ಸ್ತಂಭ ಪಿರಮಿಡ್ಡು, ಈ ರೀತಿ ದೇವ್ರ ಯೋಜನೆಗೆ ಏನು ಮಾಡ್ತಾರೆ, ಸಾಕ್ಷಿ ಕೊಡ್ತಾರೆ ಅಲ್ವರ. ಅದನ್ನೇ ಈ ಪಿರಮಿಡಲ್ಲಿ ನೋಡ್ಸಿರೋದು ಅಲ್ವರ. ನೋಡ್ರ ಪಿರಮಿಡಲ್ಲಿ ನೋಡಿ ಇಂಥ ರಹಸ್ಯ ಇಟ್ಟಿದ್ದಾರೆ. ಅಂದ ಕರ್ತನಲ್ಲಿ ಪ್ರೀತಿ ಅಂತ ಸರಸಗಳೇ, ಏನ್ರಿ ದೇವ್ರ ಈ ವಾಕ್ಯಗಳನ್ನ ಆಶೀರ್ವದಿಸ್ಲಿ. ಓಕೆನ್ರಾ, ಯಾರಿಗಾದ್ರೂ ಏನೋ ಡೌಟ್ಸ್ ಇದ್ರೆ, ಏನೋ ಕ್ವಶನ್ಸ್ ಇದ್ರೆ ದಯವಿಟ್ಟು ಕೇಳಿ. ಯಾರಿಗೇನ ಪ್ರಶ್ನೆ ಇದೆಯಾ, ಯಾರಿಗೇನಾರ ಪ್ರಶ್ನೆ? ಗೋಪಾಲ್ ಬ್ರದರ್, ಗೋಪಾಲ ಬ್ರದರ್ ಏನೋ ಪ್ರಶ್ನೆ ಇದೆಯಾ? ಭಾರತಿ ಸಿಸ್ಟರ್, ಶ್ವೇತಾ ಸಿಸ್ಟರ್ ಪ್ರಶ್ನೆ? ಧನಲಕ್ಷ್ಮಿ ಸಿಸ್ಟರ್ ಏನೋ ಪ್ರಶ್ನೆ ಇದೆಯಾ?
ಇಲ್ಲ ಫಸ್ಟ್.
ಓಕೆ, ರಮ್ಯಾ ಸಿಸ್ಟರ್ ಏನೋ ಕ್ವಶನ್ಸ್ ಇದೆಯಾ? ಓಕೆ, ಜೋಯಲ್ ಬ್ರದರ್ ಏನೋ ಪ್ರಶ್ನೆ ಇದೆಯಾ?
ಇಲ್ಲ ಬ್ರದರ್.
ಕೆಂಪರಾಜ್ ಬ್ರದರ್ ಓಕೆ, ಪವಿತ್ರ ಸಿಸ್ಟರ್, ಪ್ರಜ್ವಲ್ ಬ್ರದರ್ ಏನು ಪ್ರಶ್ನೆ ಇದೆಯಾ?
ಇಲ್ಲ ಬ್ರದರ್, ಥ್ಯಾಂಕ್ ಯು.
ಓಕೆ, ಶಿಲ್ಪಾ ಸಿಸ್ಟರ್, ಸಿಮಿಯನ್ ಬ್ರದರ್ ಏನು ಪ್ರಶ್ನೆ ಇದೆಯಾ? ವರುಣ್ ಬ್ರದರ್ ಏನು ಪ್ರಶ್ನೆ ಇದೆಯಾ ಬ್ರದರ್?
1,000 ವರ್ಷ ಆಳ್ವಿಕೆನೆ
ಹಾಂ,
ಯಾರನ್ನ ಪಾಪದಿಂದ ರಕ್ಷಣೆ ನಿಲ್ಲಿಸ್ತಾರೆ ಪಾಶ?
ಇವಾಗ ಯಾರ್ಯಾರೆಲ್ಲ ಯೇಸು ಕ್ರಿಸ್ತನ ರಕ್ಷಕನಾಗಿ ಅಂಗೀಕಾರ ಮಾಡಕ್ ಆಗಿಲ್ವೋ ಅವರೆಲ್ಲರೂ, ಪ್ರತಿಯೊಬ್ಬ ಮನುಷ್ಯರು ಕೂಡ ಏನಾಗ್ತಾರೆ, ಅವಾಗ ರಕ್ಷಣೆ ಮಾರ್ಗಕ್ಕೆ ಬರ್ತಾರೆ.
ಸರಿ ಪಾಶ, ಇದು ಕೈ ಬಿಡಲ್ಪಟ್ಟಿರ್ತಾರಲ್ಲ ಅವರು,
ಕೈ ಬಿಡಲ್ಪಟ್ಟವರು ಅಂತಂದ್ರೆ ಯಾರು?
ಈಗ ಯೇಸು ಸ್ವಾಮಿಯನ್ನು ನಂಬಿ ಕ್ರಿಸ್ತನ ಬರಣದಲ್ಲಿ ಎತ್ತಲ್ಪಡದೆ ಕೈ ಬಿಟ್ಟಲ್ಪಟ್ಟಿರ್ತಾರಲ್ಲ.
ಅಂದ್ರೆ ಯೇಸು ಕ್ರಿಸ್ತನ ಇವಾಗ ನಂಬಿ, ಅವರು ದೇವರಿಗೆ ಭಯವಾಗಿ ಬದುಕಿಲ್ಲ, ಅವರು
ಹೌದು.
ಅವ್ರಿಗೆ ಏನಾಗ್ತಾರೆ ಅಂತಂದ್ರೆ, ಅದಕ್ಕೆ ಒಂದು ಪಾಠ ಇದೆ, ಸಭೆ ಅಂತ ಪಾಠ ಇದೆ. ಅವಾಗ ಸಭೆ ಅಂದ್ರೆ ಯಾರು, ಸಭೆಯಲ್ಲಿ ದೇವರು ಯಾರನ್ನ ಕೈ ಬಿಡ್ತಾರೆ, ಯಾರನ್ನ ಅವ್ರು ಕರ್ಕೊಂತಾರೆ, ತನ್ನ ಒಂದು ಮಕ್ಕಳಾಗಿ ಯಾರನ್ನ ಕರ್ಕೊಂತಾರೆ ಅದನ್ನ ನೋಡೋಣ. ಯಾಕಂದ್ರೆ ನಾವು ಏನಂತ ನೋಡಿದ್ರೆ ಇವತ್ತಿನ ಪಟ್ಟ ನೋಡ್ಬೇಕ್ರೆ ಕರೆಯಲ್ಪಟ್ಟವರು ಅನೇಕರು ಬರ್ತಾರೆ, ಕರೆಕ್ಟಾ? ಆಯಲ್ಪಟ್ಟವರು ಎಲ್ಲಾರುನ
ಸ್ವಲ್ಪ ಜನ
ಸ್ವಲ್ಪ ಸ್ವಲ್ಪ ಜನ, ವೆರಿ ಗುಡ್. ಮತ್ತೆ ಅದ್ರಲ್ಲಿ ನಂಬಿಕಸ್ಥರು ಇನ್ನೂ ಸ್ವಲ್ಪ ಜನ. ಹಂಗಾದ್ರೆ ಕರೆಯಲ್ಪಟ್ಟವ್ರು ಎಲ್ಲರೂ ಆಯಲ್ಪಟ್ಟವ್ರು ಆಗೋದಿಲ್ಲ, ಅಲ್ಲಿ ಸ್ವಲ್ಪ ಜನ ಮಿಸ್ ಆಗ್ತಾರೆ. ಆಮೇಲೆ ಆಯಲ್ಪಟ್ಟವ್ರು ಎಲ್ಲರೂ ನಂಬಿಕಸ್ಥರಾಗಲ್ಲ, ಅದು ಸ್ವಲ್ಪ ಜನ ಮಿಸ್ ಆಗ್ತಾರೆ. ಇವ್ರಿಗೇನು ದೇವರು ತೀರ್ಪು ಕೊಡ್ತಾರೆ ಅದನ್ನು ನಾವು ಆ ಕ್ಲಾಸಲ್ಲಿ ನೋಡೋಣ ಬ್ರದರ್. ಓಕೆನಾ?
ಓಕೆ
ಗುಡ್. ಸರಿ, ಬೇರೆ ಯಾರಿಗಾರ ಪ್ರಶ್ನೆ ಇದೆಯಾ, ಏನೋ ಕ್ವಶನ್ಸ್ ಇದೆಯಾ? ಯಾರೋ ಏನೋ ಪ್ರಶ್ನೆ ಕೇಳಬೇಕು ಅಂದರೆ ನೀವು ಸಂಕೋಚ ಪಡಿದ್ರೆ ಧಾರಾಳವಾಗಿ ಕೇಳ್ರಿ, ಏನೂ ಬೇಜಾರಿಲ್ಲ. ನೀವು ಕೇಳಿದ್ರೆ ನಿಮಗೆ ಸತ್ಯವಾದ ಮುಖಾಂತರ ಎಲ್ಲ ಪ್ರಶ್ನೆಗಳು ನಾವು ಏನು ಮಾಡ್ತೀರಿ, ಉತ್ತರಗಳನ್ನ ಕೊಡ್ತೀರಿ. ಓಕೆನಾ? ಕ್ಲಾಸ್ ಎಲ್ಲರಿಗೂ ಪ್ರಯೋಜನವಾಗಿತ್ತು ಅಂತ ತಿಳ್ಕೊತೀನಿ. ದೇವರ ವಾಕ್ಯಗಳನ್ನ ಆಶೀರ್ವದಿಸಲಿ. ಇದನ್ನು ಯೂಟ್ಯೂಬ್ ಲಿಂಕ್ ಕಳಿಸ್ಕೊಡ್ತೀನಿ, ಸಬ್ಸ್ಕ್ರೈಬ್ ಮಾಡಿ ಚಾನಲ್ಗೆ. ಇದೆಲ್ಲರಿಗೂ ಶೇರ್ ಮಾಡಿ, ನಿಮ್ಮ ಕ್ರಿಶ್ಚಿಯನ್ ಫ್ರೆಂಡ್ಸು, ಬ್ರದರ್ಸ್ ಸಿಸ್ಟರ್ಸ್ ಎಲ್ಲರಿಗೂ. ಅವರ ಇದು ಯೂಸ್ಫುಲ್ ಆಗಿತ್ತಾ ಪರ್ಮಿಟ್ ಸ್ಟಡಿ, ಪ್ರಯೋಜನವಾಗಿತ್ತಾ? ದಯವಿಟ್ಟು ಅಂದರೆ ನಿಮ್ಮ ಕ್ರೈಸ್ತ ಸಹೋದರ ಸಹೋದರಿಗಳು, ನಿಮ್ಮ ಕ್ರಿಶ್ಚಿಯನ್ ಗ್ರೂಪ್ಸ್ಗಳಿದೆಯಲ್ಲ, ಅದಕ್ಕೆಲ್ಲರಿಗೂ ದಯವಿಟ್ಟು ಶೇರ್ ಮಾಡಿ. ನಮ್ಮ ಕ್ಯೂ ಆರ್ ಕೋಡ್ ಸ್ಕ್ಯಾನರ್ ಇದೆ, ಅದನ್ನ ಕಳಿಸ್ಕೊಡಿ. ಎಲ್ಲರೂ ಏನಾಗಲಿ ಗ್ರೂಪ್ಗಳಿಗೆ ಜಾಯ್ನ್ ಆಗಲಿ, ಅವ್ರು ಕೂಡ ಉಚಿತವಾಗಿ ಏನು ಮಾಡಲಿ, ವಾಕ್ಯನ ಕೇಳಿ. ಉಚಿತವಾಗಿ ಪಡ್ಕೊಂಡಿದ್ರೆ ಉಚಿತವಾಗಿ ಏನು ಮಾಡಿ, ನೀವು ನೀವು ಕೊಡಿ. ಇದು ಯಾವುದೇ ರೀತಿ ಫೀಸ್ ಕೊಡೋಂಥ ಅವಶ್ಯಕತೆ ಇಲ್ಲ. ಓಕೆನಾ? ಸರಿ, ಕೊನೆಯದಾಗಿ ಒಂದು ಪ್ರಾರ್ಥನೆ ಮಾಡೋಣ. ಏನೋ ಮುಕ್ತಾಯಮ್ಮನ ನಮ್ಮ ಮಂಡ್ಯದ ನಡುವೆ ಗೋಪಾಲ್ ಬ್ರದರ್, ಗೋಪಾಲ್ ಬ್ರದರ್ ಸಕಲೇಶ್ವರಿಂದ, ಗೋಪಾಲ್ ಬ್ರದರ್ ಪ್ರೇಯರ್ ಮಾಡ್ಬೋದಾ?
ಮಾಡ್ತೀನಿ ಸರ್.
ಮಾಡಿರಿ ಬ್ರದರ್.